ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಗೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಯೇ ಶ್ರೀಮದ್ವಿಷ್ಣುಂಗ್ರಿನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತ ಗುಭಾ ಪ್ರೇಮ ಪಾರಂಭಭಾರ ಶ್ರೀ ಹರಿವಾಯು ಸ್ತುತಿಯಲ್ಲಿ ಶ್ರೀಮದಾಚಾರ್ಯರ ಅನೇಕ ವಿಧವಾದ ಮಹಾತ್ಮ್ಯವನ್ನು ಹೇಳ್ತಾ ಅವರ ಮೂರನೆಯ ರೂಪ ಮಧ್ವರೂಪ ಅದನ್ನು ಸರಿಯಾಗಿ ಆರಾಧನೆ ಮಾಡೋದರಿಂದ ವೈಕುಂಠಲೋಕ ಪ್ರಾಪ್ತಿ ನಿತ್ಯ ಸುಖದ ನೆಲೆ ದುಃಖ ಲೇಷವೂ ಇಲ್ಲದೇ ಇರತಕ್ಕಂಥ ಅತ್ಯುತ್ತಮವಾದ ಸ್ಥಾನ ವೈಕುಂಠಲೋಕ. ಅದರ ಪರಿಕಲ್ಪನೆಯೇ ಭಾರಿ ಸುಂದರವಾದದ್ದು. ಜಗತ್ತಿನ ಬೇರೆ ಯಾವ ಮತಗಳೂ ಕೊಡದೇ ಇರತಕ್ಕಂಥ ಅತ್ಯದ್ಭುತವಾದ ಪರಮ ಸುಂದರ ಲೋಕದ ಚಿತ್ರವನ್ನು ನಾವಲ್ಲಿ ಕಾಣ್ತೇವೆ. ಅಂಥ ವೈಕುಂಠಲೋಕ ಪ್ರಾಪ್ತಿಯಾಗೋದು ಶ್ರೀಮದ್ ಆಚಾರ್ಯರ ಆರಾಧನೆಯಿಂದ. ಮಾಡದೆ ಹೋದರೆ ಅವರನ್ನು ನಾವು ದ್ವೇಷಿಸಿದರೆ ಆಗ್ತಕ್ಕಂಥ ಅನರ್ಥ ಅಂಧಂತಮಸ್ಸಿನ ಪ್ರಾಪ್ತಿ. ಅಂಧಂತಮಸ್ಸು ಅಂದರೆ ಗಾಢಾಂಧಕಾರದ ನೆಲೆ, ಹೊರಗೆ ಬೆಳಕಿಲ್ಲ, ಬರೀ ದುಃಖ ದುಃಖ ದುಃಖ, ಅತ್ಯಂತ ದುಃಖದ ಅತ್ಯಂತ ಕೆಟ್ಟ ಲೋಕ ಅಂದರೆ ತಮಸ್ಸು. ಅಂತ ತಮಸ್ಸಿಗೆ ಹೋಗ್ತಾನೆ. ತದ್ವಿಷಃ, ನಿಮ್ಮ ದ್ವೇಷಿಗಳು ಇಂಥ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಎರಡು ಗುಂಪು ಆಚಾರ್ಯನ ಬಿಟ್ಟವರಲ್ಲಿ ಎರಡು ಗುಂಪು, ಔದಾಸೀನ್ಯವನ್ನು ತೋರಿಸ್ತಕ್ಕಂಥವ್ರು ಒಂದು ಗುಂಪು, ಇನ್ನೊಂದು ಗುಂಪು ದ್ವೇಷವನ್ನೇ ಮಾಡ್ತಕ್ಕಂಥವ್ರು. ಔದಾಸೀನ್ಯ ಮಾಡ್ತಕ್ಕಂಥವರಿಗೆ ನಿತ್ಯ ಸಂಸಾರ, ದ್ವೇಷ ಮಾಡ್ತಕ್ಕಂಥವರಿಗೆ ಅಂಧಂತಮಸ್ಸು. ಆ ದ್ವೇಷ ಅಂದರೆ ಏನು ಅದನ್ನೆಲ್ಲ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲ ಅಧ್ಯಾಯದಲ್ಲಿ ಹೇಳ್ತಾರೆ. ನವವಿಧ ದ್ವೇಷಗಳು ಅಂತ ಹೇಳಿದ್ದಾರೆ. ನವವಿಧ ದ್ವೇಷ, ನವವಿಧ ಭಕ್ತಿ ಹೇಗೋ ನವವಿಧ ದ್ವೇಷಗಳು. ಜೀವಾಭೇದ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕೇ ತದನ್ನೇಷಾಂ ವೇದಸ್ತದ್ಗತ ಏವಚ ತತ್ಪ್ರಮಾಣಸ ನಿಂದಾಚ. ಮತ್ತು ಎಲ್ಲ ರೀತಿಯಾದ ಪರಮಾತ್ಮ ಪ್ರಾದುರ್ಭಾವ ವಿಪರ್ಯಾಸ, ಇದರಲ್ಲಿ ಒಂದು ಮಾಡಿದರೂ ಕೂಡ ದ್ವೇಷನೇ ಅದು. ಒಂದು ಜೀವಾಭೇದ, ಜೀವೇಶ್ವರರ ಅಭೇದ ತಿಳ್ಕೊಳ್ಳೋದು, ಅಥವಾ ಜೀವ ಜೀವರ ಮಧ್ಯೆ ಅಭೇದ ತಿಳ್ಕೊಳ್ಳೋದು. ಅಪೂರ್ಣ ಗುಣದಾತ, ಪರಮಾತ್ಮನಲ್ಲಿ ಗುಣಗಳು ಪೂರ್ಣ ಇಲ್ಲ ಅಂತ ತಿಳ್ಕೊಳ್ಳೋದು. ಸಾಮ್ಯಾಧಿಕೇ ತದನ್ನೇಷಾಂ, ಬ್ರಹ್ಮ ಶಿವಾದಿಗಳು ವಿಷ್ಣುವಿಗೆ ಸಮ ಅಂತ ತಿಳ್ಕೊಳ್ಳೋದು, ಅಥವಾ ಶಿವನೇ ವಿಷ್ಣುವಿಗಿಂತ ಮೇಲೆ ಅಂತ ತಿಳ್ಕೊಳ್ಳೋದು. ಅದೇ ರೀತಿ ಪ್ರಾದುರ್ಭಾವ ವಿಪರ್ಯಾಸ, ಬಲರಾಮ ಸಾಕ್ಷಾತ್ ರೂಪ ಅಲ್ಲ, ಸಾಕ್ಷಾತ್ ರೂಪ ಅಂತ ತಿಳ್ಕೊಳ್ಳೋದು. ಕಪಿಲನಾಮಕ ಭಗವಂತ ವೇದವ್ಯಾಸರು ಸಾಕ್ಷಾತ್ ರೂಪ, ಅದನ್ನ ಯಾರ ಕಷ್ಟದ ಋಷಿ ಅಂತ ತಿಳ್ಕೊಳ್ಳೋದು, ಅಥವಾ ಯಾರೋ ಅವತಾರ ಯಾರದು ಅಂತ ತಿಳ್ಕೊಳ್ಳೋದು. ಅವೆಲ್ಲ ವಿಪರ್ಯಾಸ ಅಂತ ಹೆಸರು, ಪ್ರಾದುರ್ಭಾವಗಳಾಗ್ತಕ್ಕಂಥ ವ್ಯತ್ಯಾಸಗಳು. ತತ್ಪ್ರಮಾಣಸ್ಯ ನಿಂದಾಚ, ದೇವರ ಮಹಿಮೆಯನ್ನು ಹೇಳ್ತಕ್ಕಂಥ ವೇದಾದಿ ಶಾಸ್ತ್ರಗಳನ್ನು ಅಪ್ರಮಾಣ ಅಂತ ಬಯ್ಯೋದು. ಮತ್ತು ತದ್ಭಕ್ತ ದ್ವೇಷ ಏವಚ, ಭಗವದ್ಭಕ್ತರನ್ನು ದ್ವೇಷ ಮಾಡೋದು, ಇವೆಲ್ಲವೂ ಕೂಡ ಭಕ್ತಿಯ ದೋಷಗಳು. ಈ ದ್ವೇಷ ಇದ್ದವರೆಲ್ಲ ಅಂಧಂತಮಸ್ಸಿಗೆ ಹೋಗ್ತಾರೆ. ಇದರಲ್ಲಿ ಒಂಬತ್ತು ಇರಬೇಕಾಗಿಲ್ಲ, ಒಂದಿದ್ರೂ ಸಾಕು ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಒಂದಿದ್ರೆ ಹೇಗೆ ಎಲ್ಲ ಭಕ್ತಿನೂ ಸೇರುತ್ತೋ, ಒಂದು ದ್ವೇಷ ಇನ್ನೊಂದು ದೇಶಕ್ಕೆ ಲಿಂಕ್ ಆಗೋದ್ರಿಂದ ದ್ವೇಷದಿಂದ ಅಂಧಂತಮಸ್ ಪ್ರಾಪ್ತಿ. ಆದ್ದರಿಂದ ನಾವು ದ್ವೇಷ ಮಾಡೋದು ಅಂತ ಹೇಳಿದರೆ ಸತ್ಪ್ರಮಾಣಸ್ಯ ನಿಂದಾಚ ಸರ್ವಮೂಲ ಗ್ರಂಥ ಓದ್ದೇ ಇರೋದು ಒಂದು ದೋಷ ಇದ್ದಾಗ ಲೆಕ್ಕ. ಯಾವುದೋ ಪತ್ರ ಬಂತು ಮನೆಗೆ, ರಿಜಿಸ್ಟ್ರಿ ಪೋಸ್ಟ್ ಬಂತು, ಖುಷಿಯಾಯಿತು. ಒಯ್ದ ದೇವ್ರ ಕಟ್ಟೆ ಬಂದು ನಮಸ್ಕಾರ ಹಾಕಿತ್ತು, ಹಾಕಿದ್ದೆ ಅದಕ್ಕೆ. ಎಷ್ಟೇ ಓಪನೆ ಮಾಡ್ತಾ ಇಲ್ಲ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಕೂತ್ಬಿಟ್ಟಿದ್ದಾನೆ. ಅವ್ರ ಪಾಪ ಸ್ಟಾರ್ಟ್ ನಿಮಗೆ ಬರ್ತಾ ಇದ್ದೇನೆ, ಶೇಷಣ್ಣಿ ಬಂತು ಬರೆದಿರ್ತಾರೆ ಪಾಪ. ಇವ್ರು ಕೂತ್ಕೊಂಡು ನಮಸ್ಕಾರ ಹಾಕ್ತಿದ್ರೆ ಏನು ಪ್ರಯೋಜನ ಅದರಿಂದ? ಅದು ಓದಿ ತಿಳ್ಕೋಬೇಕಲ್ಲ. ಮನೆಗೆ ಯಾವುದೋ ಬರ್ತಾರೆ, ಮನೆಗೆ ಹೋಗ್ತಷ್ಟು ಫೋನ್ ಬಂದಿತ್ತು ಅಂತಾರೆ. ಏನು ಭಾರಿ ಕುತೂಹಲ, ಯಾರು ಫೋನೋ ಏನೋ? ಇವು ಆಶ್ಚರ್ಯ ಹುಡುಕಿದ್ದು ಹುಡುಕಿದ್ದೆ, ಹೇಳಿದ್ದೆ ಹೇಳಿದ್ದೆ, ಏನು ಮಹಾ ಸಂದೇಶ ಏನಿರೋದಿಲ್ಲ, ಕೊಟ್ಟು ಸಾಲ ವಾಪಸ್ ಕೊಡಿ ಅಂತ ಕೇಳಿರ್ತಾನೆ ಅಷ್ಟೇ, ಇನ್ನೇನಿರೋದಿಲ್ಲ. ಅದಕ್ಕಷ್ಟು ಆಸಕ್ತಿ. ಆಗ ಆಚಾರ್ಯಗ್ರಂಥ ಬರೆದು ಏನು ಬರೆದಿದ್ದಾರೆ ಯೋಚನೆ ಮಾಡ್ಬೋದಲ್ಲ. ಸತ್ಯಲೋಕಾಧಿಪತಿಗಳು ಬಂದು ಭೂಲೋಕದಲ್ಲಿ ಬರೆದಿದ್ದಾರೆ ನಮಗೋಸ್ಕರ ಅಂದ್ರೆ ಏನು ಬರೆದಿರ್ಬೋದು? ಎಷ್ಟು ಕುತೂಹಲ ಇರಬೇಕು ಅಲ್ಲೇ. ನೋಡಿ ಎಲೆಕ್ಷನ್ಗಳು ಎಷ್ಟು ಕುತೂಹಲ ಅದೇ, ಜನಗಳು ಬಾಯಿ ತಗೊಂಡು ಕೂತ್ಬಿಟ್ಟಿರ್ತಾರೆ. ಯಾರು ಹೋದ್ರೆ ಏನು, ಏನು ಏನು ಇದ್ರೆ ಅಷ್ಟೇ ಹೋದ್ರು, ಅಷ್ಟೇ ಇದ್ದು ಮಾಡೋದಷ್ಟೇ ಹೋದ ಅನರ್ಥ ಇದೆ ಅಂದ್ರೆ ಅದರ ತೀರ ತಾತ್ಕಾಲಿಕವಾದದ್ದು. ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೇವಲ್ಲ, ನಮ್ಮದೇ ವಿಚಾರ ಆಚಾರ ಹೇಳಿರೋದು, ನಮ್ಮದೇ ಉದ್ಧಾರದ ಮಾರ್ಗ ಹೇಳಿದ್ದಾರಲ್ಲ, ಏನು ಹೇಳಿರಬಹುದು? ಜೈತೀರ್ಥರಂಥವರು ಅದಕ್ಕೆ ತಮ್ಮ ಪ್ರಾಣ ಕೊಡ್ತಾರೆ. ಪದ್ಮನಾಭ ತೀರ್ಥರಂಥವರು, ಶೋಭನ ಭಟ್ಟರು ಈ ಕಡೆಗೆ ಬಂದರು, ತಿರುಕುವ ಪಂಡಿತರು ಪೂರ್ಣ ಬದಲಾವಣೆಯಾದರು. ಎಂಥ ನರಹರಿ ತೀರ್ಥರು, ಎಂಥ ಮಾಧವ ತೀರ್ಥರು, ಎಂಥ ಅಕ್ಷೋಭ್ಯ ತೀರ್ಥರು, ಎಂಥ ವ್ಯಾಸರಾಜರು, ಎಂಥ ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಎಂಥ ದಾಸರಗಳು, ಅವರೆಲ್ಲ ಎಷ್ಟು ತ್ಯಾಗ ಮಾಡಿರ್ಬೇಕಾದ್ರೆ ಏನಿರ್ಬೋದು ಅದರಲ್ಲಿ? ಕುತೂಹಲ ಇರಬೇಕಲ್ಲ ಕೊನೆ ಪಕ್ಷ. ಅದಿಲ್ಲ ಅಂದರೆ ಎಷ್ಟು ತಪ್ಪಾಗುತ್ತೆ? ನಮ್ಮ ಜನ ಇರ್ತಾರಂತೆ, ಯಾವುದೋ ಸಿನಿಮಾಗೆ ಹೋಗ್ಬೇಕಾಗಿರುತ್ತೆ, ಯಾರೋ ಚೆನ್ನಾಗಿದೆ ಅಂದರೆ ಮೊದಲು ನೋಡಿಬಿಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ನೋಡ್ತಾರಂತೆ, ಯಾಕೆ ಚೆನ್ನಾಗಿಲ್ಲ ಅಂತೇಳಿ. ಇದು ಎಂಥ ಬುರ್ಕರು ಅಂದರೆ, ಅಂದರೆ ಹೋಗ್ಲಕ್ಕೂ ಚೆನ್ನಾಗಿದ್ದರೂ ನೋಡಬೇಕು, ಚೆನ್ನಾಗಿಲ್ಲದ್ರೂ ನೋಡಬೇಕು. ಆಚಾರ ಶಾಸ್ತ್ರ ಅಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ಓದೋದಿಲ್ಲ ಅಂದರೆ ನಮಗೆ ಅರ್ಥ ಆಗಿಲ್ಲ. ನಮ್ಮ ಭಕ್ತಿ ನಿಜವಾದ ಭಕ್ತಿ ಅಲ್ಲ ಅಂತ ಅರ್ಥ. ನಿಜವಾದ ಭಕ್ತಿ ಇದ್ರೆ, ನಿಜವಾದ ಪ್ರೀತಿ ಇದ್ರೆ, ಮಗು ಕೂಗಿದಾಗ ಹೇಗೆ ಓಡ್ತಾರೆ ನೋಡಿ ಜನಗಳು, ತಮ್ಮ ಮಗು ಕೂಗಿದಾಗ ಹೇಗೆ ಓಡ್ತಾರೆ, ಪ್ರೀತಿ ಇದೆ ಅಲ್ಲಿ. ಅದೇ ರೀತಿಯಲ್ಲಿ ಆಚಾರ್ಯರು ದೇವರ ಮಗು ಗೊತ್ತಾ, ಅಯಂ ವಾಮ ಶಿಶು ಮಧ್ಯಮ ಪ್ರಾಣ, ಭಗವಂತನ ಕೂಸು, ಲಕ್ಷ್ಮೀನಾರಾಯಣರ ಕೂಸು ಅಂದರೆ ಸಾಕ್ಷಾತ್ ವಾಯುದೇವರು ಮಧ್ವಾಚಾರ್ಯರು. ಅವರ ಮಾತುಗಳು ಅಂದರೆ ವೈಕುಂಠ ಪ್ರಾಪ್ತಿಯ ಅತಿ ಮುಖ್ಯ ಸಾಧನ, ಅದನ್ನು ತಿಳ್ಕೊಳ್ಳೋದಕ್ಕೆ ಔದಾಸೀನ್ಯ ತೋರಿದರೆ ಇನ್ನೇನಾಗುತ್ತೆ ಅಂತ ಹೇಳ್ತಾರೆ. ಯಸ್ತೂದಾಸ್ತೆ ಸಹಸ್ತೆ ಅಧಿಭವ ಮಸುಲಭ ಕ್ಲೇಶ ನಿರ್ಮೋಕ ಮಸ್ತ ಪ್ರಾಯಾನಂದಂ ಕಥಂಚಿನ್ ನವಸತಿ ಸತತಂ ಪಂಚ ಕಷ್ಟೇತಿ ಕಷ್ಟೇ. ಭಯಂಕರವಾದ ನಿತ್ಯ ಸಂಸಾರದಲ್ಲಿ ಬೀಳ್ತಾರೆ. ಇನ್ನು ಅಂದಂತಮಸ್ತಂತರು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ಕೆಲವರು ಯಾರೋ ನಿನ್ನೆ ಹೇಳಿದರು, ಭಾರಿ ಭಯ ಆಗತ್ತೆ ಅಂದರು. ಅದು ಆಚಾರ ಹೇಳ್ತಾರೆ, ಅಂದಂತಮಸ್ಸನ್ನು ಪೂರ್ತಿ ವರ್ಣನೆ ಮಾಡಿಲ್ಲ, ರಾಮಚಂದ್ರ ಭಾಷೆಯಲ್ಲಿ ಬರೀತಾರೆ. ಅಂದಂತಮಸ್ಸರಲ್ಲಿ ಮೂರು ಭಾಗ ಇದೆ ಅಂತೆ, ಊರ್ಧ್ವ ಭಾಗ, ಮಧ್ಯಭಾಗ, ಅಧೋಭಾಗ ಅಂತ ಮೂರು ಭಾಗ ಇದೆ ಅಂತೆ. ಅದರಲ್ಲಿ ಕೊನೆಯ ಭಾಗ ವರ್ಣನೆ ಕೇಳಿಬಿಟ್ಟು ಕೇಳಿದ್ರೆ ಮುಚ್ಚಿ ಹೋಗಿಬಿಡ್ತಾರಂತೆ, ಅಲ್ಲಿ ಹೋದ ಮೇಲೆ ಅಲ್ಲ ಇಲ್ಲೇ ಮುಚ್ಚಿ ಹೋಗಿಬಿಡ್ತಾರಂತೆ. ಅಷ್ಟರ ಮಟ್ಟಿಗೆ ಭಯಾನಕವಾದ ವರ್ಣನೆಯಲ್ಲೇ ಕೇಳ್ತಾರೆ. ಎಲ್ಲ ಕೆಲವು ನೋಡಿರಬೇಕು, ಜನಕ್ಕೆ ಅರ್ಥ ಆಗುತ್ತೆ. ಅಷ್ಟು ಹಿಂಸೆ ನಂಬಬೇಕಾದ್ರೆ ನಂಬಲೇಬೇಕಾಗತ್ತೆ. ಇತ್ತೀಚೆಗೆ ಒಂದು ಇಂಟರ್ನೆಟ್ನಲ್ಲಿ ಒಂದು ಚಿತ್ರ ಹಾಕಿದ್ದಾರೆ, ಒಂದು ಪ್ರಾಣಿಯಿಂದ ಚರ್ಮ ಸುಲಿತಾರೆ. ನೋಡಿ ಎರಡೇ ನಿಮಿಷ ನೋಡಬೇಕು, ಬೇಗ ನೋಡಿ ಅದನ್ನು ಬೇಕಾದ್ರೆ ಎರಡೇ ನಿಮಿಷ ಹೇಗೆ ಸುಲಿತಾರೆ ಗೊತ್ತಾಗಲ್ಲ. ಬದುಕಿರುತ್ತೆ, ಕಟ್ಟಿಬಿಡ್ತಾರೆ, ಜೀವಂತ ಇರುತ್ತೆ, ಹಾಗೆ ಸುಲಿತಾರೆ, ಎಲ್ಲ ಕಡೆ ಕಟ್ ಮಾಡಿಬಿಡ್ತಾರೆ. ಇದು ಕಟ್ ಮಾಡಿ ಪ್ಯಾಕಿಂಗ್ ಓಪನ್ ಮಾಡಿ ಕಟ್ ಮಾಡ್ತಾರಲ್ಲ, ಮಾಡಿ ಚರ್ಮ ಸುಲಿತಾರೆ. ಬದುಕಿರಬೇಕು, ಅದು ಸಾಯಿಬಾರದು ಮೊದಲೇ ಸುಲಿತಾರೆ. ಯಾಕೆಂದ್ರೆ ಸತ್ತ ಮೇಲೆ ಸುಲಿದ್ರೆ ಅದು ಮಡಿಕೆ ಬರುತ್ತಂತೆ, ಅದು ಕ್ಲೀನ್ ಆಗಿರ್ಬೇಕಾದ್ರೆ ಬದುಕಿದ ಸುಲಿಬೇಕು. ಒದ್ದಾಡ್ತಿರುತ್ತೆ ಆ ಪ್ರಾಣಿ ನೋಡಿಬಿಟ್ರೆ ಎಷ್ಟು ಹಿಂಸೆ ಆಗುತ್ತೆ ಅದು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ನಮ್ಗೆ. ಆಗ ಅನಿಸುತ್ತೆ ಅಂದಂತ ಸುಳ್ಳು ಹೇಳಿದ್ದ, ಸುಳ್ಳು ಹೇಳಿ ನಡೀತಾ ಇದೆಯಲ್ಲ ಈಗ. ಅವನು ಯಾವೋ ಜೀವಿ, ಇವನು ಪಾಪ ಕಟ್ಕೊತಾನೆ, ಕರೆಕ್ಟ್ ಅಂತ ಪಾಪ ಮಾಡಿದ್ದಾನು. ಹಂದಿಯ ಸುಡುವಂತೆ ಸುಡಿಸುವ ಯಮನು ನೋಡಿರ್ಬೇಕು, ಹಂದಿ ಹೊಡೆಯೋದನ್ನ ಕಟ್ಟಿರ್ತಾರೆ. ಪಟ್ ಬದುಕಿದಾಗ ಪಾಠ ಪಾಠ ಹೊಡಿತಿರ್ತಾರೆ, ಒದ್ದಾಡ್ತಿರುತ್ತೆ ಅದನ್ನ ಹೊಡೆದು ಹೊಡೆದು ಕೊಂದು ಬಿಡ್ತಾರೆ. ಅಂದ್ರೆ ಅರ್ಥ ಮಾಡಿದರೆ ನಮ್ಮ ಲೋಕದಲ್ಲಿ ಚಿತ್ರಹಿಂಸೆ ಆಸ್ಪತ್ರೆಗಳು ಹೋಗಿಬಿಡಿ ನೋಡಿದ್ರೆ ಗಾಬರಿಯಾಗಿಬಿಡುತ್ತೆ. ಅಲ್ಲಿ ಒದ್ದಾಟ ದುಃಖ ಅದನ್ನು ನೋಡಿದಾಗ ನರಕವನ್ನು ನೋಡಿದ ವೈರಾಗ್ಯ ಬರಬೇಕಾಗಿಲ್ಲ, ಆಸ್ಪತ್ರೆ ನೋಡಿದ ವೈರಾಗ್ಯ ಬಂದುಬಿಡುತ್ತೆ. ಇದರ ಇದನ್ನ ನರಕ ಇದರ ಮುಂದೆ ಏನೇನೂ ಅಲ್ಲ, ಅಷ್ಟು ದೊಡ್ಡದು ನರಕಗಳು. ಅಷ್ಟು ಶಕ್ತಿ ಇರತಕ್ಕಂತಹ ನರಕದ ಬಗ್ಗೆ ವರ್ಣನೆ ಕೇಳಿದರೆ ನಾವು ಪರಲೋಕದ ಬಗ್ಗೆ ಮರೆತು ಬಿಟ್ಟಿದ್ದೇವೆ. ಈ ಹಾರಾಟ ಎಷ್ಟು ದಿವಸ? ಪರಮಾವಧಿ 100 ವರ್ಷ ಅಷ್ಟೇ, ಪರಮಾವಧಿ 100 ವರ್ಷ. ಅದು ಅದು ಮ್ಯಾಕ್ಸಿಮಮ್ ಆದರೆ, ಇನ್ನೂ ಕಡಿಮೆ ಹೋಗ್ತಾ ಹೋದರೆ ಇದು ಬೇಗ. ಯಾವುದು ನಮಗೆ ನಿಶ್ಚಿತ ಅಲ್ಲ, ಆದರೆ ನಮ್ಮ ಜೀವ ಮಾತ್ರ ಅತ್ಯಂತ ಅನಿಶ್ಚಿತ ಅಂತ ಹೇಳ್ತಾರೆ. ಮನುಷ್ಯ ಯಾವ ಕ್ಷಣದಲ್ಲಿ ಬೇಕಾದರೂ ದೇಹ ಬಿಟ್ಟು ಹೋಗಬಹುದು, ಮುಂದಿನ ಗತಿ ಏನು ಅದಕ್ಕೆ? ಆ ಯೋಚನೆ ಮಾಡದೆ ಹೋದರೆ ಅಂಧಂತಮಸ್ಸಾಗುತ್ತೆ, ಏನು ತಪ್ಪಲ್ಲ ಅದರೊಳಗೆ. ಹೇಳುವುದು ಮೋಕ್ಷ ಕೊಡೋ ದೇವರಿದ್ದಾನೆ, ಮೋಕ್ಷ ಕೊಡಿಸೋ ಗುರುಗಳಿದ್ದಾರೆ, ಅಸ್ಪಷ್ಟವಾದ ಮಾರ್ಗದರ್ಶನಕ್ಕೆ ಗ್ರಂಥಗಳಿವೆ. ಅದ್ರ ಬಗ್ಗೆ ನಾವು ಏನನ್ನೂ ಗಮನಿಸೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ತಮಸ್ಸಾಗುತ್ತೆ ಅಂದರೆ ಅದು ಅನಿವಾರ್ಯ ಆದವತ್ತು. ಇದು ಸ್ವಲ್ಪ ನೋಡಿ, 5-6 ಓದಿಬಿಡ್ತಾರೆ, ಎಷ್ಟು ಮೇಲಿರ್ತಾರೆ ಓದ್ತಾ ಇರೋದಿಲ್ಲ. ನೋಡಿ ಕೆಲವರು ಗುಡಿಸಿರ್ತಾರೆ, ನೋಡ್ತಿರ್ತೀರಿ ಎಲ್ಲ ಕಡೆಗೆ, ಡಸ್ಟ್ಬಿನ್ನಿಂದ ತುಂಬ ಲಾರಿ ಲೋಡ್ ಮಾಡ್ತಿರ್ತಾರೆ. ಎಷ್ಟು ಅಸಹ್ಯ ಇರೋದು ಗೊತ್ತ ನೋಡಿದರೆ? ನೋಡಿ ಸ್ವಲ್ಪ ಓದಿದ್ರೆ ಗುಟ್ಟಿಗೆ ಬರೀ ಬರ್ತಿರ್ಲಿಲ್ಲ ಅವರು, 4 ಅಕ್ಷರ ಓದಿಬಿಟ್ಟಿದ್ದಿದ್ರೆ ಈ ಸ್ಥಿತಿ ಬರ್ತಿರಲಿಲ್ಲ. ನಮ್ಗೆ ಈಗ ಅರ್ಥ ಆಗುತ್ತೆ, ಆಚಾರ ಶಾಸ್ತ್ರ ಓದದೇ ಇದ್ದವ್ರ ಗತಿ ಏನಾಗುತ್ತೆ ಅಂದ್ರೆ ಅಂಧಂತಮಸ್ಸಿ ಹೋದಾಗ ಗೊತ್ತಾಗುತ್ತೆ ಅವರಿಗೆ. ಹಬ್ಬ ಎಷ್ಟು ಹೀನಾಯವಾದದ್ದು ಅದು. ಆಚಾರ್ಯ ಎಷ್ಟು ಕರುಣಾಳು ಗೊತ್ತಾ, ಅವರು ಕಷ್ಟ ಬಗ್ಗೆ ಅವರಷ್ಟು ಸುಲಭ ಬಹುಶಃ ನಮ್ಮ ಸಿದ್ಧಾಂತದಲ್ಲಿ ಯಾರೂ ಬರದಲ್ಲಿ ನೆನಪಿರಬೇಕು. ಮಧ್ವಾಚಾರ್ಯರ ಭಾಷೆಯಷ್ಟು ಸುಲಭವಾದ ಭಾಷೆಯನ್ನು ಸಂಸ್ಕೃತದಲ್ಲಿ ಯಾರು ಉಪಯೋಗಿಸಿಲ್ಲ. ಬಾಲಸಂಘಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ತೀರ ತೀರ ಬಿಗಿನರ್ಸಿಗೆ ಗೊತ್ತಾಗಬೇಕು, ಮಹಾಪಂಡಿತನಿಗೂ ಇನ್ನೂ ಇದೆ ಅಂತ ಅನಿಸ್ಬೇಕು. ಇಂಥ ಒಂದು ಸ್ಟೈಲ್ ನಮ್ಮ ಹುಡುಕಿ ಮಧ್ವಾಚಾರ್ಯ ಒಬ್ಬರೇ. ಮೂಲ ಗ್ರಂಥಗಳಲ್ಲಿ ವೇದವ್ಯಾಸ ದೇವರು, ಅವರ ಅನಂತರದ ಗ್ರಂಥ ಮಧ್ವಾಚಾರ್ಯರು. ಅಷ್ಟು ಸರಳವಾಗಿ ಒಬ್ಬ ಮನುಷ್ಯ ಸಾಮಾನ್ಯ, ಇವತ್ತು ಕಾಳಿದಾಸಾದಿ ಕೃತಿಗಳನ್ನ ಜನ ಓದ್ತಾರೆ, ನಿಜವಾಗ್ಲೂ ಡಿಫಿಕಲ್ಟ್ ಅವು. ಮಧ್ವಾಚಾರ್ಯ ಗ್ರಂಥ ಕೊಲಿಸಿಬಿಟ್ರೆ ಭಾರಿ ಡಿಫಿಕಲ್ಟ್ ಅವೆಲ್ಲ. ಬಾಣನ ಕಾದಂಬರಿ ಅವೆಲ್ಲ ಬೇಕಾದಷ್ಟು ಕಷ್ಟ. ಅಷ್ಟು ಕಷ್ಟದ್ದನ್ನು ಕಷ್ಟಪಟ್ಟು ಓದ್ತಾರೆ, ಇದನ್ನ ಯಾಕೆ ಸುಲಭದ್ದು ಅದಕ್ಕೆ ಓದೋದಿಲ್ಲ? ಅದಕ್ಕೇನೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಯೋಗ್ಯತೆ ಇಲ್ಲದೆ ಹೋದರೆ ಮನುಷ್ಯ ಸಾಧನೆ ಮಾಡೋಕ್ಕಾಗೋದಿಲ್ಲ. ಕುತೂಹಲ ಕೋದಿ ಮತ್ತು ವಾಯುಸ್ತುತಿ ಇದೆ ಕೇಳಿದ್ದೀರಿ, ಅದಕ್ಕಿಂತ ಸುಲಭ ಬರೆಯೋದು ಮಧ್ವಾಚಾರ್ಯ ನೆನಪಿರಲಿ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದ. ಏನಾದ್ರೂ ಕಷ್ಟ ಇದೆ ಅದರೊಳಗೆ ಎಷ್ಟು ಸುಲಭ. ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ. ಏನಾದ್ರೂ ಕಷ್ಟ ಇದೆಯಾ? ನಾರಾಯಣ ಅಮಲ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ. ವಾಸುದೇವ ಅಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ. ಅಧಿಕ ಬಂಧಂ ರಂಧಯ ಬೋಧಾತ್ ಛಿಂದಿ ಪಿಧಾನಂ ಬಂಧುರ ಮಧ್ಯ. ತಾದಷ್ಟು ಎಷ್ಟು ಸ್ತೋತ್ರ ಗೊತ್ತಾಯ್ತು. ಅಧಿಕ ಬಂಧಂ ರಂಧಯ ಬೋಧಾತ್ ಪರಮಾತ್ಮ, ನಮ್ಮ ಬಂಧನವನ್ನು ಬಿಡಿಸಿಬಿಡು. ಎಷ್ಟು ಆಚಾರ ಮಾಡಿದ ಸ್ತೋತ್ರ. ಅಧಿಕ ಬಂಧಂ ರಂಧಯ ಬೋಧಾತ್, ಜ್ಞಾನ ಕೊಟ್ಟು ಬಂಧನ ಬಿಡಿಸಿಬಿಡು. ಛಿಂದಿ ಪಿಧಾನಂ ಬಂಧುರ ಮಧ್ಯ, ನಮಗೆ ಇರತಕ್ಕಂಥ ಬಂಧನ ಇದೆಯಲ್ಲ ಅದನ್ನು ಬಿಡಿಸಿಬಿಡು. ಮೋಕ್ಷ ಕೊಡು, ಬಂಧನವನ್ನು ಬಿಡಿಸು. ಆಚಾರ್ಯನ ಮಾತಿನಲ್ಲಿ ಸ್ತೋತ್ರ ಮಾಡಿದರೆ ಯಾ ಪರಮಾತ್ಮ ಮೋಕ್ಷ ಕೊಡದೆ ಇರ್ತಾನೆ? ಯೋಚನೆ ಮಾಡಿ, ಅವಾಗ ಯೋಚನೆ ಮಾಡ್ತಾ ಇಲ್ಲ. ಅಷ್ಟು ಸುಲಭವಾಗಿ ಬರೀತಾರೆ. ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಏನಾದರೂ ಕಷ್ಟ ಇದೆಯಾ? ಇದು ಅರ್ಥ ಮಾಡಿಕೊಂಡು ಇಂಥ ಶಾಸ್ತ್ರ ಓದೋದಿಲ್ಲ ಅಂದರೆ ಇದಾಗಬೇಕಲ್ಲ. ಡಿಫಿಕಲ್ಟ್ ಓದೋದಿಲ್ಲ ಅಂದರೆ ಬೇರೆ, ಸುಲಭದ್ದು ಓದೋದಿಲ್ಲ ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಈ ದೃಷ್ಟಿಯಲ್ಲಿ ಅರ್ಥಶಾಸ್ತ್ರವನ್ನು ಓದದೆ ಹೋದರೆ ಅಂದಂತಮಸ್ತಾಗುತ್ತೆ ಅಂದರೆ ಸುಳ್ಳು ಮಾತಲ್ಲ ಅದು, ಅತ್ಯಂತ ಸತ್ಯವಾದ ಮಾತು. ಅದನ್ನು ಕಳ್ಕೊಂಡು ಎಷ್ಟು ಹತಭಾಗ್ಯರು ಅಂತ ಕರೀತಾರೆ. ಎಷ್ಟು ಹತಭಾಗ್ಯರು. ಕಾಲೋಯಂ ವೀರಸುತ ಶಾಸ್ತ್ರ ವಿಚಾರ ಹೀನಃ ಹೀನೋಚ್ಛಯೋ ಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮತ್ರ ಮರುದಾತ್ತಕ ದಿವ್ಯಶಾಸ್ತ್ರ ವಿಚಾರಮೇವ ಸತತಂ ಕುರು ಮಾತ್ಯಜೈತತ್. ವೇದೇಶ ತೀರ್ಥ ರಘುತ್ತಮ ಸ್ವಾಮಿಗಳ ಶಿಷ್ಯರು ತಮ್ಮ ಯಾದವಾರರು ಅವರು ಸಂದೇಶ ಕೊಟ್ಟರಂತೆ. ಕಾಲೋಯಂ ವೀರಸುತ ಶಾಸ್ತ್ರ ವಿಚಾರಹೀನಃ ಹೀನೋಚ್ಛಯ ಗ್ರಥಿತ ಸಾಧು ಗುಣೋದಯಶ್ಚ. ಈರಸುತ ಶಾಸ್ತ್ರ ವಿಹೀನ, ಈರ ಅಂದ್ರೆ ವಾಯುವಾಯರು, ವಾಯುದೇವರಿಗೆ ಈರ ಅಂತ ಹೆಸರು. ಅವರ ಶಾಸ್ತ್ರವನ್ನು ಯಾರು ಓದೋದಿಲ್ಲ, ಅವರ ಕಾಲವೆಲ್ಲ ವ್ಯರ್ಥವಾದ ಕಾಲ. ಅದನ್ನು ಹೇಳೋದಕ್ಕೆ ಫಲವಿದು ಬಾಳದುದಕ್ಕೆ, ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಅಲ್ಲಿ ಸಿರಿ ನಿಲಯನ ಗುಣ ಅಂತ ಹೇಳಿದ್ದಾರೆ. ಮತ್ತು ಶಾಸ್ತ್ರ ಅದಕ್ಕೆ ಓದಬೇಕು ಅಂದರೆ ಸಿರಿ ನಿಲಯ ಗುಣಗಳನ್ನು ಮೊದಲ ಬಾರಿ ಹೇಳಿದವರೇ ಮಧ್ವಾಚಾರ್ಯರು. ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಚತೆ. ಮಣಿಮಂಜರಿಗಿಂತ ಸುಲಭದ ಶ್ಲೋಕ ನೆನಪಿರಬೇಕು. ಬ್ರಹ್ಮಸೂತ್ರ ಭಾಷ್ಯ ಅದು ಮಣಿಮಂಜರಿಗಿಂತ ಸುಲಭ. ಅದನ್ನು ಓದೋದಿಲ್ಲ ಅಂದರೆ ನಿಜವಾಗಲೂ ಕೂಡ ಮನುಷ್ಯ ಎಷ್ಟು ಹತಭಾಗ್ಯನಾಗ್ತಾನೆ. ಇಂಥ ಅಂದಂತಮಸ್ಸು ಅವರಿಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ. ಮತ್ತೆ ಇಂಥ ನರಕದ ವರ್ಣನೆ ಕೇಳಿ, ತಮಸ್ಸಿನ ವರ್ಣನೆ ಕೇಳಿದಾಗ ಭಾರಿ ದುಃಖ ಆಗುತ್ತಲ್ಲ. ಅದ್ರ ಬಿಡುಗಡೆ ಕಾಣಬೇಕಲ್ಲ, ಬಿಡುಗಡೆಗೆ ಭಕ್ತಿ ಬೇಕಲ್ಲ. ಆ ಭಕ್ತಿ ಬರಲಿ ಅಂತ ನಾವು ಸಂಪಾದನೆ ಮಾಡೋದಕ್ಕರ್ಥ. ಅವರು ಕೊಡಬೇಕಷ್ಟೆ, ಅವರು ಕೊಡಬೇಕು. ಹೇಗೆ ನಾವು ಅನ್ನ ಇಲ್ಲದೆ ಹೋದಾಗ ಯಾಚನೆ ಮಾಡ್ಯಾರು ಅಂತ ಗೊತ್ತಿರ್ತಾನೆ. ಅನ್ನಕ್ಕೆ ನಾವು ಅನ್ನಕ್ಕೆ ಬಿಟ್ಬಿಡಿ, ಕಾಫಿ ಬಿಡೋದಿಲ್ಲ, ಏನಾರ ಮಾಡಿ ಅಡ್ಜಸ್ಟ್ ಮಾಡ್ತಾರೆ, ಬಿಡೋದಿಲ್ಲ. ಸ್ವಲ್ಪ ಯಾರ್ದೋ ಕಾಫಿ ಪುಡಿ, ಯಾರ್ದೋ ಸ್ಟವು, ಯಾರ್ದೋ ಸಕ್ಕರೆ ತಂದು ಮಾಡ್ಕೊಂಡು ಬರೀ ವಾಪಸ್ ಕೊಟ್ಟು ಬಂದ್ಬಿಡ್ತಾರೆ. ಹಾಗೆ ಹೋದೆ ಕಾಫಿ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ, ತಳ್ಳೋ ಬಂದ್ಬಿಡುತ್ತಂತೆ. ಏನು ವಿಚಿತ್ರ ಅವ್ರ ಹಿಂಸೆ. ಶಾಸ್ತ್ರ ಕೇಳಿದ್ರೆ ತಳ್ಳೋ ಬಂದ್ಬಿಡುತ್ತೀವ್ರಿ, ಅದು ಭಜಿತಿ. ಕಾಫಿ ಇಲ್ಲದೆ ಹೋದ್ರೆ ತಳ್ಳೋ ಬರುತ್ತೆ, ಶಾಸ್ತ್ರ ಕೇಳಿದ್ರೆ ತಳ್ಳೋ ಬರುತ್ತೆ. ಈ ಮಾತನ್ನು ಕನಕದಾಸರು ಹೇಳ್ತಾರೆ. ಹರಿದಾಸರ ಬರೀ ಅರೆಗಳಿಗೆ ಕುಡಿತಿರಲು ಸಿರವ್ಯಾಧಿ ಎಂದು ಹೇಳುವೆ. ಎಲ್ಲರೂ ಸ್ವಲ್ಪ ಕೂತಿದ್ರೆ ಯಾರು ಭಾರಿ ಸ್ಲೈಟ ತಲ್ಲೆವ ಎದೋ ಬಿಡ್ತಾರಂತ ಕಡೆಗೆ. ಇದಕ್ಕಾದ್ರೆ ಎಷ್ಟು ಕಷ್ಟಪಡ್ತಾನೆ ಅಂದ್ರೆ ಮನುಷ್ಯ ಶ್ರಮ ಪಡ್ ಸಾರಾಸಾರ ವಿವೇಕ ಜ್ಞಾನ ಇಲ್ಲ. ಆ ದೃಷ್ಟಿಯಿಂದ ನಮ್ಮನ್ನು ಬಿಡಿಸಬೇಕು, ಇಂದು ಭಗವನ್ ಬಿಡಿಸಬೇಕು, ಇಂದು ಭಕ್ತಿಯಿಂದ ಉದ್ಧಾರ ಆಗಬೇಕು. ಭಕ್ತಿಗೆ ಯಾಚನೆ ಮಾಡ್ತೇವಲ್ಲ, ಭಕ್ತಿಗೆ ಯಾಚನೆ ಮಾಡಿ ಅಂತ ಕೇಳ್ತಾರೆ. ಭಕ್ತಿ ಕೊಡು ಅಂತ ಯಾಕೆ ಕೇಳ್ತಿರಲ್ಲ, ಭಕ್ತಿ ಕೊಡು ಅಂತ ಕೇಳಿ. ಅದಕ್ಕೆ ಆಚಾರ್ಯರನ್ನು ಕೇಳ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇದು ಅವರ ಪೂರ ಪ್ರಾರ್ಥನೆ. ಇದು ಶಿವಕನ ಇದು ಒಂದಾದ್ರೆ ಹೇಳ್ಕೊಡಿ, ಅಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಬೆಳೀತಾ ಬೆಳೀತಾ ವೃಕ್ಷ ಸಣ್ಣ ಗೀತೆ ಇನ್ನಾಗ್ತಾರಲ್ಲ, ಎಷ್ಟು ದೊಡ್ಡದಾಗಿ ವೃಕ್ಷ ಬೆಳೆಯೋದಿಲ್ಲ. ಆಲದ ಬೀಜ ಎಷ್ಟಿರುತ್ತದೆ ಅಶ್ವತ್ಥ ಬೀಜ ಇಷ್ಟೇ ಎಷ್ಟಿರುತ್ತದೋ ಬೆಳೆದಾಗ ಎಷ್ಟು ದೊಡ್ಡ ಬರ ಆಗುತ್ತೆ ಗೊತ್ತಾ? ಆಚಾರ ಗ್ರಂಥದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಅಕ್ಷರವು ನಮ್ಮ ಜೀವನಕ್ಕೆ ಮೋಕ್ಷಕ್ಕೊಯ್ತಕ್ಕಂಥ ದೊಡ್ಡ ಸಾಧನೆಯಾಗ್ತದೆ. ಹೇಳ್ತಾರೆ, ಮಾತರ್ಮೇ ಆಚಾರ್ಯರೇ ನಮ್ಮ ತಾಯಿ ನೀವು. ಕೆಲವ್ರ ಬಗ್ಗೆ ನಾವು ಔಪಚಾರಿಕ ಹೇಳಿ, ತಂದೆ ನೀವು, ಗುರುಗಳು ನೀವು, ಅಣ್ಣ ನೀವು, ತಮ್ಮ ನೀವು, ಎಲ್ಲ ಹೇಳ್ಬಿಡ್ತಾರೆ. ಅದರೊಳಗೆ ನಾವು ಸಾಲ ಗೆಲ್ಲಬೇಕಾದಾಗ ಮಾತನ್ಬಿಡ್ತೇವೆ, ಬೇಕಾದ್ರೆ ಅನ್ನ ತಮ್ಮ ಎಲ್ಲರೂ ಹೋಗ್ಬಿಡ್ತೇವೆ ರೆಡಿ ಅಂತೇಳಿ. ಆ ರೀತಿ ಹೊರಡ್ತಾ ಇಲ್ಲ, ಇಂಥ ಹೊಗಳಿಕೆ ಇಬ್ಬರಿಗೆ ಲಾಯಕ್ಕು. ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ ಭ್ರತಾ ನೃಸಿಂಹಶ್ಚ ಸಖಾ ನೃಸಿಂಹ. ಹೇಳ್ತಾರೆ, ಸರ್ವಸ್ವಮ್ಮೇ ನೃಸಿಂಹೋದಯಾಲು ನಾಣ್ಯ ದೈವಂ ನೈವ ಜಾನೆ ನ ಜಾನೆ. ಹರಿಯ ಬಗ್ಗೆ ಹೇಳಬೇಕು, ವಾಯುದೇವರ ಬಗ್ಗೆ ಹೇಳಬೇಕು. ಈ ಮಾತ್ರ ಆಚಾರ್ಯರು ದೇವರ ಬಗ್ಗೆ ಹೇಳ್ತಾರೆ, ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅದನ್ನು ಹೇಳಿಕೊಟ್ರಲ್ಲ, ಅದಕ್ಕೆ ನೀವು ಮಾತರ್ಮೇ ಮಾತರೀಶ್ವನ್. ಈ ಮಾತನ್ನ ತಿಳ್ಕೊ ಪಂಡಿತ ಆಚಾರ್ಯರು ಸ್ವಂತ ಮಾತಾಗಿ ಹೇಳೋದಿಲ್ಲ. ಉಪನಿಷತ್ತಿನಲ್ಲಿ ದೇವತೆಗಳು ವಾಯುದೇವರು ಪ್ರಾರ್ಥನೆ ಮಾಡ್ತಾರೆ, ಪಿತಾತ್ವಂ ಮಾತರೀಶ್ವನಃ, ವಾಯುದೇವರೇ ನಮ್ಮ ತಂದೆ ನೀವು ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅವರ ವಾಯುದೇವರೇ ನಮ್ಮ ತಂದೆ ಷಟ್ಪ್ರಶ್ನೆಯಲ್ಲಿ ಬರುತ್ತದೆ, ಪಿತಾತ್ವಂ ಮಾತರೀಶ್ವನಃ, ವಾಯುದೇವರೇ ನಮ್ಮ ತಂದೆನೇ. ತಂದೆ, ತಾಯಿ, ಬಂಧು, ಬಳಗ, ಗುರು, ಆಪ್ತ, ಇಷ್ಟ, ಬಂಧು, ನೋಡಿ, ಮಾತರ್ಮೆ ಮಾತರಿಶ್ವನ್, ಪಿತಃ ಅತುಲ ಗುರು, ಭ್ರಾತಃ, ಇಷ್ಟ, ಆಪ್ತ, ಬಂಧೋ, ಸ್ವಾಮಿನ್, ಸರ್ವಾಂತರಾತ್ಮನ್, ಅಜರ ಜರಯಿತಃ, ಜನ್ಮ ಮೃತ್ಯಾಮಯಾನಾಂ. ಇದಿಷ್ಟು ಅವರ ಬಗ್ಗೆ ಇರತಕ್ಕಂಥ ವಿಶೇಷಣಗಳು. ನೀವು ತಂದೆ, ತಾಯಿ, ಬಂಧು, ಬಳಗ ಎಲ್ಲ ಉಪಕಾರ ಮಾಡಿದಾಗ ಹೇಳೋದು ಒಂದು ಪದ್ಧತಿ. ಆಚಾರ್ಯರು ಬರೀ ಗುರುಗಳಾಗಿದ್ದಕ್ಕೆ ಅವರು ಸಮಯ ಯಾರೂ ಇಲ್ಲ ಅಷ್ಟು ಮೇಲಿದ್ದು ಬಿಟ್ಟಿದ್ದಾರೆ. ಆದರೆ ಅವರು ತಂದೆ ತಾಯಿ ಎಲ್ಲ ಆಗಿದ್ದಾರೆ, ಇದನ್ನು ಹೇಗೆ ನಂಬಬೇಕು ಪ್ರಶ್ನೆ. ಇದು ಹೇಗೆ ತಂದೆ ತಾಯಿ ಹೇಗಾಗ್ತಾರೆ ಅಂತ ಕೇಳಿದರೆ ಯೋಚನೆ ಮಾಡಿ, ನಮ್ಮ ತಾಯಿ ತಾಯಿ ಆಗಿರೋದು ಒಳಗೆ ವಾಯುದೇವರು ಇರೋದಕ್ಕೆ, ಇಲ್ಲದವರು ತಾಯಿ ಆಗ್ತಿರಲಿಲ್ಲ. ತಾಯಿಯ ಉಸಿರಾಟ ವಾಯುದೇವರ ಕೈಯಲ್ಲಿದೆ. ತಂದೆ ತಂದೆಯಾಗಿರೋದು ವಾಯುದೇವರು ಇರೋದಕ್ಕೋಸ್ಕರ, ಇಲ್ಲದವರು ತಂದೆ ಆಗ್ತಿರಲಿಲ್ಲ. ಅಂದರೆ ಇದು ಉಪಚಾರದ ಮಾತಲ್ಲ, ಸತ್ಯವಾದ ಮಾತನ್ನು ಹೇಳ್ತಾ ಇದ್ದಾರೆ. ಮಾತಃ ತಾಯಿಯಲ್ಲಿ ಇದ್ದು ನಮ್ಮನ್ನು ತಾಯಿಯಂತೆ ಕಾಪಾಡುವವರು ನೀವು. ಪಿತ ತಂದೆಯೊಳಗೆ ಇದ್ದು ನೀವು ಕಾಪಾಡತಕ್ಕಂಥವ್ರು. ಇವತ್ತು ಅವರು ಬಿಟ್ಟರೆ ತಂದೆ ಇಡೀ ಜಗತ್ತೆಲ್ಲ ವಾಯುದೇವರು ಕೈ ಬಿಟ್ಟರೆ ಅದು ಕಾಷ್ಟಭೂತ ಮಭೂತ್ ಜಗತ್ ಅಂತ ಹೇಳ್ತಾರೆ. ಇಡೀ ಜಗತ್ತು ಒಣ ಹೆಂಟೆಯ ಬೊಂಬೆ ಅಂತ ಹೇಳ್ತಾರಲ್ಲ, ನೆಂಟ ನೀನಿರ್ ದಗಲದೊಡೆ ಒಣ ಹೆಂಟೆಯ ಬೊಂಬೆ, ಕನಕದಾಸ್ ಹೇಳ್ತಾರೆ. ದೇವರು ಬಿಟ್ಟ, ಮುಖ್ಯ ಪ್ರಾಣ ಬಿಟ್ಟ ಅಂದರೆ ಒಣ ಹೆಂಟೆ ಅದಿರ್ತಲ್ಲ ಹಚ್ಚಿಡೋದಕ್ಕೆ, ಫುಯಲ್ಲಿದ್ದಾಗ ಏನು ಉಪಯೋಗ ಬರೋದಿಲ್ಲ. ಅದಕ್ಕೆ ಮಾತಾ ಮೇ ಮಾತರಿಶ್ವನ್, ಪಿತಃ ಅತುಲ ಗುರು, ಅತುಲ ಗುರು, ವಾಯುದೇವರು ಗುರುಗಳು, ಅಂತಿಂಥ ಗುರುಗಳಲ್ಲ. ರಾಘವೇಂದ್ರ ಸ್ವಾಮಿಗಳು ಗುರುಗಳು, ರಘುತ್ತಮರು ಗುರುಗಳು, ಜಯತೀರ್ಥರು ಗುರುಗಳು, ಇವರು ಹಾಗಲ್ಲ. ಅತುಲ ಗುರು, ಇನ್ಕಂಪೇರಬಲ್ ಗುರುಗಳು ಮಧ್ವಾಚಾರ್ಯ, ಯಾಕೆ ಮೂಲ ಗುರುಗಳು. ಅವರೆಲ್ಲರೂ ಗುರುಗಳಾದರೆ ಅವರಿಗೆ ಗುರುಗಳು, ಮತ್ತೆ ಇವರು ಗುರುಗಳ ಗುರುಗಳು ಮಧ್ವಾಚಾರ್ಯರು. ಅವ್ರು ಹೇಳ್ತಾರೆ ಅತುಲ ಗುರು, ಅತುಲ ತುಲ ಅಂದರೆ ಸಮ ಅಂತ ಅರ್ಥ, ಅತುಲ ಅಂದರೆ ಸಮನಿಲ್ಲದ, ಅಸಮಾನ ಗುರುಗಳು ನೀವು. ಗುರುಗಳು ಅಂದ್ರೆ ಏನು ನಮಗೆ ಅದ್ಯಾವುದು ಗೊತ್ತಿರೋದಿಲ್ಲ. ಇವತ್ತು ಗುರುಗಳು ಅಂದರೆ ಗಡ್ಡ ಬಿಟ್ಟರೆ ಗುರುಗಳು, ಮೂದಿ ಕೊಟ್ಟರೆ ಗುರುಗಳು, ಏನೇನೋ ಆಗಿಬಿಟ್ಟಿದ್ದಾರೆ. ಮೋಸ ಮಾಡಿದಷ್ಟು ಗುರುತ್ವ ಜಾಸ್ತಿ ಆಗುತ್ತೆ. ಕೈ ಕೊಡೋದಂದ್ರೆ ಗುರುಗಳೇ ಅಂತ ಆಗೋಗ್ಬಿಟ್ಟಿದೆ. ಕೊನೆಗೆ ಕಲಿಯುಗದಲ್ಲಿ ಭಾರಿ ಮೋಸ ಮಾಡೋದು ಕಳ್ಳು ಸೋಡ್ರಲ್ಲ, ಗುರುಗಳೇ ಮೋಸ ಮಾಡೋದು. ಉಪನಿಷತ್ ಹೇಳುತ್ತೆ ತಂದೆಯೇ ನೈವ ನಿಯಮಾನ ಯಥಾಂಧಾಹ. ಇವತ್ತು ಸಾವಿರ ತಪ್ಪು ಮಾಡಿದ್ರು ಮನುಷ್ಯ ಬದುಕೆಯನು, ತಪ್ಪು ಹೇಳಿದರೆ ಹಾಳಾಗಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ತಪ್ಪು ಹೇಳೋದಿದೆಯಲ್ಲ, ಜನರು ಮಿಸ್ಗೈಡ್ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇಲ್ಲ. ಅದು ಮಹತ್ತರವಾದ ಪಾಪಗಳಲ್ಲಿ ಪಾಪ ಅಂದರೆ ಈ ಮಿಸ್ಗೈಡ್ ಮಾಡೋ ಪಾಪ. ಅದಕ್ಕೆ ಬೇರೆ ಒಂದು ಕಡೆ ಕತೆ ಹೇಳ್ತಾರೆ, ಗೊತ್ತಿರಬೇಕು ನಿಮಗೆ. ಒಬ್ಬ ಕಳ್ಳನನ್ನ, ಸುಳ್ಳನನ್ನ, ಕೊಲೆಗಡಕನನ್ನ ಯಮರೋಗ ನರಕಕ್ಕೆ ಹಾಕಿದ್ರಂತೆ. ಒದ್ದಾಡ್ತಿರ್ತಾರೆ ಎಲ್ಲರೂ ಕೂಡ. ಕಳ್ಳನ ಕೇಳ್ತಾರೆ, ಯಾತಕ್ಕೆ ಎಷ್ಟೋ ದಿನ ಕಳ್ತನ ಮಾಡಿದ್ದೆ ಹಾಕಿದ್ದೇವೆ, ಶಿಕ್ಷೆ ಕೊಟ್ಟಿದ್ದೇವೆ ಅಂದ್ರು ಒಪ್ಪಿಕೊಂಡ. ಸುಳ್ಳನ್ನು ಕೇಳಿದ್ರು, ನಿನ್ನ ಯಾಕೆ ಹಾಕಿದ್ದೀರಿ, ಸುಳ್ಳೇಳಿ ಮನೆ ಹಾಳು ಮಾಡಿದ್ದೆ ಹಾಕಿದ್ದೀವಿ ಅಂದ್ರು ಒಪ್ಪಿಕೊಂಡ. ಕೊಲೆಗಡಕನ ಕೇಳಿದ್ರು, ಎಷ್ಟೇನೋ ಕೊಂದಿದ್ದೆ ಗೊತ್ತಾ, ಅದಕ್ಕೆ ನರಕ ಅಂದ್ರು ಅವನು ಒಪ್ಪಿಕೊಂಡ. ಈ ಲೇಖಕನ ಹಾಕಿದ್ರು, ಒಬ್ಬ ಕವಿನ ಗ್ರಂಥಕಾರನ ಹಾಕಿದ್ರಂತೆ. ನನ್ನ ಅದಕ್ಕೆ ಹಾಕಿದ್ದೀರಿ ಅಂತ ಕೇಳಿದ. ಬರೀ ಬರದವನು ಏನೇನು ಮಾಡಿಲ್ಲ ನಾನು ಅಂತ ಕೇಳಿದ್ರೆ, ನೀನೇನು ಮಾಡಿದ್ದಿ ಗೊತ್ತಾ, ನೀನೇನು ಮಾಡಿಲ್ಲ, ನೀನು ಪುಸ್ತಕ ಓದಿ ಜನ ಮಾಡಬಾರ್ದನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ದ. ನೀನು ಬರದ ಪುಸ್ತಕ ಓದಿ ಮಾಡಬಾರ್ದನ್ನು ಮಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ, ಪೆನ್ನೇದ್ ಮೈಟೇ ಇರದೆ ಅನ್ ಸೋಲ್ಡ್ ಅಂತ ಕರೀತಾರಲ್ಲ, ಹಾಕಿ ನೀನು ಪುಸ್ತಕ ಓದಿ ಹಾಳಾಗಿ ಹೋಗಿದ್ದಾರೆ ಸರ್, ನೀನೇನು ಮಾಡಿಲ್ಲ, ಕೂತಲ್ಲೇ ಜಗತ್ತು ಹಾಳು ಮಾಡಿದ್ದೆ ನೀನೀಗ, ಅದಕ್ಕೆ ನೀನು ಹಾಕಿದ್ದೇವೆ ಅಂದ್ರಂತೆ. ಸರಿ, ತುಂಬಾ ದಿವಸ ಆಯಿತು, ಕಳ್ಳನ್ನು ಬಿಟ್ಟರು, ಸುಳ್ಳನ್ನು ಬಿಟ್ಟರು, ಕೊರೆಗಡಕನ್ನು ಬಿಟ್ಟರು ನರಕದಿಂದ, ಇವನು ಬಿಡಲಿಲ್ಲ. ಯಾತಕ್ಕೆ ಅಂದರೆ ನೀನು ಪುಸ್ತಕ ಜನ ಓದ್ತಾನೆ ಇದ್ದಾರೆ, ಕೆಟ್ಟದ್ದು ಮಾಡ್ತಾನೆ ಇದ್ದಾರೆ, ಆದ್ದರಿಂದ ಹೀಗೆ ಇರು ಅಂತ ಹೇಳಿದರೆ ಅರ್ಥ ಆಗುತ್ತೆ. ಕಳ್ಳತನಕ್ಕಿಂತ, ಸುಳ್ಳತನಕ್ಕಿಂತ, ಕೊಲೆ ಮಾಡೋದಕ್ಕಿಂತ ಕೆಟ್ಟದ್ದು ಹೇಳೋದು, ಕೆಟ್ಟದ್ದು ಬರೆಯೋದು ಭಾರಿ ತಪ್ಪು. ಆಮೇಲೆ ಒಂದಿವಸ ಹೇಳಿದರು, ಆಯಿತು ನಿನ್ನ ಪುಸ್ತಕ ಎಲ್ಲ ಕಾಪಿಸ್ ಬೂರೋಗಿದೆ, ಈಗ ಎಲ್ಲ ಓದೋದು ನಿಲ್ಲಿಸಿದ್ದಾರೆ, ನಿನ್ನ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಭಾರಿ ಖುಷಿ ಆಯಿತು ಅವನಿಗೆ, ಸದ್ಯ ಬಿಡುಗಡೆ ಮಾಡ್ತಾರಲ್ಲಪ್ಪ ಅಂತೇಳಿ ಕಾದು ಕುತ್ಕೊಂಡ. 10 ಗಂಟೆ ಆಫೀಸ್ ಓಪನ್ ಆಯಿತು, ಬಂದ, ಬಿಡ್ತೀರಾ ಅಂತ, ಬಿಡೋದಿಲ್ಲ ಅಂತ ಹೇಳಿದರು. ಯಾತಕ್ಕೆ, ನಿಮ್ಮ ಪುಸ್ತಕ ರೀಪ್ರಿಂಟ್ ಆಯಿತು, ಮತ್ತೆ ಯಥಾ ಪ್ರಕಾರ ಒದ್ದಾಡ್ತಿರೋದೇ ಕೆಲಸ ಈಗ. ಅದಕ್ಕೆ ಅದಕ್ಕೆ ಜ್ಞಾನ ಪರಂಪರೆ ಅಂತ ಕರೀತಾರೆ. ಇವತ್ತು ಜ್ಞಾನ ಎಂಬುದು ಹರಡ್ತಾ ಹೋಗುತ್ತೆ, ಮಿಥ್ಯಾ ಜ್ಞಾನ ಹರಡ್ತಾ ಹೋಗುತ್ತೆ. ಜ್ಞಾನ ಹರಡಿದವನು ದೊಡ್ಡ ಗುರುಗಳಾಗ್ತಾರೆ, ಮಿಥ್ಯಾ ಜ್ಞಾನ ಹರಡಿದವರು ಮಹಾಪಾಪಿಗಳಾಗ್ತಾರೆ. ಇವತ್ತು ಕಲಿಯುಗದಲ್ಲಿ ಎಂತೆಂಥ ಎಜುಕೇಟೆಡ್ ಜನ ಮೋಸ ಹೋಗ್ತಾರೆ ಗೊತ್ತಾ, ಹುಚ್ಚಪಟ್ಟಿ ಓದಿರ್ತಾರೆ, ಹುಚ್ಚರಣ ಗುರುಗಳು ಅಂತ ನಂಬ್ತಾರೆ. ಎಂದು ಕ್ಯೂ ನಿಂತು ಬಿಟ್ಟಿರ್ತಾರೆ, ಮತ್ತೆ ಅವರಲ್ಲಿ ಒಂದು ಅಕ್ಷರ ಬರೋದಿಲ್ಲ. ಅವರು ನಿಜವಾಗ ಹೇಳಬೇಕು ಅಂದ್ರೆ ಅಕ್ಷರ ಬರೋದಿಲ್ಲ, ಏನೋ ಕೊಡ್ತಾರೆ ಅಂತ ಆಕರ್ಷಣೆ. ಅದಕ್ಕೆ ಭಗವಂತ ಹೇಳಿದ, ಆಕರ್ಷಣೆ ಇದ್ರೆ ತಾನೆ ಕೆಟ್ಟ ಹೋಗೋದು. ನೀವೀಗ ಫಲಾಸೆ ಬಿಟ್ಬಿಡಿ, ಉದಯತಾನೆ ಕಥೆಯಲ್ಲಿಗೆ ಕರ್ಮಣ್ಯವಾಧಿಕಾರಸ್ಥೇ ಮಾಫಲೇಶು ಕದಾಚಾರ. ಫಲಾಸೆ ಬಿಟ್ಟಮೇಲೆ ಕೆಟ್ಟ ಚಾನ್ಸೇ ಇಲ್ಲ. ಫಲದ ಆಸೆ ಇದ್ರೆ ಮನುಷ್ಯ ಅಟ್ರಾಕ್ಟ್ ಮಾಡ್ತಾನೆ, ಫಲದ ಆಸೆ ಇಲ್ಲದೆ ಹೋದ್ರೆ ಅಟ್ರಾಕ್ಟ್ ಮಾಡೋ ಚಾನ್ಸೇ ಇಲ್ಲ ಮನುಷ್ಯನಿಗೆ. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಥೇ ಮಾಫಲೇಶು ಕದಾಚನ. ಈ ದೃಷ್ಟಿಯಲ್ಲಿ ಅದಕ್ಕೆ ಆಚಾರ ಹೇಳ್ತದೆ, ಯಾವುದೋ ಫಲ ಕೊಡೋದಕ್ಕೆ ನಾವು ಪ್ರಾಮಿಸ್ ಮಾಡೋದೇ ಇಲ್ಲ. ಮೋಕ್ಷಕ್ಕೋಯ್ತೀವಿ ಸಾಕಲ್ಲ, ಇದೇನು ಬೇಕು ನಿಮಗೆ? ಅದನ್ನ ಯಾವುದೋ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅತುಲ ಗುರು ಏನು, ಗುರುಗಳು ಅಂದ್ರೇನು ಆಚಾರ ಹೇಳ್ತಾರೆ? ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿಹಿ. ಮಹಾಭಾರತದ ಅಸ್ತ್ರನಿರ್ಣಯದಲ್ಲಿ ಹೇಳ್ತಾರೆ ಗುರುಗಳ ಡೆಫಿನೇಷನ್, ಅಸಂಶಯ ಸಂಶಯ ಚಿತ್ ಗುರುರುಕ್ತ ಮನೀಷಿಭಿಹಿ. ಜ್ಞಾನಿಗಳು ಹೇಳ್ತಾರೆ ಗುರುಗಳು ಅಂದ್ರೆ ಅವನಿಗೆ ಸಂಶಯ ಇರಬಾರ್ದು, ಫಸ್ಟ್ ಹೇಳೋನೇ ಸಂಶಯ ಇರಬಾರ್ದು. ಅವರಿಗೆ ಸಂಶಯ ಇದ್ರೆ ಹೇಳ್ತಾರಲ್ಲ, ಡಾಕ್ಟ್ರೆ ಎರಡೆರಡು ಕಾಣುತ್ತೆ ಅಂತ ಹೋದ್ರೆ ಅವ್ನು ನಾಟಕ ಕಾಣುತ್ತೆ ಅಂದ್ರೆ ಡಾಕ್ಟ್ರಿಗೆ, ಇಂಥ ಡಾಕ್ಟ್ರೆ ಬಿಟ್ಬಿಡೋದೇ ವಾಸಿ. ಇವನ ಪೇಷಂಟೇ ವಾಸಿ, ಪಾಪ ಎರಡೆರಡು ಕಾಣುತ್ತೆ ಅಷ್ಟೇ ಅವರಿಗೆ. ಅಸಂಶಯನಾಗಿರ್ಬೇಕು, ಸಸಂಶಯನಾಗಬಾರ್ದು. ಮತ್ತು ಸಂಶಯ ಚಿತ್ ಅಂದ್ರೆ ಸಂಶಯ ಇಲ್ಲ ಅವನಿಗೆ, ಜ್ಞಾನಿ ಆಗ್ತಾನೆ, ಗುರು ಆಗೋದಿಲ್ಲ. ಇನ್ನೊಬ್ರು ಸಂಶಯ ತೆಗಿತಾನಲ್ಲ ಅವ ಗುರು ಆಗ್ತಾನೆ ಅಂತ ಹೇಳಿದ. ತಾನು ಸಂಶಯ ಇಲ್ಲದೆ ಇರೋದ್ರೆ ಇನ್ನೊಬ್ರು ಸಂಶಯ ತೆಗಿಬೇಕು. ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಬನೀಶಿಭಿಹಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾರಿಗೆ ಸ್ವತಃ ಸಂಶಯದ ಹೆಸರಿಲ್ಲ, ನಮ್ಮ ಸಂಶಯವನ್ನು ತೆಗೆದುಹಾಕ್ತಾರೆ ಅವ್ರನ್ನ ಗುರುಗಳು ಅಂತ ಕರೀಬೇಕು. ಇವತ್ತು ಡೆಫಿನೆಟ್ ಅಪ್ಲೈ ಮಾಡಿ ನೋಡಿ ಎಷ್ಟೆಲ್ಲ ಸಿಗ್ತಾರೆ ನಿಮಗಾಗ. ಇವತ್ತು ಆಚಾರ್ಯ ಯಾರು ಸಂಶಯ ತೆಗೆದರು ಗೊತ್ತಾ? ಶೋಭನಾ ಭಟ್ಟರು ಪದ್ಮನಾಭತೀರ್ಥರನ್ನ ಮಾಡಿದರು, ತಿರುಕುಪಟ್ಟಿತರನ್ನ ಎಷ್ಟು ಜನ ತಿದ್ದಿದ್ದಾರೆ ಗೊತ್ತಾ? ಇಡೀ ಜಗತ್ತು ಆಶ್ಚರ್ಯ ಪಡಬೇಕು. ಮಧ್ವಾಚಾರ್ಯರಂತೆ ಇಡೀ ವಿಶ್ವಕ್ಕೆ ಗುರುತು ಹೊಂದವರು ಒಬ್ಬರೇನಿ. ಆ ಯೋಚನೆ ಮಾಡಿ, ಅಸಂಶಯ ಸಂಶಯ ಚಿತ್ ಗುರು ರುಕ್ತೋ ಮನೀಷಿಭಿಹಿ. ಇವತ್ತಾಗಲ್ಲ, ಸಸಂಶಯ ಸಂಶಯ ಕೃತ್ತ. ತಮಗೆ ಸಂಶಯ, ನಮ್ಮ ಸಂಶಯ ಕೇಳಿಮೆ ಇನ್ನೂ ಜಾಸ್ತಿ, ಮೊದಲಿಗಿಂತ ಜಾಸ್ತಿ ಸಂಶಯಗಳು. ರೋಗ ಉಲ್ಬಣಿಸಿದರೆ ಯಾಕೆ ಔಷಧಿ ತಗೋಬೇಕು ಅವ್ರ ಹತ್ರ? ಏನು ಪ್ರಯೋಜನ ಇಲ್ಲ. ನಿಜವಾದ ಅರ್ಥದಲ್ಲಿ ಯೋಚನೆ ಮಾಡಬೇಕು, ಸಂಶಯವನ್ನ ಹೊಂದಿರಬಾರದು. ಸಂಶಯ ಹೊಂದಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಆಚಾರ ಮತ್ತೆ ಹೇಳ್ತಾರೆ, ಚಾಂದೋಗ್ಯದಲ್ಲಿ ಹೇಳ್ತಾರೆ, ನಿಸ್ಸಂಶಯೇನ ಪ್ರಶ್ನಾನಾಂ ಉತ್ತರಂ ವಕ್ತಾ ಅಂತ ಹೇಳ್ತಾರೆ. ಪಟ 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 ಹೇಳ್ತಿರ್ಬೇಕಂತೆ, ಕೇಳ್ತಾರೆ ಹೇಳ್ತಾರೆ ನೋಡಿ, ಥಟ್ ಅಂತ ಹೇಳಬೇಕು ಉತ್ತರ ಪಟದಂತ. ಯೋಚನೆ ಮಾಡಿಕೊಟ್ರೆ ಪ್ರಯೋಜನ ಇಲ್ಲ. ಅಂಥ ಒಂದು ಕಮೆಂಟ್ ಇರಬೇಕು. ಭಾಗವತ ಹೇಳ್ತಿದ್ದಾರೆ ಅಚ್ಯುತ ಪ್ರೇಕ್ಷರು, ನಾಲ್ಕಾರು ರೀಡಿಂಗ್ ಬಂತು, ಇಲ್ಲಿ ಹಾಗಿದೆ ಹೀಗಿದೆ ಅಂತ ಶಿಷ್ಯರು ಓದೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ತಕ್ಷಣ ಅಚ್ಯುತ ಪ್ರೇಕ್ಷರಲ್ಲಿ ಗೊಂದಲ ಆಯಿತು. ಆಚಾರ ಹೇಳಿದರು, ಗುರುಗಳ ಯೋಚನೆ ಮಾಡಬೇಡಿ, ಈ ಶಿಷ್ಯ ಓದಿದನಲ್ಲ ಈ ಪಾಠ ಸರಿಯಾಗಿದೆ ಅಂತ ಹೇಳಿದರು. ತಕ್ಷಣ ನೋಡಿ ಗೊಂದಲ ತಕ್ಷಣ ಪರಿಹರಿಸಿಬಿಟ್ರು, ಸಂಶಯ ತೆಗೆದುಹಾಕಿದರು. ಅಚ್ಯುತ ಪ್ರೇಕ್ಷರು ತುಂಬ ವಿಮರ್ಶಕರವರು. ಅದು ಸರಿ, ಇದೇ ಪಾಠ ಸರಿ ಅಂತ ನೀವು ಹೇಗೆ ಹೇಳ್ತೀರಿ? ಒಳ್ಳೆ ಚಿಕಿತ್ಸಕ ಬುದ್ಧಿಯಿಂದ ಕೇಳಿದರು ಅವರು. ಇವತ್ತು ಸಾಮಾನ್ಯವಾಗಿ ಬೇರೆ ಗುರುಗಳೆಲ್ಲ ಪ್ರಶ್ನೆ ಕೇಳಿದರೆ ಓಡಿಸ್ಬಿಡ್ತಾರೆ, ಯಾಕೆ ಗೊತ್ತಿಲ್ಲದೆ ಹೋದಾಗ ಒಂದು ಮಾತಿದೆ, ಶೇಷಂ ಕೋಪೇನ ಪೂರೈಯತ್ತಂತ. ಹುಡುಗ ಒಡ್ಡಂತ ಹುಡುಗ ಪ್ರಶ್ನೆ ಕೇಳಿದರೆ ಮೇಷ್ಟು ಏನು ಮಾಡ್ತಾನೆ ಮತ್ತು ಉತ್ತರ ಗೊತ್ತಿಲ್ಲದೆ ಹೋದರೆ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ ಬಿಡ್ತಾನೆ, ಪೀಡೆ ಹೋಯಿತು ಕಳಿಸಿಬಿಡ್ತಾನೆ. ಆ ಕಡೆ ಜ್ಞಾನನಾದ್ರೆ ಮುಂದೆ ಕೂಡಿಸ್ಕೊತಾನೆ, ಬಾ ಹೇಳ್ತೇನೆ ಬಾ ಅಂತ ಹೇಳ್ತಾನೆ. ಮತ್ತು ಆಚಾರ ಹೇಳಿದ್ರಂತೆ, ಗುರುಗಳ ಯೋಚನೆ ಮಾಡಬೇಡಿ, ಏನು ಗೊತ್ತಾ ಅದಕ್ಕೆ ಕಾರಣ? ನನಗೆ ಇಡೀ ಭಾಗವತ ಗೊತ್ತು ಅಂತ ಹೇಳಿದ್ದಾರೆ. ಗೊತ್ತು ಅದಕ್ಕೆ ಸರಿಯಾಗಿದೆ ಹೇಳಿದೆ ಅಂತ ಹೇಳಿದರೆ ಅವ್ರು ಬಿಡಲಿಲ್ಲ, ಇಡೀ ಭಾಗವತ ಗೊತ್ತು ಅಂತ ನಮಗೆ ಗೊತ್ತಾಗಬೇಕು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತು, ನಮಗೆ ಗೊತ್ತಾಗಬೇಕು, ನೀವು ಕೇಳಿ ಹೇಳ್ತೇನೆ ಅಂತ ಹೇಳಿ ಆಚಾರ. ನೀವು ಕೇಳಿ ಹೇಳ್ತೇನೆ ಈಗಲೇ ಈಗಲೇ ಈ ಕ್ಷಣದಲ್ಲೇ. ಅವರು ಬಿಡಲಿಲ್ಲ. ಅತಿ ಕಷ್ಟ ಭಾಗವತ, ನೋಡೋದಕ್ಕೆ ಸುಲಭ, ಭಾರಿ ಕಷ್ಟ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ ಕರೀತಾರೆ. ಭಾರಿ ವಿದ್ವಾಂಸ ಅಂತ ಕ್ಲೇಮ್ ಮಾಡಿಕೊಂಡ್ರೆ ಭಾಗವತ ಹೇಳು ಅಂತ ಹೇಳ್ಬೇಕಂತವ ನಾನು, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಅಂತ ಅರ್ಥ. ಹಾಗಿದ್ರೆ ಭಾಗವತ ಹೇಳ್ಬೇಕು, ಅದರಲ್ಲೂ ಯಾವುದು ಕಷ್ಟ ಗೊತ್ತಾ? ಪಂಚಮಸ್ಕಂದ ಭಾಗವತ ಭಾರಿ ಕಷ್ಟ. ವಿಜಯಧ್ವಜ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನ ಬರೀತಾ ಬರೀತಾರೆ, ಗದ್ಯ ಹೇಮಾಶ್ವ ಗಹನಂ ಅಂತ ಕರೀತಾರೆ. ಇದು ದೊಡ್ಡ ಬೆಟ್ಟ, ಪಂಚಮಸ್ಕಂದ ದೊಡ್ಡ ಬೆಟ್ಟ, ಹತ್ತೋದು ಬಿಡೋಣ ಅಂತ ಹೇಳಿದ್ರೆ ಚಿನ್ನದ ಬೆಟ್ಟ ಬಿಡ್ಲಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಚಿನ್ನದ ಬೆಟ್ಟ ಹತ್ತಲೇಬೇಕು, ಬೆಟ್ಟ ಕಷ್ಟ ಇದೆ. ಎಷ್ಟು ಒಳ್ಳೆ ರೂಪ ಅಲಂಕಾರಿಕವಾಗಿ ಹೇಳ್ತಾರೆ, ಅದನ್ನು ಹೇಳಬೇಕು. ತಕ್ಷಣ ನಿಗದ್ಯತಾಂ ಗದ್ಯಮಿಹ ಇವ ಪಂಚಮೇ, ಪಂಚಮಸ್ಕಂದ ಗದ್ಯಭಾಗ ಹೇಳಿ. ಭ್ರಷ್ಟಾಚಾರ ಶುರು ಮಾಡಿದ್ದೇ ಕೆಲಸ. ಏನು ಗೊತ್ತಾ? ಪ್ರಿಯವ್ರತಃ ಮಹಾಭಾಗ ಆತ್ಮಾರಾಮ ಕಥಂ ಮುನೆ ಗೃಹೇಶು ಅರಬತ ಯನ್ಮೂಲ ಸಂಸಾರ ಕರ್ಮಬಂಧನ. ಹಾಗೆ ಶುರು ಮಾಡಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಪರಮಾಶ್ಚರ್ಯ ಆಗುತ್ತೆ. ಹೇಳೋದು ಅರ್ಥ ಹೇಳೋದು, ಹೇಳೋದು ಅರ್ಥ ಹೇಳು. ಹತ್ತು ವರ್ಷ ಮಧ್ವಾಚಾರ್ಯ ಗೊತ್ತು, ಬರೀ ಹತ್ತು ವರ್ಷ ಆಗ. ಆಗ ಆಶ್ಚರ್ಯವಾಯ್ತಂತೆ ಪೂರ್ಣ ಪ್ರಜ್ಞರೆ, ನೀವು ಗೆದ್ರಿ ಅಂತ ಹೇಳಿದ್ರು. ನೀವು ಗೆದ್ರಿ ನೋಡ್ತಿದ್ದಾರೆ ಪುಸ್ತಕ, ಒಂದು ಚೂರು ವೇರಿಯೇಷನ್ ಇಲ್ಲ, ಹಾಗೇ ಹೇಳ್ತಾ ಇದ್ದಾರೆ. ಆ ಕ್ಷಣಕ್ಕೆ ಹೇಳ್ತಾರೆ, ನೀವು ಅತ್ರ ಜನ್ಮನಿನ ಯತ್ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯಮೋ ನೋಕ್ತೆ. ನಾನು ಕಂಡಾಗಿರು ಭಾಗವತ ಓದಿಯೇ ಇಲ್ಲ ಜನ್ಮದೊಳಗೆ, ಪುಸ್ತಕ ಮುಟ್ಟಿದ್ದೇ ನೋಡಿಲ್ಲ. ನೀವು ಹ್ಯಾ ಹೇಳ್ತೀರಿ ಭಾಗವತ ಅಂತ ಕೇಳಿದರು. ತಕ್ಷಣ ಹೇಳಿದ್ರಂತೆ, ಪೂರ್ವ ಜನ್ಮ ಸಿಹಿ ವೇದ ಕಿಲೇದಂ ಸರ್ವಮಿತ್ಯಮಿತ ಬುದ್ಧಿರು ವಾಚ. ಗುರುಗಳೆ, ಹಿಂದಿನವರು ಎಲ್ಲ ಓದಿಬಿಟ್ಟಿದ್ದೇನೆ, ಇದು ಒಂದು ಕೇಳಿದ್ದಕ್ಕೆ ಹೇಳಿದೆ ಅಷ್ಟೇ, ಎಲ್ಲ ಗೊತ್ತು ಅಂತ ಹೇಳ್ತಾರೆ ಆಚಾರ್ಯ. ಎಲ್ಲ ಗೊತ್ತು ಅಂತ ಹೇಳೋದಕ್ಕೆ ಸರ್ವ ಮೂಲ ಬರೆದಿದ್ದವರು. ಅದನ್ನು ಓದಿದಾಗ ಆಚಾರ್ಯ ಎಲ್ಲ ಗೊತ್ತು ನಮಗೆ ಖಚಿತವಾಗಬೇಕಾದ್ರೆ ಸರ್ವಮೂಲ ಗ್ರಂಥಗಳನ್ನು ಓದಬೇಕು, ಅವಾಗ ಭಕ್ತಿ ಜಾಸ್ತಿ ಆಗುತ್ತೆ. ಯಾವಾಗಲೂ ಕೂಡ ನಮಗೆ ಧನವಂತರಲ್ಲಿ ಭಕ್ತಿ ಮಾಡಿ ಗೊತ್ತು, ಜ್ಞಾನವಂತರಲ್ಲಿ ಭಕ್ತಿ ಮಾಡಿ ಗೊತ್ತಿಲ್ಲ. ಯಾಕಂದ್ರೆ ಜ್ಞಾನ ಪರಿಚಯ ಆಗಿಲ್ಲ. ಅದರಿಂದಾಗಿ ಧನದ ಬೆಲೆ ಗೊತ್ತು ಮನುಷ್ಯನಿಗೆ, ಏನ್ ಬೇಕಾದ್ರೂ ಸಾಧಿಸ್ತೇನೆ ಅಂತಾನೆ. ಆದರೆ ಜ್ಞಾನದಿಂದ ಆಗೋ ಸಿದ್ಧಿ ಎಂದೂ ಧನದಿಂದ ಆಗೋದಿಲ್ಲ. ಅದನ್ನೇ ಬ್ರಹ್ಮಸೂತ್ರಗಳು ಹೇಳುತ್ತಾರೆ. ಆಚಾರ್ಯ ಅಣುಭಾಷ್ಯದಲ್ಲಿ ಬರೀತಾರೆ, ಸರ್ವೇಪಿ ಪುರುಷಾರ್ಥಾ ಸ್ಯುಹು ಜ್ಞಾನಾದೇವರ ಸಂಶಯ. ಜ್ಞಾನ ಬಂತು ಅಂದ್ರೆ ಅದು ಇದು ಅಲ್ಲ, ಏನ್ ಬೇಕೋ ಅದು ಸಿಗುತ್ತೆ, ಅದು ಮೋಕ್ಷಕ್ಕೋದ್ಮೇಲೆ ಸಿಗುತ್ತೆ ಅಲ್ಲ, ಇಲ್ಲೇ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳಂತ ಅವ್ರು ಕೇಳಿದ್ದನ್ನು ಯಾತಕ್ಕೆ ಕೊಡ್ತಿದ್ದಾರೆ ಗೊತ್ತಾ, ಅದು ಜ್ಞಾನದ ಎರಡು ಪರಿಣಾಮ ಅಂತ ಹೇಳ್ತಾರೆ. ಅಂಧೋಪಿ ದಿವ್ಯ ದೃಷ್ಟಿಶ್ಚಾತ್ ಏಡ ಮೂಕೋಪಿ ವಾಕ್ಪತಿ. ಎಲ್ಲಿಂದ ಬಂತು ಜ್ಞಾನದ ಫಲ? ಜ್ಞಾನದ ಸಿದ್ಧಿ ಅಂದ್ರೆ ಏನು ಬೇಕಾದ್ರೂ ನಿಮಗೆ ಸಿಗುತ್ತೆ, ಇನ್ನೊಬ್ಬರಿಗೆ ಕೊಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಿಮಗೆ ಜ್ಞಾನ ಹೇಗಾಗಿ ಹೆಚ್ಚಾಗುತ್ತೋ, ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ನಿಮಗೆ ಜ್ಞಾನ ಹೆಚ್ಚಾಯಿತು ಅಂದ್ರೆ ಸಿದ್ಧಿ ಹೆಚ್ಚಾಗಲೇಬೇಕು. ನೋಡಿ, ಪಿ ಯು ಸಿಗಿಂತ ಎಸ್ ಬಿ ಡಿಗ್ರಿ, ಅದಕ್ಕಿಂತ ಪಿ ಜಿ ಜಾಸ್ತಿ ಆದರೆ ಸಂಬಳ ಜಾಸ್ತಿ ಸಿಗುತ್ತೋ ಇಲ್ಲ ನಿಮಗೀಗ? ಜ್ಞಾನ ಹೆಚ್ಚಾಗ್ತಂತೆ ಪುರುಷಾರ್ಥ ಜಾಸ್ತಿ ಸಿಗುತ್ತೆ. ನಾವು ಜ್ಞಾನ ಬಿಟ್ಟು ಪುರುಷಾರ್ಥ ಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ, ಅದು ಸಮಸ್ಯೆ ಆಗಿರೋದು. ಇವತ್ತು ನಮಗೆ ಜ್ಞಾನ ಬೇಡ, ಪುರುಷಾರ್ಥ ಸಿಗಲಿ, ಹೇಗೆ ಸಿಗುತ್ತೆ? ಏನು ಮಾಡಿ ಜ್ಞಾನಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ತೀರ್ಥ ಆಚಾರ ಹೇಳ್ತಾರೆ, ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವತ ಅಂಗಾನಿ ಹರಿ ಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತೈ. ದಾನ ತೀರ್ಥಯಾತ್ರೆ ಬೇಕಾದಷ್ಟಿವೆ ಯಜ್ಞಯಾಗಾದಿಗಳು, ಆ ಯಾವ ಪ್ರೈಮರಿ ಅಲ್ಲ, ಜ್ಞಾನ ಒಂದೇ ಪ್ರೈಮರಿ. ಅವೆಲ್ಲ ಜ್ಞಾನದಲ್ಲಿ ಪರಿವರ್ತನವಾದ್ರೆ ಓಕೆ, ಇಲ್ಲವಾದ್ರೆ ಶ್ರಮಯೇವ ಹಿ ಕೇವಲಂ ಅಂತೆ, ಎಲ್ಲ ವ್ಯರ್ಥನೇ. ಅದು ಒಂದು ಜ್ಞಾನಕ್ಕೆ ಲಿಂಕ್ ಸಿಕ್ಕರೆ ಭಾರಿ ಒಳ್ಳೆಯದು. ಮಾಡಿದ ದಾನ ತೀರ್ಥಯಾತ್ರೆ ತಪಸ್ಸು ಎಲ್ಲವೂ ಕೂಡ ಜ್ಞಾನದಲ್ಲಿ ಪರಿವರ್ತನವಾದರೆ ಪರಮಸಾರ್ಥಕ, ಇಲ್ಲದೆ ಹೋದರೆ ನಿರರ್ಥಕ. ಧರ್ಮ ಸುರಷ್ಠಿತ ಪುಂಸಾಂ ವಿಶ್ವಸೇರ ಕಥಾಸು ಯಹ ನೋತ್ಪಾದಯೇ ದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಭಾಗವತದ ಮಾತದು ಒಂದು, ಭಗವದ್ಭಕ್ತಿ ಬರದೇ ಹೋದರೆ, ಜ್ಞಾನ ಬರದೇ ಹೋದರೆ ಮಾಡಿದ್ದೆಲ್ಲ ಶ್ರಮ ಅಂತ ಕರೀತಾರೆ. ಅದು ಅರ್ಥ ಆದರೆ ಅತುಲ ಗುರೋ ಅನ್ನೋ ಮಾತು ಅರ್ಥ ಆಗುತ್ತೆ. ಅಂತ ಜ್ಞಾನ ಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯರು. ಶಾಶ್ವತವಾದದ್ದು ಜ್ಞಾನ ಜನ್ಮ ಜನ್ಮಕ್ಕೂ ಬರುತ್ತೆ. ಧನ ಇಲ್ಲೇ ಬರೋದಿಲ್ಲ ಜನ್ಮ ಜನ್ಮಕ್ಕಲ್ಲ, ಅನ್ನ ಮರುದಿವಸಕ್ಕೆ ಬರೋದಿಲ್ಲ, ಹಳಸಿ ಹೋಗ್ಬಿಡುತ್ತಾಗಲೇ. ಅನ್ನ ಮೂರು ತಾಸಿನೇ ಬರೋದಿಲ್ಲವಂತ ಅದು ಕೂಡ. ಯಾತಾಯಾಮಂ ಗತರಸ, ಮೂರು ತಾಸಿಗೆ ಅನ್ನದ ಕಥೆ ಮುಗಿದೋಯ್ತು. ಈ ಒಂದು ಧನದ ಗತಿ ಹೇಳ್ತಾರೆ, ಧನದ ಗತಿ ಪರಮಾವಧಿ, ಈ ದೇಹ ಇರೋವರಿಗಷ್ಟೇ ಪರಮಾವಧಿ, ಆಮೇಲಲ್ಲ. ಜ್ಞಾನದ ಮಾತ್ರ ಮೋಕ್ಷದಲ್ಲೂ ಬರುತ್ತೆ, ಏನು ಆಶ್ಚರ್ಯ ಗೊತ್ತ? ಜನ್ಮ ಜನ್ಮಕ್ಕೂ ಬರೋ ಆಸ್ತಿ ಜ್ಞಾನ ಒಂದೇನೆ. ಅದನ್ನು ಕೂಡ ಗುರುಗಳು ಒಂದು ಎಷ್ಟು ದುಡಿದಿರಬೇಕು ಅಥವಾ ಗುರು. ಮತ್ತೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಆಚಾರ್ಯರು, ನಮಗಿದು ಅರ್ಥ ಆಗೋದಿಲ್ಲ ಹೋದವ್ರು, ಇನ್ನೊಂದು ಗುರುತಿದೆ. ದ್ವಾತ್ರಿಮಿಷಲ್ ಲಕ್ಷಣ ಇರ್ಯುಕ್ತ, ಮೂವತ್ತೆರಡು ಲಕ್ಷಣ ಇರಬೇಕಂತ ಅವರು ಗುರುಗಳು. ಇನ್ನೊಂದು ರೀತಿ ಅಷ್ಟೇ, ಫಿಸಿಕಲಿ ಹೇಗಿರ್ತಾರೆ ಪೊಲೀಸ್ ಅಂತ ಹೇಳಿ ಗುರುತಿದೆ, ಯೂನಿಫಾರ್ಮ್ ಇನ್ನೊಂದು ಗುರುತಿದೆ. ಪೊಲೀಸರು ಗುರುತು ಅಲ್ಲ, ಬೇರೆ ಗುರುತು, ಒಂದು ಯೂನಿಫಾರ್ಮ್ ಒಂದು ಗುರುತು. ಗುರುಗಳು ಯೂನಿಫಾರ್ಮ್ ಏನಂತ ಕೇಳಿದ್ರೆ, ದ್ವಾತ್ರಿಮಿಷಲ್ ಲಕ್ಷಣ ಉಪೇತ ಮಗ್ರಿಯಂ, ಮೂವತ್ತೆರಡು ಲಕ್ಷಣ ಇರಬೇಕು. ಇಡೀ ಕಲಿಯುಗದಲ್ಲಿ ಮೂವತ್ತೆರಡು ಲಕ್ಷಣ ಮಧ್ವಾಚಾರ್ಯ ಒಂದೇನೆ ಅಂತ ತಿಳ್ಕೊಂಡ್ಬಿಟ್ರೆ, ಇನ್ನು ಯಾರಿಗೂ ಇಲ್ಲ, ಮಧ್ವಾಚಾರ್ಯ ಮಾತ್ರ ಇರೋದು. ಆ ಎಂಥ ಗುರುಗಳು, ಅತುಲ ಗುರೋ ಅಂತ ಅರ್ಥ. ಇನ್ ಕಂಪೇರಬರು ಗುರುಗಳು. ಅರ್ಜುನ ದೊಡ್ಡ ಜ್ಞಾನಿ, ಭಗವದ್ಗೀತೆ ಕೇಳಿದ ಪುಣ್ಯಾತ್ಮ, ಆತನಲ್ಲಿ ನಾಲ್ಕು ದುರ್ಲಕ್ಷಣ ಇತ್ತಂತ ನೆನಪಿರಬೇಕು. ನಾಲ್ಕು ದುರ್ಲಕ್ಷಣ, ಮೂವತ್ತೆರಡರಲ್ಲಿ ನಾಲ್ಕು ಹೋಯ್ತು ಅರ್ಜುನನಲ್ಲಿ. ಅದು ಇನ್ನೂ ಹೆಚ್ಚಳೋದಿಲ್ಲ ಆಚಾರ, ಅಷ್ಟು ಹೇಳಿಬಿಡ್ತಾರೆ. ಅರ್ಜುನ ಎಂಥ ಪುಣ್ಯಾತ್ಮ, ಇಮ್ಯಾಜಿನ್ ಮಾಡಕ್ಕೆ ಬರೋದಿಲ್ಲ. ಅಂಥವನೇನು ಹಾಕಿತ್ತು ಅಂದ್ರೆ ಭೀಮಸೇನ, ಹನುಮಂತ, ಮಧ್ವಾಚಾರ್ಯರು, ಇವರಲ್ಲಿ ಒಂದು ದೋಷದ ಹೆಸರು ಕೂಡ ಇಲ್ಲ. ದ್ವಾತ್ರಿಮಿಷಲ್ ಲಕ್ಷಣೋಪೇತ ಮಗ್ರೇಮ್, ಅದಕ್ಕೆ ಅತುಲ ಗುರು, ಇನ್ಕಂಪೇರಬಲ್ ಗುರುಗಳು. ಈ ಮಾತನ್ನ ಆಚಾರ್ಯರು ಲಕ್ಷಣಗಳು ಹೇಳಿದ್ದಲ್ಲ, ಏನ್ ಲಕ್ಷಣ ಎಲ್ಲ ಲಿಸ್ಟ್ ಕೊಡ್ತಾರೆ, ಹೀಗಿರಬೇಕು ಅಂತ ಹೇಳ್ತಾರೆ. ಅವರ ತಂತ್ರಸಾರ ಸಂಗ್ರಹ ಓದಿ, ಉಪನಿಷತ್ ಭಾಷ್ಯಗಳನ್ನು ಓದಿ, ಮಹಾಭಾರತ ತತ್ವ ನಿರ್ಣಯ ಓದಿ, ಅವ್ರ ಹೈಟ್ ಎಷ್ಟಿರ್ಬೇಕು ಅಲ್ಲಿಂದ ಶುರು ಮಾಡ್ತಾರೆ. ಹೈಟ್ ಎಷ್ಟಿರಬೇಕು, ಅವ್ರ ಮುಖ ಎಷ್ಟಿರಬೇಕು, ಮುಖದಿಂದ ಉಳಿದ ಭಾಗ ಎಷ್ಟಿರಬೇಕು, ಅವರ ಒಟ್ಟು ಕಾಲಡತೆ ಹೇಗಿರಬೇಕು, ಕೈ ಹೇಗಿರಬೇಕು, ಬೆರಳು ಹೇಗಿರಬೇಕು, ಬೆರಳ ತುದಿ ಹೇಗಿರಬೇಕು, ಕೈ ಅಂಗೈ ಬಣ್ಣ ಹೇಗಿರಬೇಕು, ಅದೆಲ್ಲ ಇವತ್ತು ಯಾರು ಟೆಸ್ಟ್ ಮಾಡಕ್ಕೆ ಹೋಗಬಾರ್ದು. ಇರೋದು ಅವರೊಬ್ಬರಿಗೆ, ಆದ್ರಿಂದಾಗಿನೇ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಲಕ್ಷಣ ಶಾಸ್ತ್ರ ರೂಢಿಗೆ ಬರಲಿಲ್ಲ ಕಲಿಯುಗದೊಳಗೆ. ಅದು ಅದಕ್ಕೆ ಸಿಗೋದೇ ಇಲ್ಲ ಕಲಿಯುಗದ ಜನಗಳು ಅಂತ ಹೇಳಿಬಿಡ್ತಾರೆ. ಅಂತ ಸಮಗ್ರ ಲಕ್ಷಣೋಪೇ, ಸಮಗ್ರ ಗುರು ಲಕ್ಷಣೋಪೇತ ಆನಾಂ, ತಾತ್ವಿಂಶ ಲಕ್ಷಣೋಪೇತ ಆನಾಂ, ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ, ತಾತ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ನಮ್ಮ ಗುರುಗಳು ಹೀಗಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅತುಲ ಗುರು ಈ ಅರ್ಥದಲ್ಲೂ ಅವರು ಕಂಪೇರ್ ಮಾಡಕ್ಕ ಅಂಥ ಗುರುಗಳು ಮಧ್ವಾಚಾರ್ಯರು. ಸ್ವಾಮಿನ್ ಸರ್ವಾಂತರಾತ್ಮನ್ ಹೇಳ್ತಾರೆ, ಅತುಲ ಗುರು ಭ್ರಾತಃ ಅಣ್ಣ ತಮ್ಮಂದಿರಲ್ಲಿ ವಾಯುದೇವರಿದ್ದಾರೆ. ಇಲ್ಲದೆ ಹೋದ್ರೆ ಅವ್ರು ಯಾರು ಬದುಕುವ ಸಂಭವನೆ ಇರ್ತಿರಲಿಲ್ಲ. ಅವ್ರ ಅಣ್ಣ ಅಣ್ಣನಾಗಿರೋದು, ತಮ್ಮ ತಮ್ಮನಾಗಿರೋದು ವಾಯುದೇವರು ಒಳಗಿರೋದಕ್ಕೋಸ್ಕರ. ಅದಕ್ಕೆ ಭ್ರಾತಃ, ಭ್ರಾತ ಅಂಬೋದು ದೊಡ್ಡವರಿಗೆ ಅನ್ವಯ, ಚಿಕ್ಕವರಿಗೆ ಅನ್ವಯ. ಬ್ರದರ್ ಅಂತ ಅರ್ಥ. ದೊಡ್ಡವರಾಗ ಹೆಂಗಾರಾಗ್ಬೋದು, ಎಲ್ಡರಾಗಬಹುದು. ಅದೇ ರೀತಿ ಉಪಲಕ್ಷಣೆಯ ಅಕ್ಕ ತಂಗಿ ಯಾರಾಗಬಹುದು, ಅಲ್ಲೂ ಕೂಡ ವಾಯುದೇವರು ಇರಬೇಕು. ಇಲ್ಲೋದ್ರೆ ಆಗಲಿ ಸಾಧ್ಯ. ಉಪಲಕ್ಷಣ ಅಂತ ಹೇಳ್ತಾರೆ, ಇಲ್ಲಿ ಏನ್ ಹೇಳಿದ್ದಾರೋ ಉಳಿದೆಲ್ಲ ಸೇರಿಸ್ಕೊಂಡ್ಬಿಟ್ಟ ಉಪಲಕ್ಷಣ ಅಂತ ಆಗುತ್ತೆ. ಅದಕ್ಕೆ ಭ್ರಾತಃ ಇಷ್ಟ ಆಪ್ತ ಬಂಧೋ, ಇಷ್ಟರು ಅತ್ಯಂತ ಇಷ್ಟರು ಯಾರು ಗೊತ್ತಾ, ಶ್ರೀಮದ್ ಆಚಾರ್ಯರು. ಯಾಕೆಂದ್ರೆ ಯಾವ ಕಾಲಕ್ಕೂ ಅರಿಷ್ಟದ ಹೆಸರೇ ಇಲ್ಲ ಅವರಲ್ಲಿ. ಸ್ವಲ್ಪ ದೋಷ ಇದ್ರೆ ಅರಿಷ್ಟತ್ವ ಬಂದ್ಬಿಡುತ್ತೆ. ಆಚಾರ್ಯ ಹೇಳ್ತಾರೆ, ನಮಗೆ ಆಚಾರ್ಯ ಇಷ್ಟನಾದ್ರೆ ಆಚಾರ್ಯರಿಗೆ ದೇವರು ಇಷ್ಟ ಅಂತ. ಇಷ್ಟವನೋ ರಮಾಪತಿ, ನಮಗೆ ಭಾರಿ ಇಷ್ಟ ದೇವರು ಅಂತ ಹೇಳಿಬಿಡ್ತಾರೆ. ನಮಗೆ ದೇವರು ಭಾರಿ ಇಷ್ಟ ಅಂತ ಅವರು ಹೇಳ್ತಾರೆ. ದೇವರು ತೋರಿಸ ನೀವು ಭಾರಿ ಇಷ್ಟ ಅಂತ ನಾವು ಹೇಳುತ್ತೇವೆ. ಇಷ್ಟ ಆಪ್ತ ಬಂಧೋ, ಆಪ್ತ ಆಪ್ತ ಅಂದ್ರೆ ಟೋಟಲಿ ರಿಲಿಯಬಲ್ ಪರ್ಸನ್ ಅಂತ, ಟೋಟಲಿ ರಿಲಿಯಬಲ್. ಆಚಾರ್ಯ ಕೆಲವರು ನಮಗೆ ಒಂದೊಂದು ಕಡೆ ಒಂದು ಆಪ್ತ ಆಗ್ತಾರೆ. ಡಾಕ್ಟರ್ ಕೆಲವದಕ್ಕೆ ಆಪ್ತರು, ಇಂಜಿನಿಯರ್ ಕೆಲವದಕ್ಕೆ ಆಪ್ತರು, ಕೆಲವದಕ್ಕೆ ಆಪ್ತರು. ಆದ್ರೆ ಆಚಾರ್ಯ ಎಲ್ಲದಕ್ಕೂ ಆಪ್ತರು, ಇದು ಬಹಳ ಮುಖ್ಯ. ಪ್ರತಿಯೊಂದಕ್ಕೂ ಆಪ್ತರು ಅಂದ್ರೆ ಮಧ್ವಾಚಾರ್ಯ. ಅಸಾಧಾರಣೇನ ವಿಪದೇಶ ಭವಂತಿ ಅಂತ ಹೇಳ್ತಾರೆ. ಆಪ್ತರಲ್ಲಿ ಅನೇಕ ವೆರೈಟಿ ಆಪ್ತರು ಇರ್ತಾರೆ. ಮತ್ತು ಮಧ್ವಾಚಾರ್ಯ ಸಕಲ ದಿವಸದಲ್ಲೂ ಆಪ್ತರಾಗಿದ್ದಾರೆ. ಆಪ್ತ ಬಂಧೋ, ಬಂಧೋ ಅಂದ್ರೆ ಯಾರು ಗೊತ್ತೇನು, ನಮ್ಮ ಆಪತ್ತು ಕಾಲಕ್ಕಾದವರು ಬಂಧುಗಳು. ಬಂಧುಗಳು ಟೆಸ್ಟ್ ಮಾಡಬೇಕಾದ್ರೆ ಆಪತ್ತಿರಬೇಕಂತೆ. ಆಪತ್ತಿದೆ ಅಂತ ಗೊತ್ತಾದ್ರೆ ಅಲ್ಲೇ ಗುಡ್ ಬೈ ಹೇಳಿಬಿಡ್ತಾರೆ, ಕೆಲ ಬರೋದಿಲ್ಲ ಅವರು. ಆಗಲೂ ಬರ್ತಾರಲ್ಲ ಅವ್ರ ಬಂಧುಗಳು, ಏ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರಲ್ಲ ಹಾಗೆ. ಇವತ್ತು ನಿಜವಾಗಲೂ ಆಚಾರ್ಯ ಎಂಥ ಬಂಧುಗಳು ಗೊತ್ತೇನು, ನಮ್ಮನ್ನು ಬಂಧುಗಳು ಬಿಟ್ಟಾಗಲೂ ವಾಯುದೇವರು ಬಿಟ್ಟಿಲ್ಲ ನೆನಪಿರಬೇಕು. ಅಂತ್ಯಕಾಲದಲ್ಲಿ ಎಲ್ಲ ಕೈ ಬಿಟ್ಟಿರ್ತಾರೆ, ಹಿಡಿದಿರೋದು ವಾಯುದೇವರು ಒಬ್ರೇ. ಅವ್ರನ್ನ ಹಿಡಿದ್ವಿ ಅಂದ್ರೆ ಖಂಡಿತ ಮೊಟ್ಟು ಕರ್ಕೊಂಡು ಹೋಗ್ತಾರೆ. ಅಂತ ಬಂಧುಗಳು ಬೇರೊಬ್ರು ಸಿಗೋದಿಲ್ಲ. ಆ ದೃಷ್ಟಿಯಲ್ಲಿ ಇಷ್ಟ ಆಪ್ತ ಬಂಧೋ ಸ್ವಾಮಿನ್, ನಮಗೆ ಒಡೆಯರಾಗಿದ್ದೀರಿ ನೀವು. ಸರ್ವಾಂತರಾತ್ಮನ್, ಎಲ್ಲದರ ಒಣಗಿದ್ದೀರಿ. ನಾವು ತಿನ್ನೋ ಪದಾರ್ಥದಲ್ಲಿ ವಾಯುದೇವರಿದ್ದಾರೆ ಗೊತ್ತಾ, ಇಲ್ಲದೆ ಹೋದ್ರೆ ಅದು ಡೆಡ್ ಬಾ, ನಮ್ಮ ದೇಹ ಜೀರ್ಣ ಆಗ್ತಿರ್ಲಿಲ್ಲ. ಅದು ಅದರಲ್ಲಿ ವಾಯುದೇವರಿದ್ದು ಜೀರ್ಣ ಮಾಡಿಸ್ತಾರೆ. ನಾವು ತಿಂದ ಅನ್ನ ಜೀರ್ಣಕ್ಕೆ ವಾಯುದೇವರು ಬೇಕು ಗೊತ್ತಾ, ಅಡಿಗೆ ಮಾಡಕ್ಕೆ ವಾಯುದೇವರು ಬೇಕು, ತಿನ್ನಲಿಕ್ಕೆ ಕಲಿಸ್ಕೊಳ್ಳೋಕೆ ವಾಯುದೇವರು ಬೇಕು. ಕೈಗಳು ಮೂವ್ ಆಗಬೇಕಾದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಇರಬೇಕಲ್ಲ, ವಾಯುದೇವರು ಓಡಾಡಬೇಕು. ತಗೊಳ್ಬೇಕಾದ್ರೆ ವಾಯುದೇವರು ಬೇಕು. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ, ನೋಡಿ ಕೈ ಆದವರಿಗೆ ಅಥವಾ ಅದು ಯಾವುದೋ ಕಾರಣಕ್ಕೆ ಕೈ ನೋವು ಬಂದು ನಿಂತು ಹೋಗಿದ್ರೆ ಎಷ್ಟು ಕಷ್ಟಪಡ್ತಾರೆ ಮನುಷ್ಯ ಯೋಚನೆ ಮಾಡಬೇಕು. ಹತ್ತಿರ ಇದ್ರೆ ತೊಗೊಳಕ್ಕಾಗೋದಿಲ್ಲ ಗೊತ್ತಾ, ಪಕ್ಕದಲ್ಲೇ ಇರತ್ತೆ ತೊಗೊಳೋದಕ್ಕಾಗೋದಿಲ್ಲ ಅವನಿಗೆ. ಅಲ್ಲಿ ವಾಯುದೇವರು ಇರಬೇಕು, ಮತ್ತೆ ಬಾಯಿ ತೆಗೆಸಕ್ಕೆ ವಾಯುದೇವರು ಇರಬೇಕು, ಮತ್ತೆ ಇದ್ರ ಬಾಯಿ ತೆಗಲಿಕ್ಕೆ ಬರೋದಿಲ್ಲ. ಆಮೇಲೆ ಅದನ್ನ ಅಗಿಲಕ್ಕೆ ಮತ್ತೆ ವಾಯುದೇವರು ಬೇಕು. ಆ ಸ್ಟ್ರೆಂತ್ ಕೊಡೋದು ಮತ್ತೆ ವಾಯುದೇವರೇ, ಜಗತ್ ಪ್ರಾಣ ಅವರು. ನುಂಗ್ಲಿಕ್ಕೆ ಪ್ರಾಣವಾಯು, ನುಂಗ್ಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಪ್ರಾಣವಾಯು ಬೇಕು. ಅದೇ ರೀತಿಯಲ್ಲಿ ಒಳಗೆ ಹೋದ ಮೇಲೆ ಜೀರ್ಣ ಆಗಲಿಕ್ಕೆ ಮತ್ತೆ ವಾಯುದೇವರು ಬೇಕು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇದೆಲ್ಲ ಕೇಳಿದಾಗ ಈ ಮಾತು ಔಪಚಾರಿಕ ಅಲ್ಲ. ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ, ಇಷ್ಟು ಮಾಡಿ ಆಚಾರ್ಯ ಅಂತ ಅವ್ರದ್ದ ಮುಪ್ಪೆ ಇಲ್ಲ ಅವರಿಗೆ. ಮುಪ್ಪಿಲ್ಲದ ದೇಹ ವಾಯುದೇವರ ದೇಹ. ಸಿಂಪಲ್ ಎಕ್ಸಾಂಪಲ್ ನೋಡಿ, ಜಾಂಬವಂತ ಇದ್ದಾರೆ ರಾಮಾಯಣ ಕಾಲದಲ್ಲಿ, ಹನುಮಂತೇವರು ಇದ್ದಾರೆ ರಾಮಾಯಣ ಕಾಲದಲ್ಲಿ, ಇಬ್ಬರು ರಾಮಾಯಣ ಕಾಲದಲ್ಲಿ ಇದ್ದಾರೆ. ಅದೇ ಜಾಂಬವಂತ ಕೃಷ್ಣಾವತಾರ ಕಾಲಕ್ಕೆ ಕೃಷ್ಣನ ಸಂದರ್ಶನ ಮಾಡಿದ, ಜಾಂಬವತಿಯನ್ನು ಕೊಟ್ಟು ವಿವಾಹ ಮಾಡ್ತಾ ಇದ್ದಾನೆ. ಅದೆಲ್ಲ ಕಥೆ ಬೇಡ ಈಗ. ಆದರೆ ಕೃಷ್ಣ ಬಂದು ಯಾವಾಗ ಜಾಂಬವಂತ ಯುದ್ಧ ಮಾಡ್ತಾನೆ, ಅವನಿಗೆ ಜ್ಞಾನ ಬರುತ್ತದೆ, ರಾಮನೇ ಕೃಷ್ಣ ಅಂತ ಅರ್ಥ ಮಾಡ್ಕೋತಾನೆ, ಕ್ಷಮಿಸಲಿಕ್ಕೆ ಕೇಳುತ್ತಾನೆ. ಆಮೇಲೆ ಕೃಷ್ಣನ್ ಬೇಡ್ಕೊತಾನೆ, ಕೃಷ್ಣ ಬಹಳ ದೇಹ ಮುದಿಯಾಗಿಬಿಟ್ಟಿದೆ, ಬಹಳ ಹಣ್ಣಣ್ಣಾಗಿಬಿಟ್ಟಿದ್ದೇನೆ, ಅದಕ್ಕೆ ಈ ದೇಹನ ಮತ್ತೆ ತಾರುಣ್ಯ ಕೊಡು ಅಂತ ಕೇಳಿದ್ರೆ. ಅದು ಜಾಂಬವಂತ ಅಜರ ಅಲ್ಲ, ಮುಪ್ಪು ಬಂದಿದೆ ಆತನಿಗೆ, ತಾರುಣ್ಯ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ಏನ್ ಮಾಡಿದನಂತೆ, ಚಕ್ರದಿಂದ ಕೊಡದು ತಾರುಣ್ಯ ಕೊಟ್ಟುಬಿಟ್ಟಂತೆ. ನಮ್ಗೆ ಇಷ್ಟು ಕಥೆ ಸಾಕು. ಅದೇ ಹನುಮಂತೇವರು ಅಲ್ಲಿಂದ ಇದ್ದಾರೆ, ಅಲ್ಲಿರೋ ತಾರುಣ್ಯ ಕೊಡು ಅಂತ ಕೇಳೋದಿಲ್ಲ. ಇವತ್ತು ಹಾಗೆ ಇದ್ದಾರೆ, ಗಟ್ಟಿಬಿಟ್ಟಾಗ ಹಾಗೆ ಇದ್ದಾರೆ. ಅದು ಜಾಂಬವಂತನ ಗುಡಿ ಅಂತಿಲ್ಲ, ಯಾಕೆ ವೃದ್ಧರಾಗೋ ಚಾನ್ಸ್ ಇದೆ, ಮತ್ತೆ ಅದನ್ನ ಔಟ್ ಆಫ್ ಡೇಟ್ ಆಗೋ ಚಾನ್ಸ್ ಇದೆ. ಆದರೆ ವಾಯುದೇವರು ಯಾವಾಗಲೂ ಕೂಡ ವೃದ್ಧರಾಗೋದಿಲ್ಲ, ಆದ್ರಿಂದ ಅಜರ. ಮುಪ್ಪಿಲ್ಲದವರು ವಾಯುದೇವರು, ಇಬ್ಬರು ರಾಮಾಯಣ ಕಾಲದವರೇ. ಅವರಿಗೆ ಮುಪ್ಪು ಅಂತ ಹನುಮಂತನ ಯಾರು ಮುಪ್ಪರಲಿಲ್ಲ ಆಗಿದ್ರೆ ಅಂದ್ರೆ ಮುಪ್ಪಿಲ್ಲದವರು ಅವರು. ಜಾಂಬವಂತ ಯಮದೇವರ ಅವತಾರ, ಮತ್ತೆ ಸಾಮಾನ್ಯನಲ್ಲ, ಆತನಿಗೆ ಮುಪ್ಪು ಬಂದಿದೆ. ಯಮದೇವರ ಅವತಾರ ಜಾಂಬವಂತನಿಗೆ ಮುಪ್ಪು ಬಂದಿದೆ, ಆದರೆ ವಾಯುದೇವರ ಅವತಾರ ಹನುಮಂತನಿಗೆ ಮುಪ್ಪಿಲ್ಲ ಅಂದ್ರೆ ವಾಯುದೇವರು ಮುಪ್ಪಿಲ್ಲದವರು. ಅವರಿಗೆ ಮುಪ್ಪಿಲ್ಲ ಬಿಡಿ, ನಮಗೇನು ಬಂತು ಅಂದ್ರೆ ಜರಯಿತಃ ಜನ್ಮ ಮೃತ್ಯಾಮಯಾನ. ನಮಗೆ ಮುಪ್ಪು ಬರದಂತೆ ಮಾಡ್ತೀರಿ, ಇದು ಬಹಳ ಮುಖ್ಯ. ನಮಗೆ ಮುಪ್ಪು ಬರದಂತೆ ಮಾಡ್ತಾರ. ಮುಪ್ಪು ಬರದಂತೆ ಮಾಡೋದು ಅಂದ್ರೆ ಏನು, ಅನೇಕರಿಗೆ ಗೊತ್ತಾಗೋದಿಲ್ಲ. ಅಲ್ಲದೆ ಮುಪ್ಪು ಬಂದೇ ಬರುತ್ತಲ್ಲ ನಮಗೆ, ಆಚಾರ ಶಾಸ್ತ್ರ ಓದರೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆಚಾರ ಶಾಸ್ತ್ರ ಓದರೆ ಬರೋದಿಲ್ಲ, ಅದೇನದು? ಆಚಾರ ಶಾಸ್ತ್ರ ವೃದ್ಧರಾಗಿಲ್ಲವೋ ಹಾಗಿದ್ರೆ, ವೃದ್ಧರಾಗ್ತಾರೆ. ವೃದ್ಧಾಪ್ಯ ಅಂತ ಹೇಳಿದ್ರೆ ಫಿಸಿಕಲ್ ಬೇರೆ, ಮೆಂಟಲ್ ಬೇರೆ. ಮತ್ತು ಮೆಂಟಲ್ ಇಪ್ಪತ್ತು ವರ್ಷಕ್ಕೆ ಮುದುಕರಾಗೋದು ಕಂಡಿಲ್ವ ನಾವೀಗ, ಎಲ್ಲೂ ಕುಡಿದು ಬಿದ್ದುಬಿಟ್ಟಿರ್ತಾರೆ. ಆದರೆ ಹಿಂದಿನ ಕಾಲ 90 ವರ್ಷದವರು ಎಷ್ಟು ಆಕ್ಟಿವ್ ಆಗಿರ್ತಿದ್ರು ಗೊತ್ತಾ? ನಾವು ಮಾಡೋ ಕೆಲಸ ಮಾಡಬೇಕು, ಇಷ್ಟು ಕಾನ್ಸೆಪ್ಟ್ ಇತ್ತು. ಇವ್ರು ಯಾವ ಕೆಲಸನೂ ಮಾಡಬಾರ್ದು, ಇವ್ರ ಕಾನ್ಸೆಪ್ಟ್. 20 ವರ್ಷ ಯಾವ ಕೆಲಸನೂ ಮಾಡಬಾರ್ದು. ಅವರು ನಾವು ಕೆಲಸ ಮಾಡೋದನ್ನು ಮಾಡಬೇಕು, ಇಲ್ಲದ ಹೋದ್ರೆ ಏನೋ ತಿನ್ನೋದಿಲ್ಲ, ಹಠ ಹಿಡಿದಿದ್ರು ಅವರು. ಯಾತಕ್ಕೆ ಅಂತ ಉತ್ಸಾಹ ಇರ್ತಿತ್ತು. ಈ ಮಾತನ್ನ ವಿರಾಟ್ಪುರದಲ್ಲಿ ಕೇಳಿರ್ತೀರಿ. ಭೀಮಸೇನ ದೇವರು ಬರ್ತಾರೆ, ವಿರಾಟ್ ನಗರ ಆಸ್ಥಾನ ಪ್ರವೇಶ ಮಾಡ್ತಾರೆ. ಅಷ್ಟು ಧರ್ಮರಾಜ ಪ್ರವೇಶ ಮಾಡಿ ಆಗಿರ್ತದಾಗ್ಲೇನೆ ವಿರಾಟ್ ರಾಜ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ನಾನು ಬಲ್ಲವ. ಬಲ್ಲವ ನಿಜ ಕನ್ನಡದಲ್ಲಿ ಬಲ್ಲವ ಅಂದ್ರೆ ಜ್ಞಾನಿ ಅಂತ ಅರ್ಥ. ಅದಕ್ಕೆ ಬಲ್ಲವರು ಅಂತ ಕರೀತಾರಲ್ಲ, ಸಂಸ್ಕೃತದಲ್ಲಿ ಬಲ್ಲವರು ಅಂತ ಹೇಳಿದರೆ ಅಡಿಗೆಯವರು, ಅಡಿಗೆ ಮಾಡಕ್ಕೆ ಬರುತ್ತೆ, ಸೂಪಾದಿಕರ್ತ ಅಂತ ಅದಕ್ಕೆ ಕೋಶ. ಸರಿ, ನಿಮ್ಮ ಕೆಲಸಕ್ಕೆ ಬಂದಿದ್ದೇನೆ ನಾನು. ಆಗ ವಿರಾಟ್ ರಾಜ ಹೇಳ್ತಾನೆ, ಕೆಲಸಕ್ಕೆ ಬಂದಿದ್ದೆ ಸರಿ, ಅಡಿಗೆಯವ್ರು ಬೇಕಾಗ್ತಾ ನಮ್ಮ ದೊಡ್ಡ ರಾಜರ ಮೇಲೆ ಇರೋದಿಲ್ವಾ, ಈ ಮಧ್ಯೆ ಮಠದಲ್ಲೇ ಗ್ಯಾರಂಟಿ ಇರ್ತಾರೆ ರಾಜರ ಮೇಲೆ ಇರೋದಿಲ್ವಾ, ಇದ್ದೇ ಇರ್ತಾರೆ. ಆದರೆ ಕೆಲಸ ಕೊಡ್ತೇನೆ, ಏನು ಸ್ಪೆಷಾಲಿಟಿ ಅಂತ ಕೇಳಿ, ಏನು ಅಡಿಗೆಯಲ್ಲಿ ಏನು ವೈಶಿಷ್ಟ್ಯ ಇದೆ ಅಡಿಗೆಯಲ್ಲಿ? ಈಗ ಅವ್ರು ಹೇಳ್ತಾರೆ, ಅದು ಎಲ್ಲ ಪ್ರತಿಯಲ್ಲಿ ಸಿಗೋದಿಲ್ಲ, ಕೆಲವು ಮಹಾಭಾರತ ಪ್ರತಿಯಲ್ಲಿ ಸಿಗುತ್ತೆ. ಆಶ್ಚರ್ಯ ಅದು. ನನ್ನ ಅಡಿಗೆಯಲ್ಲಿ ವೈಶಿಷ್ಟ್ಯ ಇದೆ ವಿರಾಟ್ ರಾಜ ಅಂತ ಹೇಳ್ತಾರೆ. ಏನು ವೈಶಿಷ್ಟ್ಯ ಇದೆ? ಯೋ ಭುಂಕ್ತೆ ಪಾಕ ಅಸ್ಮಾಕಂ ಸಕೃದ್ವಾ ಮತ್ಸ್ಯ ಭೂಪತೆ. ನೋಡು ಮತ್ಸ್ಯರಾಜ, ನಾನು ಮಾಡಿದ ಅಡಿಗೆನ ಒಂದೇ ಸರ್ತಿ ತಿಂದ್ರು ಸಾಕು, ಅವನ ತಲೆಗುಂದು ಬೆಳಗಾಗೋದಿಲ್ಲ ಅಂತ ಹೇಳ್ತಾರೆ ಭೀಮಸೇನ ದೇವರು. ಈ ಮಾತು ಕೇಳಿಬಿಟ್ರೆ ಭೀಮಸೇನ ಅನ್ನ ಅಂದ್ರೆ ಅವ್ರ ತಲೆಗುಂದು ಬೆಳಗಾಗೋದಿಲ್ಲ. ಎಷ್ಟು ಸುಲಭ ಗೊತ್ತಾಗಿ ಮಾತು ಅರ್ಥ ಮಾಡ್ಕೊಂಡ್ರೆ, ನಮಗೇನು ಅನ್ಸುತ್ತೆ, ತಲೆಗುಂದು ಬೆಳಗಾಗೋದಿಲ್ಲ, ಬಣ್ಣ ಹಚ್ಕೊಂಡ್ರೂ ಆಗೋದಿಲ್ಲ, ಇದಕ್ಕೆ ಭೀಮಸೇನೆ ಯಾತಕ್ಕೆ ಬೇಕು ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ತಲೆಗೂದಲು ಬೆಳಗಾಗೋದು ವೃದ್ಧಾಪ್ಯದ ಸಂಕೇತ, ಮುದಿತನ ಬರೋದಿಲ್ಲ ಅಂತ ಅರ್ಥ. ಅಂದ್ರೆ ಯಾರು ಭೀಮಸೇನ ಅಡಿಗೆ ಊಟ ಮಾಡ್ತಾರೋ ಅವ್ರು ವೃದ್ಧಾಪ್ಯ ಬರೋದಿಲ್ಲ. ಜರಹಿತಃ ಜನ್ಮ ಮೃತ್ಯಾಮಯ ನಾಂ, ನಮಗೆ ಹುಟ್ಟು ಸಾವು ಬರದಂತೆ ಕಾಪಾಡ್ತಕ್ಕಂಥ ಗುರುಗಳು ಶ್ರೀಮದ್ ಆಚಾರ್ಯರು. ಆಗ ಅಂತ ಹೇಳ್ತಾನೆ, ಓಹೋ ಆಗ ಸರಿ ಹಾಕಿದ್ರೆ ನೋಡು, ನಿನ್ನ ಅಡಿಗೆ ಊಟ ಮಾಡಿದರೆ ಮುಪ್ಪಾಗೋದಿಲ್ಲ, ಒಪ್ಕೊಂಡ್ಬಿಡೋಣ. ಆದರೆ ಈಗಾಗಲೇ ಮುಪ್ಪಾಗೋರು ಇದ್ದಾರಲ್ಲ, ಅವ್ರ ಗತಿ ಏನಾಗ? ಆಗ ಭೀಮಸೇನ ಹೇಳುತ್ತಾರೆ, ಯಾರು ತಿಂತಾರೋ ಅವ್ರು ಕೂದಲು ಬೆಳಗಾಗೋದಿಲ್ಲ, ಬೆಳಗಾಗಿದ್ರೆ ಪುನಃ ಕೃಷ್ಣ ಶಿರೂರ ಮತ್ತೆ ಕಪ್ಪಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಕಪ್ಪಾಗುತ್ತೆ ಆಯ್ತೋ ಇಲ್ಲೋ. ಅದು ಮುದುಕರನ್ನು ಮತ್ತೆ ತರುಣರನ್ನು ಮಾಡ್ತಾರೆ, ಎರಡು ತರುಣರು ಮುದುಕರಾಗದಂತೆ ಮಾಡ್ತಾರೆ, ಮುದುಕರಾಗಿದ್ದರೆ ತರುಣರನ್ನು ವಾಪಸ್ ತರ್ತಾರೆ. ಇಂಥ ಶಕ್ತಿ ಜ್ಞಾನಕ್ಕೆ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಇದು ಯೋಚನೆ ಮಾಡಿದರೆ ಭೀಮಸೇನೆ ಹೇಳಿದ ಮಾತು ಎಷ್ಟು ಸತ್ಯ ಗೊತ್ತಾ? ಅಂಥ ಪಾಚಕರು ಭೀಮಸೇನೆ ದೇವರು. ಅಂಥ ಪಾಚಕ ಅಂದರೆ ಅಡಿಗೆ ಮಾಡೋರು, ಪಾಚಕ ಅಂಥ ಭೀಮಸೇನೆ ದೇವರು. ಅದಕ್ಕೆ ಅಂಥ ಪಾಚಕ ತಾನಂತೂ ಗೊತ್ತಾಗಬೇಕು ಅಂತಾನೆ ಪಾಚಕ ಕ್ಷೇತ್ರದಲ್ಲಿ ಅವತಾರ ಮಾಡಿದರು. ಪಾಚಕ ಕ್ಷೇತ್ರದಲ್ಲಿ ಅವತಾರ ಮಾಡಿ ಅಲ್ಲಿ ಭೀಮಸೇನ ಆಗಿದ್ದೀವಲ್ಲ ನಾವೇ ಅಂತ ತೋರಿಸಿಕೊಟ್ರು. ಇನ್ನೂ ಸ್ವಾರಸ್ಯ ಇದೆ, ಇಲ್ಲೂ ಅಡಿಗೆನೆ ಮಾಡಿದ್ದು ಮತ್ತೆ ಮಧ್ವಾಚಾರ್ಯರು. ಅಲ್ಲೂ ಅಡಿಗೆ ಇಲ್ಲೂ ಅಡಿಗೆನೆ, ಅಲ್ಲಿ ಅನ್ನದ ಅಡಿಗೆ, ಇಲ್ಲಿ ಜ್ಞಾನದ ಅಡಿಗೆ. ಅನುಭವದ ಅಡಿಗೆ ಏನೋ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅಂತ ಆಸರೆ ಇಡ್ತಾರಲ್ಲ, ಅದು ಪಾಕ, ಇದು ಪರಿಪಾಕ, ವಿಚಾರದ ಪರಿಪಾಕ ಆಚಾರ್ಯರು ಮಾಡ್ತಾರೆ. ಅಲ್ಲಿ ಪದಾರ್ಥ ಇರ್ತವೆ, ಅಡಿಗೆ ಅವ್ರು ಮಾಡಬೇಕು. ಇಲ್ಲಿ ರಾಮಾಯಣ ಮಹಾಭಾರತ ಎಲ್ಲ ಇದೆ, ಜ್ಞಾನದ ಅಡಿಗೆ ಬರ್ತಾ ಇರಲಿಲ್ಲ, ಅದನ್ನು ಆಚಾರ್ಯರು ಮಾಡಿಕೊಡ್ತಾರೆ. ನಿರ್ಣಯ ಬರೀತಾರೆ, ಮಹಾಭಾರತ ಅಡಿಗೆ ತಯಾರಾಯಿತು. ಭಾಗವತ ತಾತ್ಪರ್ಯ ಬರೀತಾರೆ, ಭಾಗವತ ಅಡಿಗೆ ತಯಾರಾಯಿತು. 37 ಭಕ್ಷ ಬೇಕಲ್ಲ, ಎಂಥ ಭಕ್ಷಗಳು ಅಂದರೆ 37 ಅಂದ್ರೆ 10 ಅಂದ್ರೆ ಪೂರ್ಣ ಅಂತ ಅರ್ಥ. ಪರಿಪೂರ್ಣ ಭಕ್ಷ, ನಾವು ಭಕ್ಷಿಸೋದು ನಮ್ಮ ಕೆಲಸ, ಭಕ್ಷ ಮಾಡಿಬಿಟ್ಟಿದ್ದಾರೆ ಅವರೀಗ. ಎಲ್ಲ ಹೋಟ್ಲಲ್ಲಿ ಭಕ್ಷಿಸಿದ್ರೆ ಪಜೀತಿ ಆಗುತ್ತೆ ಅಷ್ಟೇ. ಇಂಥ ಅಡಿಗೆ ಇಟ್ಕೊಂಡು ಎಲ್ಲೋ ಭಕ್ಷಿಸ್ತಾರೆ ಅಂತ ಕೇಳಿದರೆ, ಮನೆಯಲ್ಲಿ ನೈವೇದ್ಯದ ಅಡಿಗೆ ಇದ್ದ ಕಾಲಕ್ಕೆ ಎಲ್ಲೋ ತಿಂದು ಬರೋನು ಎಷ್ಟು ಮೂರ್ಖನಾಗ್ತಾನೋ. ಆಚಾರ ಗ್ರಂಥ ಇರಬೇಕಾದ್ರೆ ಯಾವುದನ್ನು ಓದಿದರೆ ಈಕ್ವಲೆಂಟು ದಟ್ಟಲವಾಗ್ತದೆ. ಸರ್ವಮೂಲ ಗ್ರಂಥಗಳನ್ನು ಬಿಟ್ಟು ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಪುರಂದರದಾಸರು ಹೇಳಿದ್ದಾರೆ, ಏನು ಶಪಥವ ಮಾಡಲಿ ಮತವು ಪಿರಿದೆಂದು ಜ್ಞಾನಿಗಳ ಸಮ್ಮತವೋ ಪ್ರಾಣಿ, ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡೋ ಇನ್ನೂ ಸಂಶಯ ವ್ಯಾತಕೋ. ವಾದಿರಾಜ ಸ್ವಾಮಿ ಹೇಳ್ತಾರೆ, ಇನ್ನೂ ಸಂಶಯ ಇದೆ ನನಗೀಗ, ಬಿಟ್ಟುಬಿಡ ಅಂತ ತೆಗೆದಾಕಿಬಿಡು. ಅದಕ್ಕೆ ಅಜರ ಜರಯಿತಃ ಜನ್ಮ ಮೃತ್ಯಾಭಯಾನಂ. ಇನ್ನು ಅಲ್ಟಿಮೇಟ್ ಬೇಕಾ? ಮೋಕ್ಷ ಕರ್ಕೊಂಡು ಹೋಗ್ತಾರಲ್ಲ, ಮುಪ್ಪಿನ ಹೆಸರೇ ಇಲ್ಲಲ್ಲ ಅಲ್ಲಿ. ಮೋಕ್ಷದ ನಿತ್ಯ ತಾರುಣ್ಯ ಎಲ್ಲರಿಗೂ ಕೂಡ, ನಿತ್ಯ ತಾರುಣ್ಯ, ಯಾವ ಭಯದ ಹೆಸರು ಕೂಡ ಇಲ್ಲ, ವೃದ್ಧಾಪ್ಯ ಇಲ್ಲ, ರೋಗ ಇಲ್ಲ, ರುಜನ ಇಲ್ಲ. ಆದ್ರಿಂದ ಜರಯಿತಃ ಜನ್ಮ ಮೃತ್ಯಾಮಯಾಣಾಂ. ಇಂಥ ಪೂಜ್ಯರು ನೀವು, ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದನಲ್ಲಿ ಭಕ್ತಿ ಕೊಡಿ. ಮುಕ್ತಿ ಕೊಡೋದು ಗೋವಿಂದನಾದ್ದರಿಂದ ಗೋವಿಂದೇ ದೇಹಿ ಭಕ್ತಿಂ. ಆಮೇಲೆ ಭವತಿ ಚ, ನಿಮ್ಮಲ್ಲೂ ಭಕ್ತಿಯನ್ನು ಕೊಡಿರಿ ಇಬ್ಬರಲ್ಲಿ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್. ಆ ಭಕ್ತಿ ಹೇಗಿರಬೇಕು ಮುಂದಿನ ಪ್ರಶ್ನೆ. ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇಂಥ ಭಕ್ತಿ ಕೊಡಿ, ಆಶು ಬೇಗ ಕೊಡಿ, ಮತ್ತೆ ಲೇಟ್ ಮಾಡಬೇಡಿ, ಬೇಗ ಕೊಡಿ. ಭಕ್ತಿಗೆ ಅವಸರ ಇರ್ತದಲ್ಲ, ಬೇಗ ಬಡಿಸಿ ಅಂತಿರ್ತಾರೆ. ಅದು ಎರಡು ಎರಡೇ ಕಾಚಿ ಉಪವಾಸ ಮಾಡಿರಬೇಕು, ದಾಸ್ತಿ ಪಾಲನೆ ಇರಬೇಕು, ಬಡಿಸೋರು ಎಲ್ಲೋ ನೋಡ್ತಾ ಬಂದು ಎಷ್ಟಿಟ್ಟು ಬರೋದು ಗೊತ್ತಾ ಅವರಿಗೆ, ಮೊದಲು ಬಡಿಸು ಅಂತ ಹೇಳ್ತಾರೆ. ಎರಡು ಉಪವಾಸ ಮಾಡಿದ್ದಕ್ಕೆ ಸಸಿವಾಗಿದೆಯಲ್ಲ, ಎಷ್ಟು ದಿವಸ ಆಯ್ತು ಉಪವಾಸ, ಜ್ಞಾನದ ಬಗ್ಗೆ ಉಪವಾಸ, ಬರೀ ಏಕಾದಸಿ ಜ್ಞಾನದ ಬಗ್ಗೆ, ನಿತ್ಯ ಏಕಾದಸಿ ಎಷ್ಟು ಕಾತರ ಇರಬೇಕು ಅಂತ ಬೇಗ ಕೊಡಿ ಭಕ್ತಿನ ಅಂತ ಕೇಳ್ತಾರೆ. ಇವತ್ತು ಭಕ್ತಿಯ ಬಗ್ಗೆ ಜನ ಮೋಸ ಹೋಗಿಬಿಡ್ತಾರೆ. ಕಣ್ಣೀರು ಬಂದ್ರೆ ಭಕ್ತಿ ಶುರುವಾಯಿತು, ಕುಣಿದ್ರೆ ಭಕ್ತಿ, ಕಿರಿಚಿದ್ರೆ ಭಕ್ತಿ, ಇವು ಭಕ್ತಿಗಳಲ್ಲ. ಭಕ್ತಿ ಅರ್ಥ ಇದು ಯಾವುದೂ ಅಲ್ಲ, ನಿರ್ನಿಮಿತ್ತಾಂ ಶುರುವಾಗಬೇಕು. ಯಾವುದೇ ಒಂದು ನಿಮಿತ್ತ ಇತ್ತು ಅಂದ್ರೆ ಅದು ಭಕ್ತಿ ಅಲ್ಲ, ಅದು ಕಪಟ ಅಂತ ಅರ್ಥ. ಹೇಳ್ತಾರೆ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ. ಮೊದಲು ತುಂಬಿರಬೇಕು. ಯಾವ್ದರಿಂದ ತುಂಬಬೇಕು ಅಂದ್ರೆ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಜ್ಞಾನ ಬಂದು ಬಂದು ಭಕ್ತಿ ಬರಬೇಕೆ ಹೊರತು ಇಲ್ಲದ ಹೋದ್ರೆ ಅದಲ್ಲ. ಬರೀ ಇವೆಲ್ಲ ಏನು ಬಡಿಸಿ ಇಲ್ಲ ಊಟ ಮಾಡಿ ಅಂದ್ರೆ ಏನ್ ಮಾಡ್ತಾನೆ? ಅನ್ನ ಇರಬೇಕು ಊಟ ಮಾಡಬೇಕಾದ್ರೆ. ಅನ್ನ ಇಲ್ಲದೆ ಭಕ್ತಿ ಇಲ್ಲ, ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ. ನೆನಪಿರಬೇಕು. ಬರೀ ತಟ್ಟೆ ನಿಧಾನ ಮಾಡಿಬೇಕು, ಅದು ಬೇರೆ. ಊಟ ಮಾಡಿ ನಿಧಾನ ಮಾಡಿ ಇದ್ರತಾರೆ ನಿಧಾನ ಮಾಡ್ಲಿಕ್ಕೆ. ಅಲ್ಲಿ ಅಲ್ಲಿ ಇರಬೇಕು. ಎಲೆಯಲ್ಲಿ ಇದ್ರೆ ಮಾತ್ರ ಭಕ್ತಿ ಹೇಗೋ, ಜ್ಞಾನ ಇಲ್ಲದ ಭಕ್ತಿ ಅಂದ್ರೆ ಬರೀ ಎಲೆಯ ಊಟ ಇದ್ದಾಗ ಅರ್ಥನೇ ಇಲ್ಲ. ಇವತ್ತು ಭಕ್ತಿ ಮಾಡ್ತೇನೆ ಅಂತ ಹೇಳ್ತಾರೆ, ಏನು ಓದಿದ್ದೀರಿ ಏನಿಲ್ಲ, ನಿಮ್ಮ ಭಕ್ತಿ ಎಲ್ಲ ನಾಟಕ ಅಂತ ಅರ್ಥ. ಇಮಿಡಿಯೇಟ್ ಇವತ್ತಿಷ್ಟು ಓದಿದ್ದೇನೆ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಒಂದು ಚೂರು ಓದ್ ಕಡಿಮೆ ಆದ್ರೆ ಭಕ್ತಿ ಕಡಿಮೆ ಆದ ಲೆಕ್ಕ ಅಂತ, ಊರ್ಜಿತವಾಗಿರ್ಬೇಕಂತ. ಅದಕ್ಕೊಂದು ಹೇಳ್ತಾರೆ ಜ್ಞಾನಿಗಳ ಕಥೆಯಲ್ಲಿ ಹೇಳ್ತಾರೆ, ಆ ದೊಡ್ಡ ಜ್ಞಾನಿಗಳು ಹೆಸರುಗಳು ಬೇಡ, ಅವರು ತೀರ್ಥ ಕೊಟ್ಟರದ್ದು. ದೊಡ್ಡ ಜ್ಞಾನಿಗಳು ತೀರ್ಥ ಕೊಟ್ಟರು ಒಬ್ಬರಿಗೆ, ಅವರು ಇನ್ನೂ ದೊಡ್ಡ ಜ್ಞಾನಿಗಳು ನೋಡಿ ಸ್ವಲ್ಪ ಹಾಗೆ ಹಿಡ್ಕೊಂಡು ಸ್ವಲ್ಪ ಕಡಿಮೆ ಇದೆ ಅಂದ್ ಬಿಟ್ಟಿರುತ್ತೆ ಅಷ್ಟೇ. ನಮ್ಮ ಕಡಿಮೆ ಇದೆ ಅಂದ್ರೆ ಏನೋ ಎಲ್ಲೋ ಕೇಳ್ಕೊ, ಲವಂಗನ ಕಡಿಮೆ ಹಾಕಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ. ಏನೋ ಕಡಿಮೆ ಇದೆ, ಅವ್ರಿಗೆ ಆಶ್ಚರ್ಯ ಆಯ್ತು. ಏನು ಕಡಿಮೆ ಅಂತ ಕೇಳಿದ್ರೆ ಅಂತ ಹೇಳಿದ್ರಂತ ಅಷ್ಟೇ ಮುಗಿದೋಯ್ತು. ಅವ್ರು ಹೇಳಿದ್ರು, ಉಳಿದವರು ಏನು ಅರ್ಥ ಆಗಲಿಲ್ಲ. ಸ್ವಲ್ಪ ದಿವಸ ಆಯ್ತು, ಮತ್ತೆ ಬಂದರು ಅವರು, ಮತ್ತೆ ತೀರ್ಥ ಮಾಡಿಕೊಟ್ರು ತಗೊಂಡು. ಈಗ ಸರಿಯಾಗಿದೆ ಅಂದ್ರೆ ಏನು ಕಡಿಮೆ ಇದೆ ಅಂತ ಕೇಳ್ತಾರೆ. ಏನು ಕಡಿಮೆ ಇತ್ತು ಅಂದ್ರೆ ನೀವು 36 ಗ್ರಂಥ ಓದಿದ್ರಿ, ಮಹಾಭಾರತ ತಾತ್ಪರ್ಯ ಒಂದು ಓದಿದ್ದಿಲ್ಲ, ಆ ಟೇಸ್ಟ್ ಮಿಸ್ ಆಗಿತ್ತದ್ರೊಳಗೆ ಅಂತ ಹೇಳ್ತಾರೆ. ತೀರ್ಥದಲ್ಲಿ ಆ ಟೇಸ್ಟ್ ಬರುತ್ತಂತೆ. ಅದಕ್ಕೆ ಯಾರು ನೈವೇದ್ಯ ಮಾಡ್ತಾರೋ, ಯಾರು ಅಭಿಷೇಕ ಮಾಡ್ತಾರೋ, ಅದು ನೀರಿನ ಅಭಿಷೇಕ ಅಲ್ಲ, ಅದು ಜ್ಞಾನದಿಂದ ಮಾಡೋ ಅಭಿಷೇಕ. ಅದು ಒಂದು ಜ್ಞಾನದ ಸಿದ್ಧಿ ಕಾಣುತ್ತೆ ಅಂತ ಹೇಳ್ತಾರೆ. ನಮ್ಮ ಡಾಕ್ಟರ್ ನೆಗಡಿ ಕೆಮ್ಮಿಗೆ ಔಷಧಿ ಕೊಡಬಹುದು, ಅದು MBBS ಆಗಿರ್ತಾನೆ ನೆನಪಿರಬೇಕು. ಅಷ್ಟು ಓದಿ ನೆಗಡಿ ಔಷಧಿ ಹಾಕಿ ಕೊಡ್ತಾನೋ. ಇವತ್ತು ಒಂದು ಯಾವುದೇ ಒಂದು ತೀರ್ಥ ಮಾಡಬೇಕಾದ್ರೂ ಕೂಡ ಆನಂದ ತೀರ್ಥ ಗೊತ್ತಿರಬೇಕು ಅಂತ ಅರ್ಥ. ಆನಂದ ತೀರ್ಥದ ಪೂರ್ಣ ಅಧ್ಯಯನವಾಗದೆ ಹೋದರೆ ತೀರ್ಥದಲ್ಲಿ ಕ್ವಾಲಿಟಿ ಮಿಸ್ಸಿಂಗ್. ನಮಗೆ ಉಪ್ಪು ಕಡಿಮೆ ಸಕ್ಕರೆ ಕಡಿಮೆ ಅವೆಲ್ಲ ಗೊತ್ತಾಗ್ತದೆ. ಉಪ್ಪು ಕಡಿಮೆ ಸಕ್ಕರೆ ಸಾರಾಗಿತ್ತಾ ತಕ್ಷಣ ಹೇಳ್ಬಿಡ್ತಾರೆ. ಉಪ್ಪು ಕಡಿಮೆ ಬಗ್ಗೆ ಹೇಳ್ತಾರೆ. ಜ್ಞಾನಿಗಳಿಗೆ ಜ್ಞಾನ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಊರ್ಜಿತಾಂ, ಒಂದು ಚೂರು ಡಿಫಿಷಿಯನ್ಸಿ ಇರಬಾರ್ದು ಅಂತ ಭಕ್ತಿ ಕೊಡಿದ್ದಾರೆ. ನಿರ್ನಿಮಿತ್ತಾಂ ಊರ್ಜಿತಾಂ ನಿರ್ವ್ಯಾಜಾಂ ನಿಶ್ಚಲಾಂ ನಿರ್ನಿಮಿತ್ತಾಂ. ಮುಂದೆ ಹೇಳ್ತಾರೆ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ. ಒಂದು ನಿಮಿತ್ತದಿಂದ ಭಕ್ತಿ ಬರಬಾರ್ದು, ನಿರ್ನಿಮಿತ್ತವಾದ ಭಕ್ತಿ ಇರಬೇಕು. ಒಂದು ಕಾರಣದಿಂದ ಬರಬಾರ್ದು. ಯಾರೋ ತುಂಬಾ ಇದಾಗಿತ್ತು, ಬೆಡ್ ರಿಡನ್ ಆಗಿದ್ದು ನೋಡ್ಲಿಕ್ಕೆ ಬಂದರು, ಮಾತಾಡ್ತಿ ಎಲ್ಲ ಮಾತಾಡ್ತಾರೆ, ಹೊರಟು ಬಿಟ್ರು. ಯಾತಕ್ಕೆ ಬಂದ್ರಿ? ಇಲ್ಲ, ಆರೋಗ್ಯ ನೋಡ್ಲಿಕ್ಕೆ ಬಂದೆ, ಖುಷಿ ಆಯ್ತು, ಸರಿ ಬಾರ ಹೊರಟುಬಿಟ್ಟ. ಏನೋ ಕೇಳಕ್ಕೆ ಅಂತ ಬಂದ, ಅವನ ಆರೋಗ್ಯ ವಿಚಾರದ ಬಂದ ನೆಪ ಅಷ್ಟೇ. ಅವನು ಕೇಳಬೇಕಾಯ್ತು, ಭಾರಿ ಮುಖ್ಯ ಆಗಿತ್ತು. ತುಂಬಾ ಸೀರಿಯಸ್ ಆದ ಜನ ಯಾತಕ್ಕೆ ಬರ್ತಾರೆ ಅಂತ ನೋಡ್ಲಿಕ್ಕೆ, ಏನಾದ್ರು ಕೊಡ್ತಾರೆ ಅಂತ ಆಸೆಯಿಂದ ಬರ್ತಾರೆ. ಬಿಲ್ಲಲ್ಲಿ ಏನಾದ್ರು ಸೇರಿಸಿರ್ತಾನೋ ಅಥವಾ ನಮಗೇನಾದ್ರು ಕೊಡ್ತಾನೋ ಕೊನೆ ಪಕ್ಷ ಆಸೆಯಿಂದ ಬರ್ತಾರಲ್ಲ, ಅದು ಪ್ರೀತಿ ಅಲ್ಲ. ಅದು ಲೋಕದಲ್ಲಿ ಏನು ನಮಗೆ ಬೇಕಿಲ್ಲ. ಶುಕಾಚಾರ್ಯರು ಬಂದರು, ಭಾಗವತ ಹೇಳಿದರು, ತಕ್ಷಣ ಹೊರಟೇ ಬಿಟ್ರಂತ ಹಾಗೆ. ಪರೀಕ್ಷಿತ ರಾಜ ಚಕ್ರವರ್ತಿ ಅವನು ಬೇಕಾದ ಕೊಡ್ತಾ ಇದ್ದ, ಅದು ಬೇಕಾಗಲಿಲ್ಲ ಅವರಿಗೆ. ಯಾಕಂದ್ರೆ ಅದು ಬೇಕಾಗಿದ್ರೆ ನೆನ್ಪಿಟ್ಕೊಳ್ಳಿ, ಇವರು ಭಾಗವತ ಹೇಳಿ ಅವ್ರು ಕೊಡೋ ವಸ್ತು ಇವ್ರಿಗೆ ಬೇಕಾಗೋದಾದ್ರೆ ಭಾಗವತ ದೊಡ್ಡದ ವಸ್ತು ದೊಡ್ಡದ ಆಗಿದ್ರೆ, ಈಗ ವಸ್ತು ದೊಡ್ಡದಾಗತ್ತೋ ಭಾಗವತ ದೊಡ್ಡದಾಗುತ್ತೋ? ಅದಕ್ಕೆ ಅವರು ಹಾಗೆ ಹೋದರೆ ಹೊರತು ಅನುಗ್ರಹ ಮಾಡಿದರೆ ಹೊರತು ಏನನ್ನೂ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅದು ಅರ್ಥ ಏನು, ನಿಮಿತ್ತ ಇಲ್ಲ ಅದಕ್ಕೆ. ಅದು ಕೊಡೋದು ತಗೊಳ್ಳೋ ವಿಚಾರ ಬೇರೆಯಲ್ಲ, ನಿಮಿತ್ತ ಇಲ್ಲ ಅದಕ್ಕೆ. ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ. ಕಪಟ ಇರಬಾರ್ದು. ವ್ಯಾಜ ಅಂದ್ರೆ ಕಪಟ. ಕಪಟ ಭಕ್ತಿ ಮಾಡ್ತಾರೆ ಕೆಲವರೆಲ್ಲ ಕೂಡ. ಮೊಸಳೆ ಕಣ್ಣೀರು ಅಂತಾರೆ, ಇದೆಲ್ಲ ಹಾಕಿ ಮೊಸಳೆ ಏಕಾಚಿ ಕುಡಿತಿರ್ತಾರೆ. ಕೆಲವು ಕಡೆ ನೋಡ್ಬಿಟ್ರೆ ಭಜನೆ ಮಾಡ್ಬೇಕಾದ್ರೆ ಏನು ರಂಗಾನಿಯನ್ನ ಕೊಂಡಾಡುವ ಮಂಗಳಾರ್ತಾರ ಹೊಡಿತಿರ್ತಾರೆ, ಢಂಗುರವ ಡಿಂಗರಿಗರು ಹೊಡಿತಿರ್ತಾರೆ, ಆಮೇಲೆ ಕಾಫಿ ಆಯ್ತಾ ಹೇಳ್ತಾರೆ, ಆ ಕಡೆ ಆಯ್ತಾ ಆ ಕಡೆ ನೋಡಿ ನೋಡಿ ಬೇಗುರ್ಣೆ ಅಂತ ಹೇಳ್ತಿರ್ತಾರೆ. ಇದ್ಯಾವ ಢಂಗುರ ಭಕ್ತಿ ಇದೆಯಲ್ಲ ಕೂಡ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ದಾಸರು ಉಗ್ರವಾಗಿ ಖಂಡನೆ ಮಾಡ್ತಾರೆ ಅದನ್ನು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುಗಂಡೆ ನಾಲಿಗೆ, ಇಂಥ ಕಾಪಟ್ಯ ಇದ್ರೆ ಅದು ಭಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾಗವತಲ್ಲಿ ಹೇಳ್ತಾರೆ ಅದಕ್ಕೆ, ಧರ್ಮ ಪ್ರೋಜ್ಜಿತ ಕೈತ ಉತ್ತರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಇಲ್ಲಿ ನಿಷ್ಕಪಟವಾದ ಭಕ್ತಿ ಧರ್ಮವನ್ನು ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಕಪಟದ ಹೆಸರು ಇರಬಾರ್ದು. ಇವತ್ತು ಎಲ್ಲಿ ನೋಡಿದರೂ ಕೂಡ ತಕ್ಷಣ ಕಮರ್ಷಿಯಲ್ ಆಗ್ತಾನೆ ಮನುಷ್ಯ, ಇಲ್ಲ ಕಪಟ ಕಿಳಿಸೋಗಿಬಿಡ್ತಾನೆ. ಅದು ಭಾರಿ ತಪ್ಪಾಗುತ್ತೆ. ಭಕ್ತಿ ಅಂದ್ರೆ ಭಕ್ತಿ ಅಷ್ಟೇ. ಆ ಭಕ್ತಿಗೆ ಇನ್ನು ಯಾವುದು ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ನಿರ್ವ್ಯಾಜ ದುರ್ಯೋಧನನ ಭಕ್ತಿ ಕೃಷ್ಣನ ಹತ್ರ ಬಂದ, ಕೃಷ್ಣನ ಹತ್ರ ಬಂದ ನಿಮಿತ್ತ ಇತ್ತು ಸಹಾಯ ಮಾಡೋದು ಕೇಳೋದಕ್ಕೆ ಬಂದಿದ್ದ. ದ್ವಾರಕೆಗೆ ಬಂದ, ಕೃಷ್ಣನ ಹತ್ರ ಬಂದ, ಅರ್ಜುನನು ಬಂದ, ದುರ್ಯೋಧನನು ಬಂದ. ಆದ್ರೆ ಅರ್ಜುನನ ಭಕ್ತಿ ಬೇರೆ, ದುರ್ಯೋಧನ ರೀತಿ ಬೇರೆ. ದುರ್ಯೋಧನ ಕೃಷ್ಣಗಿಷ್ಟ ಏನೂ ಬೇಕಾಗಿದ್ದಿಲ್ಲ, ಏನಾದ್ರು ಕೊಟ್ಟರೆ ತಗೊಂಡು ಯುದ್ಧಕ್ಕೆ ಹೋಗ್ತಿದ್ದೇನೆ, ಯಾವನೂ ಒಂದು ಸಹಾಯ ಬರಲಿ ಅಂತೇಳಿ. ಅದಕ್ಕೆ ಕೃಷ್ಣಗೆ ಏನು ಬೇಕು, ನಾನು ಬೇಕು, ನನ್ನ ಸೈನ್ಯ ಬೇಕು. ಹೊರಗಾಕ್ಲಿಕ್ಕೆ ಕಷ್ಟ. ಅರ್ಜುನ ಕೇಳಿ, ನೀನು ಬೇಕು ಕೃಷ್ಣ, ನಿರ್ವ್ಯಾಜಾಮ್, ನನಗೇನು ಬೇಡ, ನೀನು ಬೇಕು. ಅರ್ಜುನ ಹುಷಾರು, ನಾನು ಬರೀ ಕೈಲಿ ಬರ್ತೇನೆ. ಕೃಷ್ಣ ನೀನೇ ಬೇಕು ನನಗೆ, ಯಾರನ್ನ ಕರ್ಕೊಂಡ್ಬರೋದಿಲ್ಲ, ನೀನೇ ಬೇಕು. ಜೊತೆಗೆ ಕವಚ ಕುಂಡಲ ಇಲ್ಲ, ಬರೀ ಕೈಲಿ ಬರ್ತೇನೆ, ಪರವಾಗಿಲ್ಲ, ನೀನು ಒಬ್ಬನು ಬೇಕು. ಎಂಥ ಭಕ್ತಿ ಅರ್ಜುನ ಕತ್ತಿ, ಒಬ್ಬನು ಬೇಕು ಸಾಕು. ಯುದ್ಧಕ್ಕೆ ಬರೀ ಕೈಲಿ ಬರ್ತಾರೆ, ಹೋಗಿ ಬಂದ್ಬಿಡ್ತಾರೆ ಯಾರು ಬರೀ. ನೀನು ಬಂದು ನೀನು ಯಾರು ಗೊತ್ತಿಲ್ಲ ನನಗೆ, ನೀನು ಕೂತ್ರ ಸಾಕು ಗೆದ್ದು ಬಿಡ್ತೇವೆ ಅಂತ ಹೇಳ್ತಾ. ಎತ್ರ ಯೋಗೇಶ್ವರ ಕೃಷ್ಣ, ಕೃಷ್ಣ ಇದ್ರೆ ಸಾಕು ಗೆಲುವು ಗ್ಯಾರಂಟಿ, ನೀನು ಬಾ ಸಾಕು. ಎಷ್ಟೋ ಜನ ಇರ್ತಾರೆ ಮನೆ, ತುಂಬ ಹಣ್ಣು ಮುದುಕರಿರ್ತಾರೆ, 90 ವರ್ಷದ ಮುದುಕರು ಮುದುಕರಿರ್ತಾರೆ, ಫ್ಲೈಟಲ್ಲಿ ಕರೆಸ್ತಾರ ಅವರು. ಏನು ಕೆಲಸ, ನೀವು ಕೂತಿರಿ ಸಾಕು ಮನೆಯಲ್ಲಿ, ನಿಮ್ಮ ಎದುರಿಗೆ ಆಗಬೇಕು. ಆ ಭಾವನೆ ಏನಿದೆ ಗೊತ್ತಾ, ನಿಷ್ಕಪಟವಾದ ಭಕ್ತಿಯ. ಅದೇ ರೀತಿ ಕೃಷ್ಣ ನೀನು ಕೂತಿರು ಅಷ್ಟೇ, ನೀನು ಕೂತರೆ ಏನು ಅಸಾಧ್ಯ ಗೊತ್ತಾ, ಎಲ್ಲವೂ ಸುಸಾಧ್ಯ ಆಗುತ್ತೆ. ದುರ್ಯೋಧನ ಹೇಳಿದೆ, ನಿನ್ನ ಕಟ್ಕೊಂಡು ನಾನೇನು ಮಾಡಲಿ, ಮೊದಲೇ 70 ವರ್ಷ ಕೃಷ್ಣನಿಗೆ ಗೊತ್ತಾಗ, 70 ವರ್ಷ ಯುದ್ಧಕ್ಕೆ ನೀನು ಕರ್ಕೊಂಡು ನನಗೆ ಉಪಯೋಗ ಇಲ್ಲ, ನಿನ್ನ ಮಕ್ಕಳ ಸೈನ್ಯ ಮೊದಲು ಕಳಿಸ್ಬಿಡು, ನೀನು ಮಾತ್ರ ಬರಬೇಡ. ಯುದ್ಧ ಮಾಡದೇ ಇರೋ ತಗೊಂಡು ನಿನ್ನ ತಗೊಂಡು ನಾನೇನು ಮಾಡಲಿ ಅಂದರೆ, ಕಪಟ ಭಕ್ತಿ ಇವನು, ನಿಜವಾದ ಭಕ್ತಿ ಅಲ್ಲ. ಹೋಗಿದ್ದು ದ್ವಾರಕೆಗೆ ತಾನೇ ಹೋದ, ಯಾರನ್ನು ಕಳಿಸಿ, ಡ್ರೈವರ್ಗೆ ಇವರನ್ನು ಕಳಿಸಿಲ್ಲ, ದುರ್ಯೋಧನ ತಾನೇ ಹೋಗಿದ್ದ. ಕೃಷ್ಣನ ಹತ್ರಕ್ಕೂ ಡೈರೆಕ್ಟ್ ಮಾತಾಡಿದ. ಫಲ ಮಾತ್ರ ಒಂದು ತಿಂಗಳಲ್ಲಿ ವಂಶ ನಿರ್ವಂಶ, ಒಂದೇ ತಿಂಗಳಲ್ಲಿ ವಂಶ ನಿರ್ವಂಶ. ಕಪಟ ಭಕ್ತಿ ಮಾಡಿದ್ದಕ್ಕೆಲ್ಲ ಕಳ್ಕೊಂಡ್ಬಿಡ್ತ. ಅರ್ಜುನ ಸರಿಯಾದ ಭಕ್ತಿ ಮಾಡಿದ್ದಕ್ಕೆ ಗೀತಾಮೃತವನ್ನು ಶ್ರವಣ ಮಾಡ್ತಾನೆ, ನೆನಪಿರಬೇಕು. ನೀನು ಬೇಕು ಅಂತ ಆರಿಸ್ಕೊಂಡಿದ್ದಕ್ಕೆ ಗೀತೆಯನ್ನು ಕೇಳಿದ, ಆತನ ಹೆಸರು ಶಾಶ್ವತ ದಾಖಲೆಯಾಗೋಯ್ತು. ಎಲ್ಲಿವರೆಗೂ ಭಗವದ್ಗೀತೆ ಇರ್ತದೋ ಅಲ್ಲಿವರೆಗೂ ಅರ್ಜುನ ಹೆಸರು ಕೇಳಬೇಕು ನಾವು. ಇದು ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದ. ಆ ಮಾತು ಬಿಟ್ಟರೆ ಭಗವದ್ಗೀತೆ ಒಲ್ಲಕ್ಕೆ ಬರೋದಿಲ್ಲ. ಆದರೆ ದುರ್ಯೋಧನ ಹೆಸರು ಕೇಳೋಕ್ಕಾಗ್ತದೆ ನಮಗೆ. ಇದು ಅರ್ಥ ಮಾಡಿಕೊಂಡ್ರೆ ನಿರ್ವ್ಯಾಜಾಮ್ ನಿಶ್ಚಲಾಮ್. ಇವತ್ತು 100 to 99 ಪಾಲು ಜನ ನಮಗೆ ಎಷ್ಟು ಕಪಟ ಇರ್ತದೆ ಗೊತ್ತಾ, ಯಾವುದೋ ಸೇವೆ ಬರೆಸಿಬಿಡ್ತಾರೆ, ಆಮೇಲೆ ನೋಡ್ತಾರೆ ಯಾವುದೋ ಸೇವೆ, 4 ಜನ ಊಟ ಅಂತ, 10 ಫ್ರೀ ಅಂತ ಹಾಕಿರ್ತಾರೆ. 4 ಜನ 3 ಜನ ಬಂದುಬಿಡ್ತಾರೆ. ಇವರು ಎಷ್ಟು ಒದ್ದಾಡ್ತಾರೆ ಗೊತ್ತಾ, 4 ಬರೆಸಿಬಿಟ್ಟೆ, 4 ಬರೆಸಿಬಿಟ್ಟೆ. ಮೊದಲೇ ಆಗಿದ್ರೆ 3 ಬರೆಸ್ತಿದ್ದೆ ನಾನು. ಹೋಗಿರು 1,000 ರೂಪಾಯಿ ಹೋಗಿಲ್ಲ, ಅವ್ರಿಗೆ 30 ರೂಪಾಯಿ ಜಾಸ್ತಿ ಕೊಟ್ಟಿರ್ತಾನೆ ನಿದ್ದೆ ಆಗ್ತದಲ್ಲಿ 2 ಕಾಲ. ಅವ್ನು ಕೆಲವರಂತೂ ಎಷ್ಟು ಜನ ಊಟ ನೋಡ್ಕೊಂಡು ಬರ್ತಾರೆ, ಆ ಸೇವೆ ಬರೆಸ್ತಾರೆ. ಊಟದ ಲಿಸ್ಟ್ ನೋಡಿ ಸೇವೆ ಬರೆಸೋದು. ಕೆಲ ನಿಜವಾದ ಸೇವೆ ಮಾಡೋರು ಊಟನೇ ಮಾಡಿ ಎದ್ದು ಬಿಟ್ಟಿರ್ತಾರೆ, ಕೃಷ್ಣಾರ್ಪಣೆ ಕೊಟ್ಟು ಹೋಗಿಬಿಡ್ತಾರೆ. ಅಂದ್ರೆ 2 ಟ್ರೆಂಡ್ ನಾವು ನೋಡ್ತೇವಲ್ಲ, ಅವರಿಗೆ ಊಟ ಗಿಟ ಮುಖ್ಯ ಆಗಿರೋದಿಲ್ಲ, ಮುಟ್ಸೋದು ಅಷ್ಟೇ ಮುಖ್ಯ. ಇವರಿಗೆ ವಾಪಸ್ ಬರೋದು ಕೆಲವರಿಗೆ ಇನ್ನೊಂದು ಯೋಚನೆ, ಹೋಟ್ಲಿಗಿಂತ ಚೆನ್ನಾಗಿರ್ತದೆ ಅದು ಬೇರೆ, ಹೋಟ್ಲಿಗೆ ಚೆನ್ನಾಗಿರ್ತದೆ, ಚೀಪ್ ಆಗುತ್ತೆ, ಮತ್ತೆ ಚೀಪ್ ಆಗುತ್ತೆ, ಏನೋ ಯೋಚನೆ ಮಾಡ್ಕೊಂಡು ಕೊಡೋರು ಇರ್ತಾರೆ. ಹೆಸರಿಗೆ ಮಠಕ್ಕೆ ಬಂದಿರ್ತಾರೆ, ಮುಡಿ ಉಟ್ಕೊಂಡೇ ಊಟ ಕೂತಿರ್ತಾರೆ, ಒಳಗೆ ವಂಚನೆ ಕಾಡ್ತಾ ಇರ್ತದೆ. ವ್ರತಕ್ಕೆ ಬಂದ ಗೋಳಾಡಿ ಬಿಡ್ತಾರೆ, ಅಯ್ಯೋ ಬರಿಸ್ಬಿಟ್ಟಿವಿ ನಾವು ವ್ರತ ಅಂತ ಮೊದಲೇ ಗೊತ್ತಿದ್ರೆ ಬರ್ತೇನೆ ಇದ್ದಿಲ್ಲ, ಅದು ಬೇರೆ. ಅದಕ್ಕೆ ಕಪಟ ರಾಯರಲ್ಲಿ ಭಕ್ತಿ ಅಲ್ಲ ಅವರಿಗೆ, ದೇವರಲ್ಲಿ ಭಕ್ತಿ ಅಲ್ಲ. ಊಟ ಒಳ್ಳೆ ಕ್ವಾಲಿಟಿ ತಿಳ್ಕೊಂಡಿದ್ದ ಮಿಸ್ ಆಗಿಬಿಡ್ತು ಪದ್ಧತಿಯಾಯ್ತು. ಇವೆಲ್ಲ ನಮ್ಮ ಅನುಭವಕ್ಕೆ ಬರೋ ಮಾತುಗಳೇ ಹೊರತು ಬೇರೆ ಅಲ್ಲ. ನಮ್ಗೆ ಎಷ್ಟೋ ಸರ್ತಿ ಮೋಸ, ಎಷ್ಟೋ ಸರ್ತೆ ಒಂದು ನೋಟ್ ಹಾಕಿಬಿಡ್ತಾರೆ ಹುಂಡಿಗೆ, 10 ಹಾಕ್ಬಿಟ್ಟು ಆಗಲೇ 10 ಸಿಗುತ್ತೆ, ನಿದ್ದೆ ಬರೋದಿಲ್ಲ, 10 ಹಾಕಬೇಕಾಗಿತ್ತು, ಹೊಸ ಹಾಕಿಬಿಟ್ಟೆ, ಅದರಲ್ಲೇ ಮತ್ತೆ ಯೋಚನೆ. ಅಂದರೆ ಹೊಸ ಹಾಡಿದ್ರಲ್ಲೇ ಮತ್ತೆ ಅವನು ಇನ್ನೂ ಲೋಭ ಕಾಡ್ತಾ ಇರುತ್ತವೆ. ಈ ರೀತಿ ಇದ್ರೆ ಎಂದೂ ನಾವು ದೇವರನ್ನ ತೊಳಲಕ್ಕಾಗೋದಿಲ್ಲ. ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ. ಸ್ವಲ್ಪ ಏನಾದರೂ ಮನಸ್ಸಿನ ಮನೆಯಲ್ಲಿ ಕೇಳಾಯ್ತೋ, ಯಾರೋ ತುಳಸಿ ಲಕ್ಷಾಚಾರ್ಯ ಮಾಡಿದರಂತೆ, ಮರು ದಿವಸ ಮನೆಯಲ್ಲಿ ಏನೋ ತೊಂದರೆ ಆಗಿಬಿಡುತ್ತೆ. ದೇವರನ್ನು ಹೊಡ್ಕೊಂಡಿದ್ದು ಲಕ್ಷಾಚಾರ್ಯ ಮಾಡ್ತಿದ್ದಲ್ಲಯ್ಯ, ದೇವರಿಗೆ ಬುದ್ಧಿ ಇಲ್ಲ, ನಿನಗೆ ಕಣ್ಣಿಲ್ವಾ, ಮಾಡಿದ್ದೆಲ್ಲ ಹಾಳು ಮಾಡ್ಕೋಬಿಡಿ, ಅರ್ಥನೇ ಆಗಲಿ ಅಂತ ಬೇಲೆ ಶುರು ಮಾಡಿಬಿಟ್ಟಂತೆ. ನಿಶ್ಚಲಾಂ, ಬೇಕಾದಾಗಲಿ ದೇವರು ಕೊಟ್ಟಿದ್ದೆ ನಾನು ಅದಕ್ಕೆಲ್ಲ ಕೇಳಿದ್ದಿಲ್ಲ ದೇವರನ್ನು, ನಾನೀಗ ಅನುಗ್ರಹ ಮಾಡಷ್ಟೇ ಹೊರತಿದ್ದು ಯಾವುದು ಬೇಕಿತ್ತು. ಅವ್ರು ಈ ರೀತಿ ಯೋಚನೆ ಮಾಡ್ತಾನೆ. ಲಕ್ಷ ತುಳಸಿ ಅರ್ಚನೆ ಮಾಡಿದೆ, ನಿನ್ನೆ ಸುಲಭವಾಗಿ ಮುಗೀತು, ಇವತ್ತು ಮನೆಯಲ್ಲಿ ಕೆಟ್ಟದಾಯಿತು, ಅಷ್ಟು ನಿನ್ನೆ ಆಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ, ಆ ಥರ ಯೋಚನೆ ಮಾಡ್ತಾನೆ. ನಿನ್ನೆ ಆಗಿದ್ರೆ ಪ್ರೋಗ್ರಾಮ್ ಕೆಟ್ಟ ಹೋಗ್ಬಿಡ್ತಿತ್ತು, ದೇವರ ದಯ ನಿನ್ನೆ ಆಗಲಿಲ್ಲ. ನಿಜವಾಗ್ಲೂ ದೇವರು ದೊಡ್ಡವರು, ಇವನ ಅನುಸಂಧಾನ ಆಗಿರ್ತದೆ, ಅವನ ಅನುಸಂಧಾನ ಆಗಿರುತ್ತೆ. ಯೋಚನೆ ಮಾಡಿ, ಈ ಯೋಚನೆ ಮಾಡಿದರೆ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶು ದೇವ. ಗುಣಗಣ ಬೃಹತೀಂ, ಗುಣಗಣದ ಚಿಂತನೆ ತುಂಬಿರಬೇಕು. ಏ ಗುಣ ನಾಮ ಜಗತ್ ಪ್ರಸಿದ್ಧ, ಆ ಭಾವನೆ ಇರಬೇಕು. ಒಂದು ದೋಷದ ಚಿಂತನೆ ಮಾಡಬಾರದು. ವಾಯುದೇವರಲ್ಲಿ ದೇವರಲ್ಲಿ ಇಂಥ ಭಕ್ತಿ ಇರಬೇಕು. ಅಂಥ ಭಕ್ತಿಯನ್ನು ಕೊಟ್ಟುಬಿಡಿ, ಅದು ಬೇಗ ಕೊಟ್ಟುಬಿಡಿ, ನಾವು ಸುಖವಾಗಿರ್ತೇವೆ. ಅಂದರೆ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕ. ಭಕ್ತೈವ ತುಷ್ಟಿಮದ್ಭೇತಿ ವಿಷ್ಣುರ್ ನಾನೇನ ಕೇನಚಿತ್. ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಅರ್ಜುನ, ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಮಾಮ್ಯಥ. ಭಕ್ತ್ಯಾ ತು ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ಅರ್ಜುನ, ನಾನು ಯಾವುದಕ್ಕೂ ಸಿಗೋದಿಲ್ಲ, ಭಕ್ತಿ ಮಾತ್ರ ಸಿಗ್ತೇನೆ. ಅದಕ್ಕೆ ಕೇಳ್ತಾರೆ ಭಕ್ತಿ ಒಂದು ಕೊಟ್ಬಿಡಿ ಸಾಕಿ, ನೇನು ಬೇಡ. ಇದು ಎಂಥದ್ದು ಗೊತ್ತು, ಭಕ್ತಿ ಒಂದು ಕೊಡಿ ಅಂದರೆ ಜ್ಞಾನ ಕೊಡಿ ಅಂತ ಆಟೋಮೆಟಿಕ್ ಅರ್ಥ. ಅದು ಜ್ಞಾನ ಕೊಡಿ ಅಂತ ಅರ್ಥ. ಜ್ಞಾನ ಕೊಟ್ಟ ಮೇಲೆ ಮೋಕ್ಷ ಗ್ಯಾರಂಟಿ. ಜ್ಞಾನ ಭಕ್ತಿಯನ್ನು ಭಕ್ತಿಯನ್ನು ಕೇಳೋದು ಡೈರೆಕ್ಟ್. ಬರೀ ನೀವು ಪದಾರ್ಥ ಕೊಡಿ ಅಂದ್ರೆ ಅಡಿಗೆ ಮಾಡ್ಕೋಬೇಕಾಗುತ್ತೆ. ಕೊನೆಗೆ ನಾವು ಪದಾರ್ಥ ಎಲ್ಲ ಕೊಟ್ಟರೆ ಅಡಿಗೆ ಮಾಡ್ಕೋಬೇಕು. ಊಟಕ್ಕೆ ಕರೆದಾಗ ಎಲ್ಲ ಪಾತ್ರೆ ಕೂಡ ಬರೀ ಬರೀ ಕೈಲಿ ಹೋದ್ರು ಸಾಕು, ತಟ್ಟೆ ಲೋಟ ಸಮೇತ ಎಲ್ಲ ಕೊಡ್ತಾರಲ್ಲ ಭುಕ್ತಿ ಅಂತ ಕೇಳಿದರೆ ಇಟ್ಸ್ ಲುಂಡ್ಸ್ ಎವ್ರಿಥಿಂಗ್. ಆದರೆ ಹಸಿ ಪದಾರ್ಥದಲ್ಲಿ ಕೆಲವು ಮಿಸ್ಸಿಂಗ್ ಇರಬಹುದು. ಆ ಭುಕ್ತಿ ಎಂಬುದು ಹೇಗೆ ಪೂರ್ಣ ಹೊಟ್ಟೆಗೆ ಬರುತ್ತದೋ, ಭಕ್ತಿ ಎಂಬುದು ತಲೆ ಬರೋದ್ರಿಂದ ಯಾವ ಕಾಲಕ್ಕೂ ಕೂಡ ಭಕ್ತಿಯ ಪ್ರಾರ್ಥನೆ ಜೀವನದ ಯಶಸ್ಸು. ಅದನ್ನೇ ಪ್ರಹ್ಲಾದ ಕೇಳಿತ್ತು. ಏನು ಬೇಕು ಪ್ರಹ್ಲಾದ ಅಂತ ಕೇಳಿದರೆ ಪ್ರಹ್ಲಾದ ತಕ್ಷಣ ಹೇಳ್ತಾರೆ, ನರಸಿಂಹದೇವರೇ ನೀವು ಭಾರಿ ದೊಡ್ಡವರು, ಕೇಳಿಬಿಟ್ರೆ ಏನು ಬೇಕು ಅಂತ ಹೇಳಿ. ಆದರೆ ನಾನು ಕೇಳಿ ಏನಾಗ್ತೇನೆ ಗೊತ್ತಾ, ಎಷ್ಟು ಆಶಿಷ ಆಶಾಸ್ತೆ ಸವೈ ನವೈ ಭಕ್ತ ಸವೈ ವಣಿಕ್. ಅವನು ವ್ಯಾಪಾರಿ ಆಗ್ತಾನೆ, ಸೇವೆಗೆ ಪ್ರತಿಫಲ ಕೇಳಿದರೆ ವ್ಯಾಪಾರಿ ಆಗ್ತಾನೆ. ನಾನು ಭಕ್ತ, ನಾನು ವ್ಯಾಪಾರಿ ಅಲ್ಲ, ನನಗೇನು ಬೇಡ ಅಂತ ಹೇಳಿಬಿಟ್ಟ. ಇದು ನಿರ್ವ್ಯಾಜ ಭಕ್ತಿ ಅಂದರೆ ಪ್ರಹ್ಲಾದನ ಭಕ್ತಿ. ಅಷ್ಟು ಮಾಡಿದ್ದಕ್ಕೆ ಪರಮಾತ್ಮ ಮತ್ತೆ ಹೇಳ್ತಾನೆ, ಪರಮಾತ್ಮ ಇವತ್ತೇನೋ ಹಾಗೆ ಮಾಡಿದೆ, ನಾನೇನು ಬೇಡ ಅಂತ ಕೇಳಿಕೊಂಡೆ. ಈ ಬುದ್ಧಿ ಯಾವಾಗಿರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ, ಅದಕ್ಕೆ ವರ ಕೊಟ್ಟುಬಿಡು. ಕಾಮಾನಾಂ ಹೃದಯ ಅಸಂರೋಹಂ ಭವತಸ್ತು ಉರುಣೇ ವರಂ. ನಿನ್ನಲ್ಲಿ ಕೇಳೋ ವರ ಒಂದೇ, ನನ್ನಲ್ಲಿ ಕೇಳೋ ಬೈಕಿ ಯಾವತ್ತೂ ಬರಬಾರದು, ಎಂದೆಂದೂ ಬರಬಾರದು, ಹಾಗೆ ಮಾಡಿಬಿಡು. ಇಂಥ ಭಕ್ತಿನ ಕೇಳಿದ್ರೆ ಸಾರ್ಥಕವಾಗ್ತದೆ. ಅಷ್ಟು ಕೇಳಿದ್ದಕ್ಕೆ ಏನಾಯ್ತು ಗೊತ್ತೇನು, ಹರಿವರ್ಷ ಖಂಡದ ಚಕ್ರವರ್ತಿ ಪದವಿ, ಮೋಕ್ಷ. ಮತ್ತೆ ಫಲ ಬೇಡ ಅಂದ್ರೆ ದೇವರು ಕೊಡ ಹಾಗೆ, ಫಲ ಬೇಕು ಅಂದ್ರೆ ಕೊಡೋದಿಲ್ಲ, ನೆನಪಿರಬೇಕು. ಫಲ ಬೇಕು ಅಂದ್ರೆ ಫಲ ಕಡಿಮೆ ಆಗ್ತದಂತೆ, ಫಲ ಬೇಡ ಅಂದ್ರೆ ಫಲ ಜಾಸ್ತಿ ಸಿಗ್ತದಂತೆ. ಬೇಡ ಅಂದ್ರೆ ಕೊಡ್ತಾನೆ, ಬೇಕು ಅಂದ್ರೆ ಕೊಡೋದಿಲ್ಲವಂತೆ. ಇದು ದೇವರ ಒಂದು ಸಿದ್ಧಾಂತ, ಬೇಕು ಅಂದ್ರೆ ಕೊಡೋದಿಲ್ಲ, ಬೇಡ ಅಂದ್ರೆ ಕೊಡ್ತಾನೆ. ಮನೆ ಊಟ ಕರೆದಿರ್ತಾರಲ್ಲ ಆಚಾರಗಳನ್ನ, ಅವ್ರು ಬೇಡ ಅಂತಾರೆ, ಸೈಡಿಂದ ಹಾಕ್ತಾರೆ, ಮತ್ತೆ ಅವ್ರಿಗೆ ಬಿಡೋದಿಲ್ಲ. ಸೈಡಿಂದ ಹಾಕ್ತಾರೆ, ಏನೋನೋ ಮಾಡ್ತಾರೆ. ಹುಡುಗ ಪಾಪ ಬೇಕು ಒದರ್ತಾ ಇರುತ್ತ ಬಗು, ಕರ್ಕೊಂಡೋಗಿ ದೂರ ಕರ್ಕೊಂಡೋಗಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಬಿಡ್ತಾರೆ ಪಾಪ. ಅಂದ್ರೆ ಕೇಳಿದ್ರೆ ಕೊಡೋದಿಲ್ಲ, ಕೇಳದೆ ಹೋದ್ರೆ ಕೊಡ್ತಾರೆ. ಬೇಡ ಅಡ್ಡ ಮನೆಗಿದ್ರೆ ಸೈಡ್ಗೆ ಹಾಕ್ಬೇಕಾದ್ರೆ ನೋಡಿದ್ರೆ ಬೇಡ ಅಂದಷ್ಟು ದೇವರು ಕೊಡುತ್ತೆ. ಬಡಿಸೋರಿಗೆ ಎಷ್ಟು ಜ್ಞಾನ ಇದ್ರೆ ದೇವರು ಎಷ್ಟು ಅನುಗ್ರಹ ಮಾಡಬಹುದು. ಬೇಡ ಅಂದ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಕೆಲವು ದಿವಸ ಪ್ರಾಕ್ಟೀಸ್ ಮಾಡಿ, ಆ ರೀತಿಯೇ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಒಂದ್ಸತಿ ರಿಸ್ಕ್ ತೋಗ್ಬೇಕಷ್ಟೇ ನಾವು, ನಮಗೆ ಭಯ ಅಕಸ್ಮಾತ್ ಬೇಡ ಅಂದ್ರೆ ಮೊದಲೇ ಕೊಡೋದಿಲ್ಲ ಜನ, ಇನ್ನೂ ಕೊಡದೆ ಹೋದ್ರೆ ಕಷ್ಟ ಅಂತ ರಿಸ್ಕ್ ಅವಾಯ್ಡ್ ಮಾಡಕ್ಕೆ ಹೋಗ್ತೇವೆ ನಾವು. ಸ್ವಲ್ಪ ಟ್ರೈ ಮಾಡಿ ನೋಡಂತೆ. ಸುಧಾಮ ಸ್ವಲ್ಪ ದಿವಸ ಮಾಡಿದ ಕೊನೆಗೆ ಏನು ಬಂತು ಗೊತ್ತಾ, ನನಗೆ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇತ್ತು. ಒಪ್ಪಿಡಿ ಅವನಿಗೆ ಅಖಿಲ ಅರ್ಥ. ನಾ ಅದನ್ನು ಯೋಚನೆ ಮಾಡಬೇಕು. ನಮ್ಮ ಜೀವನದೊಳಗೆ ಬೇಡ ಫಲ ಬೇಡ ಅಂತ ಬದುಕಿದರೆ ಲೋಕದಲ್ಲೂ ಗೌರವ, ಅಲ್ಲೊಂದು ವೈಕುಂಠ ಲೋಕ. ಈ ಲೋಕದೊಳಗೆ ಇವತ್ತು ಎಂಥ ಮಹಾಮಹಾ ದುಷ್ಟ ಇರ್ತಾನೆ, ಏನು ಬೇಡ ಅನ್ನೇ ಅವ್ನ ಮನಸ್ಸು ಚೇಂಜ್ ಆಗಿಬಿಡುತ್ತಾಗಲೇ, ಇಲ್ಲ ಏನಾದ್ರು ತಗೊಳ್ಳಬೇಕು ಶುರು ಮಾಡ್ತಾನೆ. ಬೇಡ ಅಂತಷ್ಟು ಕೊಡ ಹಾಗೆ ಮನುಷ್ಯ, ಬೇಕು ಅಂದ್ರೆ ಕೊಡೋದಿಲ್ಲ. ಇದು ಒಳ್ಳೆಯವರ ಸ್ವಭಾವ. ಇದು ದೇವರಷ್ಟು ಒಳ್ಳೆಯವರು ಯಾರಿದ್ದಾರೆ ಗೊತ್ತಾ, ವಾಯುದೇವರಷ್ಟು ದುರ್ದುಷ್ಟ ರುಜುಗಳು ಯಾರಿದ್ದಾರೆ. ಆದ್ದರಿಂದ ನಾವು ಬೇಡ ಅನ್ನಿ ಗ್ಯಾರಂಟಿ ಕೊಡ್ತಾರೆ, ಬೇಕು ಅನ್ನಿ ಕೇಳಿದ್ ಕೊಡ್ತಾರೆ, ಅವ್ರು ಸಿಗೋದಿಲ್ಲ. ದುರ್ಯೋಧನೆ ಕೊಟ್ಟರು, 10 ಲಕ್ಷ ಸೈನ್ಯ ಕೊಟ್ಟ ಭಗವಂತ, 10 ಲಕ್ಷ ಜನದ ಸೈನ್ಯ ಕೊಟ್ಟ, ಎಲ್ಲ ಒಂದು ತಿಂಗಳಲ್ಲಿ ಎಲ್ಲ ಹೋಗಿಬಿಟ್ರು, ಯಾರು ಉಳಿಲಿಲ್ಲ. ಆದರೆ ಇದು ನೀನೇ ಬೇಕು ಅಂತ ಕೇಳಿದ್ದಕ್ಕೆ ಇವತ್ತು ಅಜರಾಮರವಾದ ಕೀರ್ತಿ ಪಡಿತಾ ಇದ್ದಾರೆ ಪಾಂಡವರೆಲ್ಲ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಮೃಗೋದರ ಕೀರ್ತನೇನ, ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾ. ಇಷ್ಟು ಸ್ಪಷ್ಟ ಹೇಳಿದ ಮೇಲೆ ಇನ್ನೆಷ್ಟು ನಾವು ಭಕ್ತಿ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಭಕ್ತಿಯಲ್ಲಿ ಯಾವಾಗಲೂ ಫಲಾಪೇಕ್ಷೆ ಇರ್ತದೆ. ಪಾಪ ಅನುಭವ ಮಾಡಿದ್ದೀರಿ, ಅದಕ್ಕೆ ಏನೋ ಹೇಳಿದ ಅನಿಷ್ಟ ಇತ್ತು ಮಾಡಿಬಿಟ್ಟೆ ಹೋಗ್ಲಿ ಅಂತ. ಸುಮ್ಮನೆ ಮಾಡಿದೆ ಅಂತ ಹೇಳೋದು ಯಾರು ಸಿಗ್ತಾರೆ ನಿಮಗೆ? ಸಿಕ್ಕರೆ ಭಾರಿ ಪುಣ್ಯವಂತರು ಅಂತ. ಯಾವುದೋ ಒಂದು ಅನಿಷ್ಟ ಹೋಗ್ಲಿಕ್ಕೋಸ್ಕರ ಮಾಡ್ತಾರೆ ಹೊರತು ಮಾಡಬೇಕು ಮಾಡಬೇಕು ಅಂತ ಮಾಡ್ತಾರೆ. ಯಾಕಂದ್ರೆ ಸನ್ಯಾಸಿ ಮಾಡಿ ಅಂದ್ರೆ ನಮಗೇನು ಕಡಿಮೆ ಆಗಿದೆ ಅಂತ ಮಾಡಬೇಕು ಅಂತ ಹೇಳೋದು. ಅಂತ ಮನುಷ್ಯ ಆಪತ್ ಬಂದ್ರೆ ಮಾಡಬೇಕು, ಇಲ್ಲದ್ರೆ ಮಾಡೋದಿಲ್ಲ ಅಂತ ಅರ್ಥ. ದೇವರಿಗೆ ಇಟ್ಟಿರೋದೇ ಅದಕ್ಕೆ ಅಂತ ಯೋಚನೆ ಮಾಡೋದಿಲ್ಲ ಅವರು. ಹೀಗಿಟ್ಟಿದ್ದು ಸರಿಯಾಗಿದ್ದೇವೆ ಅಂದ್ರೆ ಮೊದಲು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ ದೇವರಿಗೆ. ಕೆಲವರು ಇರ್ತಾರೆ ದೇವರು ಏನು ಕೇಳಿದವರು ಭಕ್ತಿಯಾಗಿ ಮಾಡಬೇಕು ಅಂದ್ರೆ ಈ ಕೊಟ್ಟಿರೋದು ಏನು ಕಡಿಮೆ ಇದೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಈ ಸಾಧನ ಶರೀರ ಪರಮಾತ್ಮ ಕೊಟ್ಟಿದ್ದಾನಲ್ಲ, ಇದಕ್ಕೆ ಎಷ್ಟು ಋಣಿಗಳಾಗಿದ್ರು ಸಾಲದು. ನಾವು ಮೊದಲು ಒಂದು ಕೈ ಹೋದಾಗ ಗೊತ್ತಾಗ್ತದೆ ಎಷ್ಟು ಬೆಲೆ ಇದೆ ಅಂತ ಹೇಳಿ, ಒಂದು ಕಾಲು ಹೋದ್ರೆ ಗೊತ್ತಾಗ್ತದೆ. ಇವತ್ತು ಒಂದೊಂದು ಅಂಗಕ್ಕೆ ಬೆಲೆ ಗೊತ್ತಾಗೋದು ಅದು ರಿಪೇರಿ ಮಾಡಕ್ಕೆ ಹೋದಾಗ. ಅಂತ ದೇಹ ನಾವು ಫ್ರೀ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಇನ್ನೇನು ಬೇಕಾ? ಮುಂದೇನು ಕೊಡಬೇಕಾಗಿಲ್ಲ, ಈ ಕೊಟ್ಟಿರೋದು ಬೇಕಾದ ಸಾಕು ಅಂತ ಹೇಳ್ತಾರೆ. ಈ ದೇಹವನ್ನು ನಾವು ತಗೊಂಡು ಬಂದೆ ಅಂತ ದೇವರಾಣಿ ಅಲ್ಲ, ಇದು ಭಗವಂತ ಕೊಟ್ಟ ದೇಹ. ಇದು ಒಂದೊಂದು ಇಂದ್ರಿಯ ಇತ್ತು ಅಂದ್ರೆ ಒಬ್ಬ ಬಟ್ಟೆಣ್ಣ ಜೊತೆಗಿದ್ದಾಗ ಗೊತ್ತಾ, ಕಣ್ಣಿಲ್ಲ ಎಷ್ಟು ಕಷ್ಟ ಆಗ್ತಿತ್ತು ನಮ್ಮ ಜೊತೆಗೆ ಯಾವಾಗಲೂ ಇರಬೇಕು, ಕಿವಿ ಇಲ್ಲ ಯಾವಾಗಲೂ ಇರಬೇಕು, ಕಾಲಿಲ್ಲ ಎತ್ಕೊಂಡು ಹೋಗ್ಬೇಕಾಗ ಜನಗಳು 3-4 ಜನ ಬೇಕಾಗ್ತದೆ ಗೊತ್ತಾಗ, ಕೈ ಇಲ್ಲ ಎಷ್ಟು ಕಷ್ಟ ಆಗ್ತಿತ್ತು. ಯೋಚನೆ ಮಾಡಿ 4 ದಿವಸ 10 ದಿವಸ ಜನ ಮಾಡ್ತಾರೆ, ಆಮೇಲೆ ಹೋಗ್ರಿ ಯಾಕೆ ಆಚಾರ ಅಂದ್ಬಿಡ್ತಾರೆ ಅಷ್ಟೇ. ದೇವರು ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾನ, ಎಲ್ಲ ಇನ್ನು ಬೇಟು ಮತ್ತೆ ಹೊರಗಿಲ್ಲ, ಕಣ್ಣು ಒಂದ್ ಕಡೆ ಇಟ್ಟು ಕಿವಿ ಒಂದ್ ಕಡೆ ಇಟ್ಟು ಗತಿ ಏನಾಗ್ತಿತ್ತು. ಕಿವಿ ಹಾಕೊಂಡು ಹೋಗಿ ಆಫೀಸ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಹಾಕೊಂಡಾಗೆ ಕಣ್ಣು ತಗೊಂಡು ಬಾ, ಕಾಲು ತಗೊಂಡ್ ಬಾ, ಕಿವಿ ತಗೊಂಡ್ ಬಾ ಅಂತಿದ್ರೆ ಎಷ್ಟು ಪೊಜಿತಿ ಗೊತ್ತಾ? ಎಲ್ಲ ಇನ್ನು ಬೇಟು ಪರಮಾತ್ಮ ಒಳಗಿಟ್ಬಿಟ್ಟಿದ್ದಾರೆ ಗೊತ್ತಾ? ಮುಖ್ಯ ಬ್ರೈನು ಅಂತ ಕಂಪ್ಯೂಟರ್ ಜಗತ್ತಿನಲ್ಲಿಲ್ಲ, ಇನ್ನು ಬೇಟ ಅದು. ಯಾರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಹೇಗೆ ಪ್ಯಾಕ್ ಮಾಡಿದ್ದಾನೆ ಪರಮಾತ್ಮ ಅಂದ್ರೆ, ಇಮ್ಯಾಜಿನ್, ಮೆದುಳು ನೋಡ್ಬಿಟ್ಟು ಬಾಧ್ಯ ಆಗುತ್ತೆ ನಮಗೆ. ಡೈರೆಕ್ಟ್ ಹೊರಗೆ ನೀವು ತೋರಿಸ್ಬಿಟ್ರೆ ಮೆದುಳನ್ನ ಮುಚ್ಚೋಗ್ಬಿಡ್ತಾನೆ ಮನುಷ್ಯ. ದೇವ್ರು ಹೇಗೆ ಕನ್ಸೀಲ್ ಮಾಡಿದ್ದಾನೆ ಗೊತ್ತಾದನ? ವಂಡರ್ಫುಲ್ ಕನ್ಸೀಲ್ ಮಾಡೋ ಕಾನ್ಸೆಪ್ಟ್ ಅಂದೇ ಬರವಂತ. ಎಲೆಕ್ಟ್ರಿಷಿಯನ್ಸ್ ಮಾಡಿರ್ತಾರೆ, ಸ್ವಿಚ್ ಎಲ್ಲ ಇರುತ್ತೆ, ಇದಿಲ್ಲಿರುತ್ತೆ, ಮಧ್ಯೆ ಗೊತ್ತಾಗೋದೇ ಇಲ್ಲ. ಫಸ್ಟ್ ಮಾಡಿದ್ದ ದೇವರು ಎಲ್ಲ ಮಾಡಿ ಕನ್ಸೀಲ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಾನೇ ಕನ್ಸೀಲ್ ಆಗಿಬಿಟ್ಟಿದ್ದಾನೆ, ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ. ಇವಾಗ ಸಣ್ಣ ಪುಟ್ಟು ಮಾಡಿದ್ದೇನೆ ಹೇಳ್ಕೊತಿರ್ತಾರೆ, ದೇವ್ರು ಹೇಳ್ಕೊಳ್ಳೋದು ಎಷ್ಟು ಮಾಡಿ ನಿಶ್ಚಿಂತೆಯಾಗಿ ಕೂತ್ಬಿಟ್ಟಿದ್ದಾನೆ. ಇನ್ನೊಂದು ಯೋಚನೆ ಮಾಡಿ, ದೇವ್ರನ್ನ ಫಲ ಕೇಳಬಾರ್ದು ನಮ್ಮನ್ನು ಯಾತಕ್ಕೆ ಕೇಳ್ತಾರೆ ಅಂದ್ರೆ, ದೇವ್ರು ನಮ್ಮನ್ನು ಫಲ ಕೇಳಿದ್ದಾರೆ. ಯೋಚನೆ ಮಾಡಿ, ನಮ್ಮಿಂದ ದೇವ್ರು ಏನಾದ್ರು ಕೇಳಿದ್ರೆ ನಾವು ದೇವರಿಂದ ಕೇಳಬೇಕಾಗಿತ್ತು. ನಮ್ಮಿಂದ ಏನಾದ್ರು ದೇವರು ಕೇಳ್ತಾನ? ಅವನಷ್ಟು ನಮಗೆ ಮಾಡಿದವರು ಯಾರೂ ಇಲ್ಲ, ನಮ್ಮಿಂದ ಏನೂ ಕೇಳೋದಿಲ್ಲ. ಅಂಥದ್ದಾತ ಕೇಳೋದು ತಪ್ಪಾಗೋದಿಲ್ವ? ಈಗ ಇದು ಯೋಚನೆ ಮಾಡಿದರೆ ಅರ್ಥ ಆಗ್ತದಾಗ, ದೇವರಷ್ಟು ಅನುಗ್ರಹ ಯಾರು ಮಾಡ್ತಾರೆ? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಪ್ರತಿ ಜನ್ಮದಲ್ಲೂ ಮಾಡ್ತಾನೆ, ಮತ್ತೆ ಪ್ರತಿ ಕಾಲದಲ್ಲೂ ಮಾಡ್ತಾನೆ, ಪ್ರತಿಯೊಬ್ಬರಿಗೂ ಮಾಡ್ತಾನೆ, ಅನಾದಿ ನಿತ್ಯವಾಗಿ ಮಾಡ್ತಾನೆ ಅಂದ್ರೆ ಒಂದು ಚೂರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ಚಾಮಿ ಪ್ರಯತಾತ್ಮನಃ. ರೆಸಿಪ್ರೋಗೇಟ್ ಮಾಡ್ಬೇಕಲ್ಲ ದೇವರಿಗೆ, ಒಬ್ರು ಬೇಡ ಅಂದ್ರೆ ಇವರು ಬೇಡ ಅಂತ ಹೇಳ್ಬೇಕಲ್ಲ. ಆದರೆ ದೇವರು ಬೇಡ ಅಂತಿರೋದು ನಾವು ಕೇಳ್ತಿದ್ರೆ ತಪ್ಪಾಗೋದಿಲ್ವಾ? ಅದಕ್ಕೆ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶು ದೇವ. ಯಾರೋ ಸ್ವಾಮಿಗಳು ಫೋನ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ರಾತ್ರಿ 11 ಗಂಟೆ ಫೋನ್ ಮಾಡ್ತಾರೆ, ಕಷ್ಟ ಬನ್ನಿ ಅಂತೆ. ಸ್ವಾಮಿಗಳು ಏನ್ ಕೊಡ್ತೀರಿ ಅಂತ ಪುಣ್ಯ ಕೇಳೋ ಅಭ್ಯಾಸ ಮಾಡಿಲ್ಲ ಇನ್ನು ಕೂಡ ನಾವು. ಏನ್ ಕೊಡ್ತೀರಿ ಬಂದ್ರೆ ಹೇಳ್ತೇವೆ, ಅದನ್ನ ಕರೆದಿದ್ದು ಗೌರವ ತಕ್ಷಣ ಓಡಿಬಿಡ್ತಾನೆ, ಅಷ್ಟು ನಮಗೆ ಸಾಕು. ಆ ರೀತಿ ದೇವರನ್ನು ನೋಡ್ಬೇಕು ನಾವು. ಸ್ವಾಮಿಗಳನ್ನ ನೀವು ನೋಡ್ತಿರಲ್ಲ, ಜಗತ್ ಸ್ವಾಮಿನ ಹೇಗೆ ನೋಡ್ಬೇಕು ಯೋಚನೆ ಮಾಡಿ. ನಮ್ಗೆ ಏನ್ ಕೊಡ್ತೀರಲ್ಲ, ನೀವು ಬಂದೆ ಅಂದ್ರೆ ಬಂದೆ ಮುಗಿದೋಯ್ತು, ನಮ್ಮ ಭಾಗ್ಯ ಅಂತ ಹೇಳಿ ತಿಳ್ಕೊತಿರ್ತಾನೆ. ಇವತ್ತು ಭಗವಂತನ ಸೇವೆ ಅಂದ್ರೆ ನಮ್ಮ ಭಾಗ್ಯ, ಪ್ರತಿಫಲ ಕೆಡಬಾರದು. ಮನುಷ್ಯ ಸಣ್ಣವನಾಗೋದು ಕೇಳಿ, ದೊಡ್ಡವನಾಗೋದು ಕೇಳದೆ ಅಂತ ಹೇಳಿದ. ಕೇಳದೆ ಇದ್ದವನು ದೊಡ್ಡವನು, ಕೇಳಿದವನು ಸಣ್ಣವನು. ಇದು ಜಗತ್ಗೆ ಬೇಕಾದ ಸಿದ್ಧಾಂತ ಇವತ್ತು ಗೊತ್ತಾ? ಬರೀ ವೇದಾಂತಕ್ಕೆ ಮೋಕ್ಷಕ್ಕಲ್ಲ, ಮರ್ಯಾದೆಯಿಂದ ಬದುಕಬೇಕು ಅಂತಿದ್ರೆ ಇನ್ನು ಫಾಲೋ ಮಾಡಬೇಕು. ಜಗತ್ತಿನಲ್ಲಿ ಎಲ್ಲಾ ವಿಧವಾದ ನೋವನ್ನ ಗೆಲ್ಲಬೇಕು ಅಂತಿದ್ರೆ ಫಲದ ಅಪೇಕ್ಷೆ ಬಿಟ್ಟುಬಿಡಿ, ನೋವು ಹೋಯ್ತು ಅಂತಾನೆ ಅರ್ಥ. ಎಲ್ಲ ನೋವುಗಳ ಮೂಲ ಫಲದ ಅಪೇಕ್ಷೆ, ಕಾಮಯೇಷ ಕ್ರೋಧ ಏಷ ತ್ರಯೋಗುಣ ಸಮುದ್ಭವ. ಆದ್ದರಿಂದ ಅಂತ ಭಕ್ತಿ ಕೊಡಿ ವಾಯುದೇವರೇ, ಇದು ನಾವು ತಗೊಳ್ಳೋದು ಸಾಧ್ಯ ಇಲ್ಲ, ನೀವು ಕೊಡಬೇಕು ಅಂತ ಕೇಳ್ತಾರೆ. ತಡ ಮಾಡಬೇಡಿ, ಎಷ್ಟು ಜನ್ಮ ಆಗೋಗಿದೆ ಈಗಾಗಲೇನೆ, ಆಶು ಬೇಗ ಕೊಟ್ಟುಬಿಡಿ. ಮತ್ತೆ ಹುಟ್ಟೋದು ಒಂದು ಸಾಮಾನ್ಯನ, ಇಷ್ಟೊತ್ತಿನಲ್ಲಿ ಮಲ್ಲೇಶ್ವರ ಕೋವಿ ಬರೀ ತಕ್ಷಣ ಅಂತ ಕೇಳಿದರೆ ಇವತ್ತು ನಾಳೆ ಬರ್ತೀವಿ, ಇವತ್ತು ಬರೋದಿಲ್ಲ, ಅರ್ಜೆಂಟ್ ಇದ್ರೆ ನಾಳೆ ಬರ್ತೀವಿ ಅಂತ ಹೇಳ್ಬಿಡ್ತಾರೆ. ಒಂದು ಮಲ್ಲೇಶ್ವರಕ್ಕೂ ಯಶವಂತಪುರಕ್ಕೂ ಹೋಗಿ ಬರೋದು ಕಷ್ಟ ಅಂದ್ರೆ ಮತ್ತೆ ಹುಟ್ಟಿ ಬರೋದು ಸುಲಭ. ನಾವು ಯೋಚನೆ ಮಾಡಿ, ಇನ್ನೊಮ್ಮೆ ಬಂದಾಗ ಓದ್ತೀವಿ ಅಂತ ಹೇಳಿಬೇಡಿ, ಇನ್ನೊಮ್ಮೆ ಅಂತ ಹೇಳಿಬೇಡಿ. ಅದರಷ್ಟು ನಾವು ಅನ್ಯಾಯ ಮತ್ತೊಂದು ಮಾಡಕ್ಕೆ ಸಾಧ್ಯ ಇಲ್ಲ. ಈಗಲೋ ಇನ್ನಾವಾಗಲೋ ಈತನವು ಹೋಗದಿರದು, ಭೋಗದಾಚೆಯ ಬಿಡಿಸಯ್ಯ ನಾಗಶಯನ ನಳಿನ ನಯನ. ವಾದಿರಾಜ ಸ್ವಾಮಿಗಳ ಮಾತು, ಎಂಥ ಜ್ಞಾನಿಗಳು ಹೇಳ್ತಾರೆ. ಈಗಲೋ ಇನ್ನಾವಾಗಲೋ ಈತನವು ಹೋಗದಿರದು, ಭೋಗದಾಚೆಯ ಬಿಡಿಸಯ್ಯ ನಾಗಶಯನ ನಳಿನ ನಯನ. ಅವ್ರು ಹೇಳ್ತಾರೆ, ದೇಹ ಹೋಗುತ್ತೋ ಇಲ್ಲೋ ಅಂತ ಯಾರಿಗೂ ಡೌಟ್ ಇಲ್ಲ, ಯಾವಾಗ ಹೋಗುತ್ತಂತೆ ಅಷ್ಟೇ ಡೌಟ್ ಅಷ್ಟೇ. ಹೋಗೋದು ಪೂರ್ತಿ ಗ್ಯಾರಂಟಿ, ಇವತ್ತೋ ನಾಳೆ ಗೊತ್ತಿಲ್ಲ. ಅಷ್ಟರೊಳಗೆ ನಾವು ಆಸೆ ಬಿಡಬೇಕು. ಅದನ್ನೇ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಳ ಬೃಹತೀಂ ಶಾಶ್ವತೀಂ ಆಶು ದೇವ. ಇಷ್ಟು ಹೇಳಿ ತಕ್ಷಣ ವಾಯುದೇವರಲ್ಲಿ ಭಕ್ತಿ ಕೇಳಿದ್ರು, ದೇವರಲ್ಲಿ ಭಕ್ತಿ ಕೇಳಿದ್ರು. ಒಂದು ಪ್ರಮೇಯ ಬೇಕು ನಮಗೀಗ, ಹಾಗಿದ್ರೆ ಉಳಿದವ್ರನ್ನೆಲ್ಲ ಬಿಟ್ಟು ಬಿಡೋಣ, ಇವರಿಬ್ಬರೇ ಸಾಕು ಅಂತ ಕೇಳಿದರೆ, ಇಲ್ಲ, ವಿಷ್ಣೋರತ್ಯುತ್ತಮತ್ವಾ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೇ ವಿರಿಂಚಿ ಶತನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ ಗುರುಸ್ತಂ. ಮುಂದಿನ ಶ್ಲೋಕ ಇದೆ, ದೊಡ್ಡ ಪ್ರಮೇಯ ಹೇಳ್ತಾ ಇದ್ದಾರೆ ಶ್ಲೋಕದೊಳಗೆ, ಮಹಾಮುಖ್ಯ ಪ್ರಮೇಯ. ವಿಷ್ಣೋ ಅತ್ಯುತ್ತಮತ್ವ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನ ಸೇವಕೇಶು ಯಹ ಸಂಧತ್ತೇ ವಿರಿಂಚಿ ಶತನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಭವತಿ ಸದಾ ವಾಯು ಅಸ್ಮದ್ ಗುರುಸ್ತಂ. ಈ ಮಾತಿನಲ್ಲಿ ಪ್ರಮೇಯ ಹೇಳ್ತಾರೆ, ವಾಯು ಅಸ್ಮದ್ ಗುರು, ನಮ್ಮ ಗುರುಗಳಾದ ವಾಯುದೇವರು ತಂ ಹೀಗೆ ಉಪಾಸನೆ ಮಾಡುವವನನ್ನ ಸ್ಫುಟಮವತಿ ಗ್ಯಾರಂಟಿ ಕಾಪಾಡ್ತಾರೆ. ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಉಪಾಸನೆ ಮಾಡಿದರೆ ವಾಯುದೇವರು ಕಾಪಾಡ್ತಾರೆ. ಯಾರೀತಿ ಉಪಾಸನೆ ಮಾಡಬೇಕು? ವಿಷ್ಣೋ ಅತ್ಯುತ್ತಮತ್ವ, ವಿಷ್ಣು ಸರ್ವೋತ್ತಮನಾದ್ದರಿಂದ ತತ್ರ ಭಕ್ತಿಂ ಗರಿಷ್ಠಾಂ, ಅದರಲ್ಲಿ ಅತ್ಯುತ್ತಮವಾದ ಭಕ್ತಿ ಮಾಡಬೇಕು. ಅತಿ ಹೆಚ್ಚು ಭಕ್ತಿ ಯಾರಲ್ಲಿ ಮಾಡಬೇಕು? ದೇವರಲ್ಲಿ ಮಾಡಬೇಕು. ಯಾತಕ್ಕೆ? ಅತಿ ಹೆಚ್ಚು ಗುಣವಂತ ಆತ. ದೊಡ್ಡ ಸಭೆ ಅಂದರೆ ಸ್ವಾಮಿಗಳು ಕೂತಿರ್ತಾರೆ, ಮೊದಲು ನಮಸ್ಕಾರ ಯಾರೇ ಮಾಡ್ತಾರೆ ಈಗ? ಅವರಿಗೆ ಮಾಡಬೇಕು. ಯಾರು ದೊಡ್ಡವರು ಅವರಿಗೆ ನಮಸ್ಕಾರ ಹೇಗೋ, ಜಗತ್ತಿಗೆ ದೊಡ್ಡವರು ಭಗವಂತನಾದ್ದರಿಂದ ಅತಿ ಹೆಚ್ಚು ಭಕ್ತಿ ಯಾರಲ್ಲಿ ಮಾಡಬೇಕು? ದೇವರಲ್ಲಿ ಮಾಡಬೇಕು. ಅಂದರೆ ಎಲ್ಲರಲ್ಲೂ ಒಂದೇ ರೀತಿ ಭಕ್ತಿ ಮಾಡಕ್ಕೆ ಬರೋದಿಲ್ಲ, ನೆನಪಿರಬೇಕು. ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಬೇಕು. ವಿಷ್ಣೋ ಅತ್ಯುತ್ತಮತ್ವ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ. ಆಮೇಲೆ ಯಾರಲ್ಲಿ ಮಾಡಬೇಕು? ಆಶ್ಲಿಷ್ಠೇ ಶ್ರೀಧರಾಭ್ಯಾಂ, ಶ್ರೀಭೂರೂಪ ಲಕ್ಷ್ಮೀಧರಾಭ್ಯಾಮ ಆಶ್ರಿಷ್ಟ. ಲಕ್ಷ್ಮೀಧರ ಶ್ರೀದೇವಿ ಭೂದೇವಿಯಿಂದ ಆಲಿಂಗತನ ಶ್ರೀ ನಾರಾಯಣನಲ್ಲಿ ಭಕ್ತಿ ಮಾಡಬೇಕು, ತಾರತಮ್ಯ. ನಾರಾಯಣನಲ್ಲಿ ನಂಬರ್ ಒನ್ ಭಕ್ತಿ. ನೆಕ್ಸ್ಟ್ ಲಕ್ಷ್ಮೀ ಅಂತ ಹೇಳ್ತಾರೆ, ಲಕ್ಷ್ಮೀ ಸಮೇತನಾದ ನಾರಾಯಣನಲ್ಲಿ ಭಕ್ತಿ ಮಾಡಿ, ಲಕ್ಷ್ಮೀಲಿ ಪ್ರತ್ಯೇಕ ಭಕ್ತಿ ಮಾಡಬೇಡಿ, ಅದು ತಪ್ಪು. ಕ್ಲೇಶೋ ಅಧಿಕದ ರಸ್ತೇಶಾಂ ಪೃಥಕ್ ಶ್ರೀಯ ಉಪಾಸತಾಂ. ಬರೀ ಲಕ್ಷ್ಮೀಲಿ ಯಾರು ಭಕ್ತಿ ಮಾಡ್ತಾರೋ ನಾರಾಯಣನ ಬಿಟ್ಟು ಅವರಿಗೆ ಸಂಪತ್ ಬರೋದಿಲ್ಲ ಅಲ್ಲ, ಇದ್ದು ಬದ್ದದ್ದು ಹೋಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಉದ್ಧಾರ ಆಗೋದಿಲ್ಲ ಅವರು. ನಾರಾಯಣ ಸಮೇತನಾಗಿ ಲಕ್ಷ್ಮೀನ ಆರಾಧನೆ ಮಾಡಬೇಕಾದ್ದರಿಂದ ಆಶ್ಲಿಷ್ಠೇ ಶ್ರೀಧಾರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು. ಇನ್ನು ರುದ್ರಾದಿ ದೇವತೆಗಳು, ವಾಯುದೇವರು ಎಲ್ಲರೂ ಯಾರು ಗೊತ್ತಾ, ಪರಮಾತ್ಮನ ಸೇವಕರವರು. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಎಯ್ಯವತ್ತು. ರಮಾ ಬ್ರಹ್ಮಾದಿಲು ಪರಮಾತ್ಮನ ಪರಿವಾರವಾದ್ರಿಂದಾಗಿನೇ ಪರಿವಾರಾತ್ಮನ ಸೇವಕೇಶು. ಯಾರು ಸೇವಕರು? ಯಸ್ಸಂಧತ್ತೆ ವಿರಿಂಚಿ ಶಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಹೇಳ್ತಾರೆ. ವಿರಿಂಚಿ ಬ್ರಹ್ಮದೇವರು, ಶಸನ ವಾಯುದೇವರು, ಅವ ರುದ್ರದೇವರು, ಗರುಡದೇವರು, ಶೇಷದೇವರು, ಇವರಲ್ಲೆಲ್ಲ ಆಧ್ಯಾಯನ್ ತಾರತಮ್ಯಂ. ತಾರತಮ್ಯ ಚಿಂತನೆ ಮಾಡ್ತಾ ಮಾಡ್ತಾ ಭಕ್ತಿಯನ್ನ ಕಡಿಮೆ ಮಾಡ್ತಾ ಬರಬೇಕವ್ರೆ. ಅತ್ಯುತ್ತಮ ಭಕ್ತಿ ನಾರಾಯಣನಲ್ಲಿ, ಲಕ್ಷ್ಮೀ ಸಮೇತ ನಾರಾಯಣನಲ್ಲಿ. ಆದ್ರೆ ಲಕ್ಷ್ಮೀ ಅಪ್ರಧಾನ, ನಾರಾಯಣ ಪ್ರಧಾನ. ಅನಂತರ ಬ್ರಹ್ಮವಾಯುಗಳು, ಗರುಡಶೇಷ ರುದ್ರದೇವರು, ಮಧ್ಯದಲ್ಲಿ ಸರಸ್ವತಿ ಭಾರತೀಯರು. ಅನಂತರ ಈ ರೀತಿ ಮಾಡಿಕೊಂಡ್ರೆ ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ ಗುರುಸ್ತಂ. ಇಂಥವರು ವಾಯುದೇವರು ಎಂದೂ ಬಿಡೋದಿಲ್ಲ, ಕಾಪಾಡೇ ಕಾಪಾಡ್ತಾರೆ. ಈಗ ನಮಗೆ ಅರ್ಥ ಆಯಿತು, ಹರಿಬೇಕು, ವಾಯುದೇವರು ಬೇಕು, ದೇವತೆಗಳು ಬೇಕು, ಗುರುಗಳು ಬೇಕು ನಮಗೆ. ಆದರೆ ತಾರತಮ್ಯ ಪೂರಕ ಮಾಡಬೇಕು, ಎಲ್ಲರೂ ಈಕ್ವಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ, ಯಶ್ಚ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಶ್ಚೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಹೀಗೆ ಯಾರಲ್ಲಿ, ಯಾರು ಹರಿಯಲ್ಲಿ ಸರ್ವೋತ್ತಮತ್ವೇನ ಭಕ್ತಿ, ಅನಂತರ ಲಕ್ಷ್ಮೀದೇವಿಯಲ್ಲಿ, ಅನಂತರ ಬ್ರಹ್ಮವಾಯುಗಳು ಮೊದಲಾದ ದೇವತೆಗಳಲ್ಲಿ, ಅನಂತರ ಗುರುಗಳಲ್ಲಿ, ಯಾರ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡ್ತಾರಲ್ಲ ಅವರಿಗೆ ಜ್ಞಾನ ಸಿದ್ಧಿ ಬಂದು ಮೋಕ್ಷ ಆಗ್ತದೆ, ಬೇರೆಯವರಿಗೆ ಆಗೋದಿಲ್ಲ. ತಶ್ಚೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಅದು ಶ್ವೇತಾಶ್ವತರ ಉಪನಿಷತ್ತಿನ ಮಾತದು, ಆಚಾರ್ಯರು ಕೋಟ್ ಮಾಡ್ತಾರೆ ನಿರ್ಣಯದಲ್ಲಿ ಆ ಮಾತನ್ನ. ಪ್ರತಿಯೊಬ್ಬರು ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಮಾಡಬೇಕು. ಇವತ್ತು ಈ ವಿಷಯ ಬೇರೆ ಯಾವ ಮತದಲ್ಲೂ ಇಲ್ಲ. ದೇವ ವಿಷ್ಣು ಭಕ್ತಿ ಸೇವಿರಿದ್ದಾರೆ ಅಂತ ತಿಳ್ಕೊಳ್ಳ, ಶಿವನ್ನು ಬಿಟ್ಟರೆ ಬೇರೆಯವರಲ್ಲಿ ಏನೇನೂ ಇಲ್ಲ. ಅವ್ರು ಭಕ್ತಿ ಮಾಡೋದಿಲ್ಲ ಅಲ್ಲ, ದ್ವೇಷ ಮಾಡ್ತಾರೆ ಗೊತ್ತಾ. ಶೈವರು ಅಂದ್ರೆ ವಿಷ್ಣು ದ್ವೇಷಗಳು ಅಂತ ಆಗೋಗ್ಬಿಟ್ಟಿದೆ. ಎಕ್ಸೆಪ್ಷನ್ಸ್ ಇರ್ಬೋದು ಪಾಪ, ಯೋಗ್ಯರಾಗಿದ್ದರೆ ಆ ರೂಲ್ ಅದು. ಒಂದು ಇವತ್ತೊಂದು ಪಾರ್ಟಿ ಇನ್ನೊಂದು ಪಾರ್ಟಿ ಬೈಬೇಕಲ್ಲ, ಹಾಗಾಗಿಬಿಟ್ಟಿದೆ. ಒಂದು ಪಾರ್ಟಿಯಲ್ಲಿ ಇದ್ದ ಇನ್ನೊಂದು ಪಾರ್ಟಿ ಬೈದರೆ ಇವನಿಗೆ ಏನಾದರೂ ಸಿಗೋದು, ಆ ಹೊಂದಾಣಿಕೆ ಮಾಡ್ಕೊಂಡು ಡಿಸ್ಮಿಸ್ ಮಾಡಾಕ್ಬಿಡ್ತಾರೆ ಆ ಟೈಪ್. ಅದು ಅಲ್ಲ, ಅದರಿಂದ ಕಾಡಿ ಭಕ್ತರು ಇರ್ತಾರೆ, ಕಾಡಿನ ಬಿಟ್ಟು ಉಳಿದವರೆಲ್ಲ ಕೂಡ ಕೆಲಸಕ್ಕೆ ಬಾರದವರು. ಇಡೀ ತಮ್ಮ ಸಮಸ್ತ ದೇವತೆಗಳಿಗೂ ಕೂಡ ಡ್ಯೂ ಪ್ಲೇಸ್ ಕೊಟ್ಟ ಒಂದೇ ಒಂದು ಸಿದ್ಧಾಂತ ಅಂದ್ರೆ ಮಧ್ವ ಸಿದ್ಧಾಂತ. ಬೇರೆ ಎಲ್ಲ ಸಿದ್ಧಾಂತದಲ್ಲೂ ಕೂಡ ಒಬ್ಬ ದೇವರನ್ನ ಸ್ತೋತ್ರ ಮಾಡೋ ಉಳಿದವರನ್ನ ಬೈಯೋದು ಅಂತ ಅರ್ಥ ಆಗಿಬಿಟ್ಟಿದೆ. ಶಿವನ ಭಕ್ತರು ವಿಷ್ಣು ದ್ವೇಷಗಳು, ಇವು ಕಾಳಿ ಭಕ್ತರು ಉಳಿದವರ ದ್ವೇಷಗಳು, ಗಣೇಶನ ಭಕ್ತರು ಉಳಿದೆಲ್ಲ ದೇವತೆಗಳು ಬೈಬೇಕು. ಈಗ ಅಚ್ಚ ಅರ್ಥ ಮಾಡಿಕೊಳ್ಳಿ, ಮಧ್ವಾಚಾರ್ಯರನ್ನ ಯಾವ ದೇವತೆಗಳು ಡಿಸ್ಕಾರ್ಡ್ ಮಾಡಬೇಡಿ, ಆದರೆ ತಾರತಮ್ಯ ಇರೋದ್ರಿಂದ ತಾರತಮ್ಯ ಮರಿಬೇಡಿ. ಅದಕ್ಕೆ ನಮ್ಮಲ್ಲಿ ನಿತ್ಯ ಒಂದೇ ವಿಷ್ಣುಂ ನಮಾಮಿ ಶ್ರಿಯಮಸತ್ಯ ಭುವಂ ಬ್ರಹ್ಮ ವಾಯೂಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲಸುರಾಂ ಸದ್ಗುರೂನ್ ಮದ್ಗುರೂಂಶ್ಚ. ಎಲ್ಲರೂ ಹೇಳಬೇಕಾದ ಶ್ಲೋಕದ ಹೆಂಗಸರು ಗಂಡಸರು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಪ್ರತಿಯೊಬ್ಬರು ಇದನ್ನು ಹೇಳಬೇಕು. ಅಷ್ಟು ಹೇಳಿದರೆ ನಿಜವಾಗಲೂ ದೇವರು ಎಷ್ಟು ಪ್ರೀತನಾಗ್ತಾನೆ. ಸರ್ವೋತ್ತಮೋ ವಿಷ್ಣು ರಥೋರಮಾಚ ಬ್ರಹ್ಮಾಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇಚ ದೇವಾಹ ಸತತಂ ಪ್ರಸನ್ನ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ವಿಷ್ಣು ತೀರ್ಥರು ಬರೆದ ಶ್ಲೋಕ ಇದು, ಎಲ್ಲರೂ ಹೇಳ್ಬೋದಾದ ಶ್ಲೋಕ. ಆಚಾರ ಸಾಕ್ಷಾತ್ ತಮ್ಮಂದಿರು ನೆನಪಿರಬೇಕು, ವಿಷ್ಣುತೀರ್ಥರು ಆಚಾರ ಸಾಕ್ಷಾತ್ ತಮ್ಮಂದಿರು. ಸನ್ಯಾಸ ಪದ್ಧತಿಯಿಂದ ಗ್ರಂಥ ಅದರ ಕೊನೆಯಲ್ಲಿ ಶ್ಲೋಕ ಹೇಳ್ತಾರೆ, ಈ ರೀತಿ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಈ ತಾರತಮ್ಯ ಅನುಷ್ಠ ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ಈ ಮಾತು ಅರ್ಥ ಮಾಡಿಕೊಂಡು ತಾರತಮ್ಯ ಜ್ಞಾನವನ್ನು ಹೊಂದಲಿಕ್ಕೆ ಒತ್ತು ಕೊಟ್ಟತಕ್ಕಂಥ ಶ್ಲೋಕ ಇದು. ಆದ್ದರಿಂದ ವಿಷ್ಣುರತ್ಯುತ್ತಮತ್ವ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು. ಯಸ್ಸಂಧತ್ತೆ ಬರೀ ಧತ್ತೆ ಅಲ್ಲ, ಸಂಧತ್ತೆ ಸರಿಯಾಗಿ ಜ್ಞಾನಪೂರ್ವಕ ತಿಳ್ಕೊಂಡು ಮಾಡ್ತಾನಲ್ಲ. ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯು ಅಸ್ಮದ್ ಗುರುಸ್ತಂ. ಇದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಭಕ್ತಿಯನ್ನು ಮಾಡಿದರೆ ಆಗ ನಮ್ಮ ಮುಕ್ತಿ ಯೋಚನೆ. ನಮ್ಮ ಕಾಲ ಬಹಳ ಇಲ್ಲ, ನೆನಪಿರಬೇಕು. ಜೀವನದಲ್ಲಿ ಅತ್ಯಂತ ಅಸ್ಥಿರವಾದ ದೇಹ ಇದು. ಗುರಿ ನೋಡಿದರೆ ನಿತ್ಯವಾದ ಗುರಿ, ದೇಹ ನೋಡಿದರೆ ಅನಿತ್ಯವಾದ ದೇಹ. ಅಷ್ಟರ ಅದರಲ್ಲಿ ಸಾಧನೆ ಮಾಡಬೇಕು. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಆದ್ದರಿಂದ ತಡಗಿಡ ಮಾಡೋದಕ್ಕೆ ಹೋಗಬಾರದು. ಜ್ಞಾನ ಭಕ್ತಿ ಮುಂದೆ ಮುಕ್ತಿ. ಜ್ಞಾನಕ್ಕೆ ಸದಾಚಾರದ ಅತ್ಯಂತ ಅಗತ್ಯ. ಆ ಹಿನ್ನೆಲೆಯಲ್ಲಿ ಬದುಕಿದಾಗ ಜೀವನ ಸಾರ್ಥಕವಾಗುತ್ತೆ ಅನ್ನೋ ಸಂದೇಶವನ್ನು ಕೊಡ್ತಾ ವಾಯುದೇವರು ನಮ್ಮನ್ನು ಉದ್ಧಾರ ಮಾಡಬೇಕಾದ್ರೆ ಈ ಒಂದು ಉಪಾಸನೆಯ ಕ್ರಮ ಇರಬೇಕು ಅಂತ ಹೇಳಿದ್ದಾರೆ. ಅಷ್ಟು ಹೇಳಿ ತತ್ವಜ್ಞಾನ್ ಮುಕ್ತಿಭಾಜ ಸುಖಹಿಷಿ ಗುರು ಯೋಗ್ಯತಾ ತಾರತಮ್ಯಾತ್ ಆಧತ್ಸೇ ಮಿಶ್ರಬುದ್ಧೀನ್ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾತಿ ಕಾಖ್ಯೇ ತಮಸಿ ಸುಬಹುಲಂ ದುಃಖ ಯಶನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿಥಂ ಶ್ರುತಿ ಶತಂ ಇತಿಹಾಸಾದಿ ಚ ಆಕರಣಯಾಮಃ. ಇನ್ನು ವಾಯುದೇವರು ಮಾಡ್ತಕ್ಕಂಥ ಸ್ಪೆಸಿಫಿಕ್ ಕಾರ್ಯವನ್ನು ಹೇಳ್ತಾರೆ. ಇಷ್ಟೊತ್ತು ಜನರಲ್ಲಾಗಿ ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಅವರ ಸರ್ವಾಂತರಾತ್ಮನ ಗುರು ಎಲ್ಲ ಹೇಳಿಬಿಟ್ಟಿದ್ದಾರೆ. ಈಗ ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಏನು ಸ್ಪೆಷಲ್ನಾಗಿ ಏನು ಮಾಡ್ತಾರೆ ವಾಯುದೇವರು ಎಂಬುದನ್ನು ತಿಳಿಸ್ತಾರೆ. ಆ ಪದ್ಯ ಇದು ತತ್ವಜ್ಞಾನ್ ವಿಷ್ಣು ಭಾಜ ಮುಕ್ತಿಭಾಜ ಸುಖಯಸಿ ಗುರು ಯೋಗ್ಯತಾ ತಾರತಮ್ಯ ಆದತ್ಸೇ ವಿಶ್ರಬುದ್ಧಿ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿಕಾಖ್ಯೇ ತಮಸಿ ಸುಬಹುಲಂ ದುಃಖಯಸಿ ಅನ್ಯಥಾ ಜ್ಞಾನ್ ವಿಷ್ಣೋ ಆಜ್ಞಾಭಿ ಇತ್ಥಂ ಶ್ರುತಿಶತಂ ಇತಿಹಾಸಾದಿ ಚ ಆಕರ್ಣಯಾಮಃ. ವಾಯುದೇವರ ವಿಶಿಷ್ಟ ಮಹಿಮೆಯನ್ನು ಹೇಳೋದು ಇಲ್ಲಿಗೆ ಮೂಲ ರೂಪದ ವರ್ಣನೆ ಮುಗಿದಂತೆ ಲೆಕ್ಕ. ಆಮೇಲೆ ಅವತಾರ ತ್ರಯ ವರ್ಣನೆ ಮಾಡ್ತಾರೆ. ಒಂದೇ ಹಂ ತಮ್ಮ ಹನುಮಾನಿತಿ ಅಂತ ಹೇಳಿ ಅವತಾರ ತ್ರಯ ವರ್ಣನೆ ಅಲ್ಲಿಂದ ಶುರುವಾಗೋದು. ಅಂದ್ರೆ ನಾವು ಎಲ್ಲಿದ್ದೇವೆ ಗೊತ್ತಾ? ಈಗ ಇನ್ನೂ ಅವತಾರನೆ ಮಾಡಿಲ್ಲ ವಾಯುದೇವರು, ಆ ಸ್ಥಿತಿಯಲ್ಲಿದ್ದೇವೆ ಅಷ್ಟೇ. ಅವತಾರ ಮಾಡಬೇಕಾಗಿದೆ, ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾಳೆ ದಿವಸ ಈ ಹರಿವಾಯು ಸ್ಥಿತಿಯ ಈ ಒಂದು ಸಂಕ್ಷಿಪ್ತ ಪ್ರವಚನದ ಮಂಗಳ ಕಾರ್ಯಕ್ರಮ ಸರಿಯಾಗಿ ನಾಳೆ ತುಂಬಾ ಇರುತ್ತಾ 6:00 ಪ್ರಾರಂಭ ಮಾಡಿ ಹನುಮದವತಾರ ಮುಗಿಸೋಣ. ಕೊನೆ ಪಕ್ಷ ಮೂರು ಮುಗದೆ ಹೋದರೂ ಕೂಡ ಹನುಮದವತಾರದ ಶ್ಲೋಕಗಳನ್ನು ಮುಗಿಸಿ ಅದು ಹೇಗೆ ಸಮಪ್ ಮಾಡ್ತಾರೆ? ಹನುಮಂತ ಕಥೆ ಭಾರಿ ದೊಡ್ಡ ಕಥೆ, ರಾಮಾಯಣನೇ ಹೇಳಬೇಕು. ಹೇಗೆ ನಾ ಹೈಲೈಟ್ ಮಾಡ್ತಾರೆ ತಿರುಕ ಪಂಡಿತ, ಹೇಗೆ ನೋಡ್ತಾರೆ ಅದನ್ನು ನೋಡಬೇಕು. ಸ್ತೋತ್ರ ಮಾಡಬೇಕಾದ್ರೆ ಅದು ಸಂಕ್ಷೇಪ ನೋಡಬೇಕಾದ್ರೆ ಹೇಗೆ ಅದರ ಸಾರವನ್ನು ಗ್ರಹಣ ಮಾಡಬೇಕು ಅದನ್ನು ತೋರಿಸಿಕೊಡ್ತಾರೆ. ಆ ದೃಷ್ಟಿಯಿಂದ ಆ ಕಥೆ ಗೊತ್ತಿರ್ಬೋದು ನಮಗೆ, ಆದರೆ ಹೇಗೆ ಅನಲೈಸ್ ಮಾಡಬೇಕು ಗೊತ್ತಿರೋದಿಲ್ಲ. ಅದನ್ನು ಹೇಳೋ ಕ್ರಮ ಇದೆಯಲ್ಲ, ತೀರ ವಿಶಿಷ್ಟವಾದ ಕ್ರಮ. ನಾಳೆ ಆ ಶ್ಲೋಕ ಹನುಮಂತ ಮಾಡಿದ ಅತಿ ದೊಡ್ಡ ಕೆಲಸ ಯಾವುದು, ರಾಮದೇವರು ಏನು ಕೊಟ್ಟರು ಹನುಮಂತನಿಗೆ, ಒಂದು ಲಿಂಕ್ ಅದು ಒಂದಕ್ಕೆ. ಹನುಮಂತ ಯಾತಕ್ಕೆ ಶ್ರೇಷ್ಠ, ಇನ್ನು ದೊಡ್ಡ ಕೆಲಸ ಮಾಡದ, ರಾಮದೇವರು ಏನು ಕೊಟ್ಟರು ಅಂತ ತಿಳ್ಕೊಂಡ್ರೆ ಹನುಮತ್ ರೂಪದ ಮಹಿಮೆ ಗೊತ್ತಾಗ್ತದೆ. ಅಷ್ಟಕ್ಕೆ ನಾಳೆ ಅದನ್ನೆಲ್ಲ ನೋಡ್ತಾ ಈ ಪ್ರವಚನ ಮಾಡಿ ಮುಂದಿನ ಶ್ಲೋಕಗಳನ್ನು ಸಾರಾಂಶ ಹೇಳಿಬಿಟ್ಟು ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ದೇನೆ. ನಾಳೆ ಸಾಯಂಕಾಲ ಸರಿಯಾಗಿ 6:00 ಪ್ರಾರಂಭ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂತೇನ ಪ್ರಿಯತಾಂ ಕಮಲಾಲಯಃ ಮಂಗಲಂ.